ಸಕತುಶ್ರೀಮದಾನಂದೇ ಯದ್ವಚಂದ್ರಿಕಾ ಸ್ವಾಂತ ಸಂತಾಪಂ ವಿನಿಕೂಟನೆ ವಾಣಿತೇ ಕರವಾಣ್ಯಂಬ ಚರಣೋ ಶ್ರೀ ಸರ್ವದಾ ಮದ್ವಾಕ್ಯ ಸರಣಿರ್ಭೂಯಾತ್ ಶ್ರೀಮದಾಚಾರ್ಯ ಭಾರತ ಹರಾಯ ಭಜಕಾನಿಷ್ಟ ಹರಾಯ ಪುರವೈರಿಣೆ ಭವಾಯ ಭವತೇ ಭೂಯಾತ್ ಶಿವಾಯ ಸರಸಾ ಉಮೇಶಾದ್ಯಾ ಸುರಾವೋಹಂ ವೇದೇ ಚೇತೋಭಿಮಾನಿನಃ ಯೂಯಂ ಸರ್ವೇ ಪ್ರಕುರುತಾ ಮಹೋ ಮೇ ಮುಗ್ಧಭಾವಕಃ ಶ್ರೀಮಂತ್ರಃ ದೀಪವೃಕ್ಷಸ್ತು ಜಯಾರ್ಯಃ ಕಾಮಸಂಸ್ಕೃತಃ ಚಿಂತಾಮಣಿಸ್ತು ವ್ಯಾಸಾರ್ಯಃ ಮುನಿತ್ರಯಮುಧಾ ವಾದಿರಾಜಗುರು ವಂದೇ ನವೋತ್ತಮ ಗುರುಂ ತಥಾ ರಾಘವೇಂದ್ರಾಂ ತಥಾ ಸರ್ವಾನ್ ಸದ್ಗುರು ಪ್ರಣತೋಸ್ಮಿ ಪೃಥ್ವೀಮಂಡಲಮಧ್ಯಸ್ಥಾ ಪೂರ್ಣಬೋಧಮತಾಮುಗಾ ವೈಷ್ಣವಾ ವಿಷ್ಣುಹೃದಯಾ ತಾನ್ ನಮಸ್ಯೆ ಗುರೂನ್ ಮಮ ಶ್ರೀ ಗುರುಭ್ಯೋ ನಮಃ ಹರಿ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಮಾಘಮಾಸದ ಶುಕ್ಲಪಕ್ಷದ ಏಕಾದಶಿಗೆ ಜಯ ಅಂತ ಹೆಸರು. ಅಂಥ ಜಯ ಅಂತಕ್ಕಂಥ ಏಕಾದಶಿಯ ಆಚರಣೆಯಿಂದ ಎಂಥ ವಿಶಿಷ್ಟವಾದ ಫಲ ಬರುತ್ತೆ ಅಂತ ಹೇಳಿಕೊರಟು ಒಂದು ಕಥೆಯನ್ನು ಹೇಳಿದರು. ಮಾಲ್ಯವಾನ್ ಪುರುಷ ಪುಷ್ಪ ತಂತಿ ಅಂತಕ್ಕಂಥ ಇಬ್ಬರು ಸಹ ಗಂಧರ್ವರು, ಪರಸ್ಪರ ಒಬ್ಬರು ಮೆಚ್ಚಿದ್ರು. ಆ ಸಮಯದಲ್ಲಿ ಇಂದ್ರದೇವರ ಸಭೆಯಲ್ಲಿ ವಿಶೇಷವಾದಂಥ ಒಂದು ಸಂಗೀತದ ವ್ಯವಸ್ಥೆಯಾಯಿತು. ಅವರಿಬ್ಬರೂ ಸಹ ಆಹ್ವಾನಿತರಾಗಿ ಅಲ್ಲಿ ಹೋದರು. ಆ ಸಮಯದಲ್ಲಿ ಅಪಚಾರವನ್ನು ಮಾಡಿದರು, ತಮ್ಮ ಮನಸ್ಸಿನಲ್ಲಿ ಏಕಾಗ್ರತೆಯನ್ನು ಕಳ್ಕೊಂಡು ಬಿಟ್ಟು ಪರಸ್ಪರ ಅನುರಕ್ತರಾದ್ದರಿಂದ ಅವರು ಎಲ್ಲಿದ್ದೇವೆ ಮರೆತರು, ಏನು ಹೇಳ್ತಿದ್ದೇವೆ ಮರೆತರು. ಅದರ ಪರಿಣಾಮದಿಂದ ಹಾಡಿನ ರಾಗ ತಾಳ ಮತ್ತು ಅದರ ಚರಣ ಎಲ್ಲವನ್ನೂ ಕೂಡ ತಪ್ಪಾಗಿ ಹೇಳಿದಾಗ ಇಂದ್ರದೇವರು ಬಹಳ ಕೋಪದಿಂದ ಶಾಪ ಕೊಟ್ಟಿದ್ದಾರೆ, ನೀವಿಬ್ಬರೂ ಸಹ ಪಿಶಾಚಿಗಳಾಗಿ ಇದ್ದಾರೆ. ಇದು ಅರ್ಥ ಮಾಡಿಕೊಂಡ್ರೆ ನಮಗೆ ಅರ್ಥ ಒಳ್ಳೆ ಪವಿತ್ರ ಸ್ಥಳದಲ್ಲಿ ಮಾಡ್ತಕ್ಕಂಥ ಅಪಚಾರ ಎಷ್ಟು ಭಯಾನಕವಾದಂತಹ ಶಿಕ್ಷೆ ಕಾರಣ. ಲೌಕಿಕದಲ್ಲಿ ಮಾಡಿದಾಗ ಅವರು ಪನಿಷ್ ಮಾಡ್ತಾರೆ, ಕೆಟ್ಟವರು ಹೊರಗೆ ಕಳಿಸ್ಬಿಡ್ತಾರೆ ಅಷ್ಟೇ. ಅವ್ರಿಗೆ ಶಕ್ತಿ ಪಿಶಾಚಿ ಆಗು ಅಂತ ಹೇಳೋ ಶಕ್ತಿ ಅವೆಲ್ಲ ಅವರಿಗಿಲ್ಲ. ದೊಡ್ಡ ದೊಡ್ಡ ಸ್ಥಳದಲ್ಲಿ ಆಗ್ತಕ್ಕಂಥ ಅಪಚಾರಗಳಿಗೆ ಹೆಚ್ಚೆಚ್ಚು ಪಾಪ, ಅದೇ ರೀತಿ ಹೆಚ್ಚೆಚ್ಚು ಪುಣ್ಯ. ಒಳ್ಳೆ ಸ್ಥಳದಲ್ಲಿ ಮಾಡ್ತಕ್ಕಂಥ ಪುಣ್ಯ ಕಾರ್ಯ ಇದು ಕಸ ಗುಡಿಸೋ ಕೆಲಸ. ದೇವಸ್ಥಾನದಲ್ಲಿ ಮಾಡಿದೆ ಎಂಥ ಪುಣ್ಯ, ಅದು ಬೀದಿಯಲ್ಲಿ ಮಾಡಿದೆ ಏನು ಪ್ರಯೋಜನ? ಬೀದಿಯಲ್ಲಿ ಮಾಡಿದ್ರೆ ಆಕೆನ ದುಡ್ಡು ಕೊಟ್ಟಾರೆ ಹೊರತು ಪುಣ್ಯಗಿಣ್ಯ ಪ್ರಶ್ನೆ ಇಲ್ಲ. ಆದರೆ ದೇವಸ್ಥಾನದಲ್ಲಿ ಮಾಡಿದಾಗ, ಗುರುಗಳ ಸನ್ನಿಧಾನದಲ್ಲಿ ಮಾಡಿದಾಗ ದೊಡ್ಡ ಒಂದು ಸಾಧನೆ. ಅದೇ ಅಪಚಾರವನ್ನು ಮಾಡಿದಾಗ ಪಿಶಾಚಿ ಜನ್ಮಕ್ಕೆ ಕಾರಣ ಆಯಿತು. ಅಂದರೆ ಎಂಥ ದ್ವೇಷ, ನಾವೆಲ್ಲ ಮರೆತು ಬಿಡ್ತೇವೆ ಪುಣ್ಯಕ್ಷೇತ್ರಗಳು ಮಠಮಾನ್ಯಗಳು ಅಂತ ಹೇಳಿದರೆ ಬರೀ ಪುಣ್ಯ ಅಷ್ಟೇ ಬರುತ್ತೆ ಅಂತ ತಿಳ್ಕೊಂಡಿರ್ತೇವೆ ಹೊರತು ಇನ್ನೊಂದು ಮುಖ ನೋಡೋದಿಲ್ಲ. ರಾಯಸ್ತೋತ್ರದಲ್ಲೇ ಆ ಮಾತು ಬಂದಿದೆ, ಶಾಪಾನುಗ್ರಹ ಶಕ್ತೋನ್ಯ ರಾಘವೇಂದ್ರ ನವೀತಿದೆ. ಅವರು ಶಾಪ ಕೊಡೋಕ್ಕೂ ಸಮರ್ಥರು, ಅನುಗ್ರಹ ಮಾಡೋಕ್ಕೂ ಸಮರ್ಥರು. ನಾವು ಅದನ್ನು ಹೇಗೆ ಉಪಯೋಗ ಮಾಡಿಕೊಳ್ಳುತ್ತೇವೆ ಅನ್ನೋದ್ರೆ ಡಿಪೆಂಡ್ ಆಗುತ್ತೆ. ಸರಿಯಾದ ಭಕ್ತಿಯಿಂದ ಆಚಾರ್ಯ ಸ್ಪಷ್ಟ ತಿಳಿಸಿರೋ ಹಾಗೆ ಮಹಾತ್ಮ ಜ್ಞಾನಪೂರ್ವಸ್ತು ಸುದೃಢ ಸರ್ವತೋ ಅಧಿಕ ಸ್ನೇಹೋ ಭಕ್ತಿ ರೀತಿ ಪ್ರೋಕ್ತ ತಯಾ ಭಕ್ತಿ ನ ಚಾನ್ಯ. ಸರಿಯಾಗಿ ಉಪಯೋಗ ಮಾಡಿಕೊಂಡ್ರೆ ಒಳ್ಳೆ ಸಿದ್ಧಿ ಬರುತ್ತೆ. ಮಹಾತ್ಮ ಜ್ಞಾನ ಇರುತ್ತೆ, ಅವ್ರು ಯಾರು ಅಂತ ಗೊತ್ತಿಲ್ಲದೆ ನಮಸ್ಕಾರ ಆಗ್ತಿರ್ತಾರೆ, ಅದು ತಾರತಮ್ಯ ಜ್ಞಾನ ಇಲ್ಲ ಮತ್ತು ಜಡವಾದ ಪ್ರತಿಮೆಗಳೇ ಅವರಲ್ಲ ಅನ್ನೋ ಎಚ್ಚರಿಕೆ ಇಲ್ಲ. ಇನ್ನು ಕೇವಲ ಫಲದ ಅಪೇಕ್ಷೆ ಇರುತ್ತೆ ಹೊರತು ನಿಷ್ಫಲತ್ವ ನಿಷ್ಕಾಮನೆಯ ಉಪಾಸನೆಯ ಕಾನ್ಸೆಪ್ಟೇ ಇರೋದಿಲ್ಲ. ಇನ್ನೆಂಥ ಫಲಕ್ಕೆ ನಿಶ್ಚಯ ಮಾಡೋಕ್ಕೆ ಸಾಧ್ಯ ಇದೆ. ಇದನ್ನ ಅರ್ಥ ಮಾಡಿಕೊಂಡ್ರೆ ನಾವು ಇನ್ನೊಂದು ನಮ್ಮ ವಾದ ಏನು ಅಂದ್ರೆ ಭಾರಿ ದೊಡ್ಡವರೊಳಗೆ ದೋಷ ಇಲ್ಲ. ಸಾಮಾನ್ಯ ಏನ್ ಮಾಡ್ತಾರೆ, ನಮಗೆ ತಿಳುವಳಿಕೆ ಇಲ್ಲ ನಮಗೇನು ದೋಷ ಇಲ್ಲ ಅಂತ ಅವರು, ನಮಗೆ ತಿಳುವಳಿಕೆ ಇದೆ ದೋಷ ಇಲ್ಲ ಅಂತ ಇವರು. ಸರಿ ಮಾಡೋದು ಯಾರು ಹಾಗಿದ್ರೆ? ತಿಳಿದೇ ಇದ್ದವರು ತಪ್ಪು ಮಾಡೋದು, ತಿಳಿದವರು ತಪ್ಪು ಮಾಡೋದು ಎಷ್ಟು ಅಪೂರ್ವವಾದಂತಹ ಪಾಪದ ಮಹಾಪರ್ವತ ಕಟ್ಟೆ ಮಾಡಾಗ. ಅದಕ್ಕೆ ಕಥೆ ಗಂಧರ್ವರ ಕಥೆ, ಸಾಮಾನ್ಯರ ಕಥೆಯಲ್ಲ. ಅಂತ ಗಂಧರ್ವರಿಗೂ ಕೂಡ ಆ ರೀತಿಯಾದಂತಹ ಮನೋ ವಿಕಾರದಿಂದ ಶಿಕ್ಷೆ ಬಂದೇ ಬಂತು. ಇದರ ದೇವರು ಮೊದಲಾದ ದೇವತೆಗಳೆಲ್ಲ ನಮ್ಮ ಸರ್ಕಾರಕ್ಕಿರೋ ವ್ಯತ್ಯಾಸ ಇಷ್ಟು, ನಮ್ಮಲ್ಲಿ ಬೇಕಾದಂತೆ ಗುಚ್ಚಾಕಿರ್ತಾರೆ ದೇವತೆಗಳು, ಹಾಗೆ ಗುಚ್ಚಾಕೋದಿಲ್ಲ, ಪನಿಷ್ ಮಾಡೇ ಮಾಡ್ತಾರೆ. ನಾವು ಋಷಿಮುನಿಗಳ ಕಥೆಗಳನ್ನು ಇತಿಹಾಸ ಪುರಾಣಗಳಲ್ಲಿ ಏನು ಕೇಳುತ್ತೇವೆ ಅದರಲ್ಲಿ ಇನ್ನೊಂದು ಭಾಗ ಇದೆ. ನೋಡೋದಕ್ಕೆ ಏನನ್ಸುತ್ತೆ, ನಮಗೆ ಶಾಪ ಕೊಟ್ಟರು ವರ ಕೊಟ್ಟರು ಎಲ್ಲ ಕೇಳ್ತೇವೆ, ಆದರೆ ಇನ್ನೊಂದು ಮುಖ ನೋಡಬೇಕು. ಶಾಪ ಕೊಟ್ಟರು ಅಂತ ಹೇಳಿದಾಗ ಪಾಂಡವರಾಜನೇ ಶಾಪ ಕೊಟ್ಟು ಅದು ಮೂಲತಃ ಒಳ್ಳೆ ಬರುತ್ತೇನೆ ಅವತಾರ ಅಂತ ತಪ್ಪಾಡಿದ ಶಾಪ ಕೊಟ್ಟು ಇದನ್ನು ಏನು ಅಂತ ನಮ್ಮ ಸರ್ಕಾರ ದೇವರ ಸರ್ಕಾರದಲ್ಲಿ ಪಕ್ಷಪಾತ ಇಲ್ಲ ಎಷ್ಟೇ ದೊಡ್ಡವರು ತಪ್ಪು ಮಾಡಿದರು ಕೂಡ ಅವ್ರಿಗೆ ಶಿಕ್ಷೆ ಕೊಟ್ಟೇ ಕೊಡ್ತಾರೆ ಅಂತ ಹೇಳೋದು ಸಾಕ್ಷಿ ದೇವರ ಹೆಸರೇ ಸಮಹ ಅಂತಂದ್ರು ದೇವರಿಗೆ ಸಮಹ ಅಂದರೆ ಇಂಪಾರ್ಷಿಯಲ್ ಅಂತ ಸಮಶಬ್ದಕ್ಕೆ ಈಕ್ವಲ್ ಅಂದರೆ ಇಂಪಾರ್ಷಿಯಲ್ ಸಾಮಾಜಿಕ ಸಮಾನತೆ ಬೇಕು ಅಂತ ಕೇಳ್ತಾರೆ ನ್ಯಾಯದಲ್ಲಿ ಸಮಾನತೆ ಬೇಕು ಅಂತ ಹೇಳ್ತಾರೆ ಏನದಕ್ಕೆ ಪಾರ್ಶಿಯಾಲಿಟಿ ಇರಬಾರ್ದು ಅಂತ ಒಂದು ಶ್ರೀಮಂತ ಅಂತಾನೋ ಒಬ್ಬ ಅಧಿಕಾರಿ ಅಂತಾನೋ ಅವನಿಗೆ ಶಿಕ್ಷೆಯಲ್ಲಿ ವಿನಾಯಿತಿ ಸಿಕ್ಕರೆ ಅದು ನ್ಯಾಯಕ್ಕೆ ಮಾಡಿದ ಒಂದು ಅವಮಾನ ಇದ್ದಾಗಲೇ ಆ ಅರ್ಥದಲ್ಲಿ ಯೋಚನೆ ಮಾಡಿದ್ರೆ ಪುರಾಣ ಪುಣ್ಯಕಥೆಗಳ ದೊಡ್ಡ ಮುಖ ಎಂತ ಪಾರ್ವತಿ ಮೊದಲಾದ ದೊಡ್ಡ ದೇವತಾಸ್ತ್ರೀಯರೇ ಶಾಪ ಬಂದ ಕಥೆ ಹೇಳ್ತದೆ ಮಹಾಭಾರತ ಅವರೆಲ್ಲ ಅವರು ಉದ್ಧಾರ ಮಾಡಲಿಕ್ಕೆ ದ್ರೌಪದಿ ದೇವರನ್ನೆಲ್ಲ ತಮ್ಮ ದೇಹದಲ್ಲಿ ಸೇರಿಸಿಕೊಂಡು ಅವತಾರ ಮಾಡಿ ಅಶ್ವತ್ಥಾಮಾಚಾರ್ಯ ಮಹಾನುಭಾವರಿಗೆ ಕೃಷ್ಣ ಶಾಪ ಕೊಡ್ತಾನೆ ಇದೆಲ್ಲ ಯೋಚನೆ ಮಾಡಿದರೆ ಅವರೆಲ್ಲ ಎಂಥ ಭಕ್ತರು ಗೊತ್ತಾ ನಾವೆಲ್ಲ ಭಕ್ತರು ಅಂತ ಕರ್ಕೊಳ್ಳೋದಕ್ಕೆ ಸಾಧ್ಯವೇ ಆಗೋದಿಲ್ಲ ಅಂಥ ಭಕ್ತರು ಸಮುದ್ರದ ಬಗ್ಗೆ ಹನಿಯಾದಾಗ ಆಗಿಬಿಡ್ತಾರೆ ಅವೆಲ್ಲ ಅಂಥ ದೊಡ್ಡ ಭಕ್ತರಿಗೇನೆ ಪರಮಾತ್ಮ ಅವ್ರ ಪಾಪಕ್ಕೆ ತಕ್ಕಂಥ ಶಿಕ್ಷೆ ಕೊಡದೆ ಬಿಡಲಿಲ್ಲ ಅಂತ ಹೇಳಿದಾಗ ನಾವು ಯಾವುದೋ ನಾವು ಭಕ್ತರು ಅಂತ ಅವ್ರು ಪ್ರೂವ್ ಆದವರು ಅಷ್ಟೇ ಇಲ್ಲ ಮಹಾಭಕ್ತರು ಅಂತ ಪ್ರೂವ್ ಆದವರು ನಾವು ಭಕ್ತರು ಅಂತಲೇ ಪ್ರೂವ್ ಆಗಿಲ್ಲ ಫಸ್ಟ್ ಭಕ್ತರು ಅಂತ ತೀರ್ಮಾನನೇ ಆಗಿಲ್ಲ ಅಂತ ನಾವು ಅಶಿವ್ ಮಾಡಿಕೊಂಡು ತಪ್ಪಾಣಕ್ಕೆ ಶುರು ಮಾಡಿರ್ತೇವೆ ತಪ್ಪು ಅದಕ್ಕೆ ಒಳ್ಳೆ ದೃಷ್ಟಾಂತ ಇದು ಉಗ್ರವಾದ ಶಾಪ ಕೊಟ್ಟರು ಮತ್ತೆ ಸಾಮಾನ್ಯ ಶಾಪ ಟೋಕನ್ ಪನಿಷ್ಮೆಂಟ್ ಅಲ್ಲ ರೇಲ್ ಪನಿಷ್ಮೆಂಟ್ ಕೊಡ್ತಾ ಇದ್ದಾರೆ ಏನದು ಪಿಶಾಚಿಗಳಾಗಿರ್ಬೇಕು ಯಾವುದೇ ಒಂದು ಪಿಶಾಚಿಯವನ್ನೇ ಮೊದಲಾದವುಗಳ ಮನುಷ್ಯದ ಮೇಲೆ ಸಾಮಾನ್ಯ 100 ವರ್ಷ ಅಂತ ನಮಗೆ ಸಾಮಾನ್ಯ ಪರಿಕಲ್ಪನೆ ಕೆಲವು ಪಶು ಪಕ್ಷಿಗಳಿಗೆ 10 ವರ್ಷ 20 ವರ್ಷಕ್ಕೆ ಚಿಕ್ಕ ಚಿಕ್ಕ ಹುಡುಗಳಿಗೆ ಒಂದೇ ದಿವಸ ಆಯುಷ್ಯ ಅಷ್ಟೇ ಹೆಚ್ಚಿಲ್ಲ ಕೆಲವು 20 ವರ್ಷ 30 ವರ್ಷ ಕಾಗೆ ಮೊದಲಾದವು 1000 ವರ್ಷ ಅನೇಕ ವ್ಯವಸ್ಥೆಗಳು ಪಿಶಾಚಿಗಳೆಲ್ಲ ಆ ರೀತಿ ದೀರ್ಘಕಾಲ ಬದುಕ್ತಕ್ಕಂಥದ್ದಲ್ಲ ಸ್ವಲ್ಪ ಕಾಲದ ಅವಧಿ ಅಲ್ಲರೂ ದೀರ್ಘಕಾಲದ ಅವಧಿ ನರಕಕ್ಕೂ ಈ ತಿರಿಯಗ್ಗೇನುಗಳಿಗೂ ವ್ಯತ್ಯಾಸ ಇದೆ ನರಕಗಳು ಇನ್ನೂ ಭಾರಿ ಲಾಂಗ್ ಅದಲ್ಲ ನರಕಗಳು ಅಂತ ಹೇಳಿದರೆ ಕಲ್ಪಗಟ್ಟಲೆ ಯುಗಗಟ್ಟಲೆ ಅನುಭವಿಸ್ಬೇಕಾದ ಇವು ಕಲ್ಪಗಟ್ಟಲೆ ಯುಗಗಟ್ಟಲೆ ಅಲ್ಲದೆ ಹೋದರೂ ಕೂಡ 1000 ವರ್ಷಗಳ ಕಾಲ ಅನುಭವಿಸ್ಬೇಕು ಅಂತ ಪಿಶಾಚಿಯನ್ನು ಹೊತ್ತಿ ಅವರು ಬಹಳ ವಿಶೇಷವಾದ ರೀತಿಯಲ್ಲಿ ಹಿಮಾಲಯ ಪರ್ವತ ಅದು ಕೂಡ ಅಲ್ಲಿ ವಾಸ ಮಾಡ್ತಿದ್ದಾರೆ ಅವ್ರ ಪುಣ್ಯಕ್ಷೇತ್ರ ಅಂತ ಪರಿಕಲ್ಪನೆ ಅವರಿಗಿಲ್ಲ ಆದರೆ ಸೀತಾಗೀತ ಅನುಭವ ಆಗುತ್ತೆ ಬೇರೆ ದೇಶಕ್ಕೆ ಹೋದ ಪುಣ್ಯಗಿಂಡ ಅನುಭವ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ ಬದ್ರಿಗೆ ಹೋದಾಗ ಚಳಿ ಅಂತೂ ಅನುಭವ ಆಗೇ ಆಗುತ್ತೆ ಪುಣ್ಯ ಅನುಭವ ಮಾಡಬೇಕಾದ್ರೆ ಶಾಸ್ತ್ರಜ್ಞಾನ ಇರಬೇಕು ಚಳಿ ಅನುಭವ ಮಾಡಬೇಕಾದ್ರೆ ಏನಿಲ್ಲ ಮೈ ಬೇ ಎಚ್ಚರಿದ್ದರೆ ಸಾಕು ಭಾರಿ ಚಳಿ ಒದ್ದಾಡ್ತಿದೆ ಒಂದು ಕಡೆ ನೋಡಿದ್ರೆ ಆಹಾರ ಇಲ್ಲ ಪಿಶಾಚಿಗಳು ನೇರ ಆಹಾರ ತಿನ್ನಾಗಿಲ್ಲ ಅಹೋ ಪಿಶಾಚಾಪಿ ದೇಹೇ ಗತಾಗತಂ ಅಂತವಾದ್ರೆ ಅದು ಸ್ವರಗಳು ಬರೀತಾರೆ ಗತಾಗತಂ ಇನ್ನೊಬ್ಬರ ದೇಹದಲ್ಲಿ ಎಂಟರಾಗಿ ಅವರು ತಿನ್ನಬೇಕು ಅಂತ ಆಗಿದ್ದಲ್ಲೇ ಬರೋದಿರು ಎಷ್ಟು ಕಷ್ಟ ಅದಕ್ಕೆ ಈ ಕೈಯಿಲ್ದವ್ರಿಗೆ ಹೇಗೆ ಇನ್ನೊಬ್ರು ಬಾಯಲ್ಲಿ ಇಡಬೇಕಲ್ಲ ಹಾಗೆ ಕೈಯಿಲ್ದವ್ರಿಗೆ ಎಷ್ಟು ಹಿಂಸೆ ಆಗುತ್ತೆ ಕಣ್ಣಿಲ್ದವ್ರಿಗೆ ಎಷ್ಟು ಹಿಂಸೆ ಆಗುತ್ತೆ ಅಲ್ಲಿ ಪಿಶಾಚಿಗಳು ಹಾಗೆ ಅವು ಏನೇ ಮಾಡಿದ್ರೆ ಇನ್ನೊಬ್ಬರನ್ನು ಪ್ರವೇಶ ಮಾಡಬೇಕು ಎಂಥ ದುರಂತ ಇದೆ ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ಪಿಶಾಚಿ ಆಗೋದು ಆಗ್ತೀನಿ ಬಿಡಿ ಅಂತ ಹೇಳೋದು ಅದು ಸುಲಭ ಅಲ್ಲ ಅದು ಪಿಶಾಚಿ ಆಗು ಅಂತ ಹೇಳಿದ್ರೆ ಎಷ್ಟು ದುಃಖ ಇದೆ ಅಂತ ಜೈಲಿಗೆ ಹೋಗುತ್ತೇಳಿ ಹೋಗ್ತೀನಿ ಬಿಡಿ ಅಂತಾರೆ ಎಷ್ಟು ಹಿಂಸೆ ಇದೆ ಅಂತ ಅಂತ ಪಿಶಾಚಿ ಜನ್ಮ ಮೊದಲಾದರೂ ಬರಬಾರದು ಅಂತಿದ್ರೆ ಮೊದಲಿಂದ ಪಾಪನೇ ಮಾಡಬಾರ್ದು ಅಕಸ್ಮಾತ್ ಮಾಡಿದ್ರೆ ಏನು ಮಾಡಬೇಕು ಅಂತ ಹೇಳ್ತಾರೆ ಅಲ್ಲಿ ವಾಸ ಮಾಡ್ತಿದ್ದಾರೆ ತುಂಬ ದುಃಖ ಪಡ್ತಾರೆ ಏನೇನೋ ಪ್ರಯತ್ನ ಪಡ್ತಾರೆ ಏನು ಮಾಡಿದ್ರು ಕೂಡ ಅದು ಹೋಗ್ತಾ ಇಲ್ಲ ಆಹಾರ ಇಲ್ಲ ಚಳಿ ದುಃಖ ಆಗ್ತಾ ಇದೆ ಮತ್ತೆ ಯಾರ ಕಣ್ಣಿಗೂ ಸುಲಭ ಕಾಣೋದಿಲ್ಲ ಅಕಸ್ಮಾತ್ ಕಂಡ್ರೆ ಭಯಾನಕವಾದ ರೂಪ ಪಿಶಾಚಿಗಳು ಅಂದರೆ ಭಯಾನಕವಾದ ರೂಪ ಅಲ್ಲಿ ತಮಾಷೆ ನೋಡಿ ಇನ್ನೊಬ್ರು ಹೆಲ್ಪ್ ಮಾಡೋಗಿಲ್ಲ ಅವರು ಇನ್ನೊಂದು ಓಡೋಗಿ ಬಿಡ್ತಾರೆ ಹೆಲ್ಪ್ ಮಾಡೋಗಿಲ್ಲ ಎಷ್ಟೋ ದಿನ ಕೈಕಾಲಿರುತ್ತೆ ನೋಡಿ ಪಾಪ ಅಯ್ಯೋ ಅಂತ ಹತ್ರ ಹೋಗ್ತಾರೆ ಪಿಶಾಚಿಗಳು ಕಣ್ಣಿಗೆ ಕಾಣೋದಿಲ್ಲ ಕಂಡವರ ಕಣ್ಣಿಗೆ ವಿಕಾರವಾಗಿ ಕಾಣುತ್ತೆ ವಿಕಾರವಾಗಿ ಕಾಣೋದ್ರಿಂದ ಹತ್ರ ಹೋಗುವ ಬುದ್ಧಿನೇ ಬರೋ ಓಡೋಗಿ ಬಿಡ್ತಾರೆ ಹೀಗಾಗಿ ಅವರಿಗೆ ಅನ್ನ ನೀರು ಸಿಗೋದು ಭಾರಿ ಕಷ್ಟ ಇನ್ನೊಬ್ಬರ ಆಶ್ರಯದಲ್ಲೇ ಬದುಕಬೇಕು ಅನೇಕ ರೀತಿ ಮಾಡಿ ಸಂಚಾರ ಮಾಡ್ತಾ ದಿವಸ ಮಾತಾಡ್ಕೊತಾ ಇದ್ರಂತೆ ಅವರಿಗೆ ಮರ್ತೋಗ್ಬಿಟ್ಟಿದೆ ಇಷ್ಟು ಜ್ಞಾನ ಇದೆ ಏನೋ ಪಾಪ ಮಾಡಿದ್ದಕ್ಕೆ ಬಂದಿದ್ದೇವೆ ಅಷ್ಟು ಗೊತ್ತಾಯಿತು ಏನೋ ಪಾಪ ಮಾಡಿ ಬಂದಿದ್ದೇವೆ ಎಂಥ ಹಿಂದೆಂದೂ ಇಂಥ ಪಾಪ ಮತ್ತೆ ಮಾಡಬಾರದು ನಾವು ಪಾಪ ಕಾರ್ಯ ಮಾಡಬಾರದು ದೇವರು ನಮಗೆ ಶಿಕ್ಷೆ ಕೊಡೋದ ಕಾರಣ ಇನ್ನೊಮ್ಮೆ ಮಾಡಬಾರದು ಅಂತ ಎಚ್ಚರ ಪಡಲಿಕ್ಕೋಸ್ಕರ ಮತ್ತೆ ಮಾಡೋದು ಅಂದರೆ ಶಿಕ್ಷೆ ಅರ್ಥ ಆಗಿಲ್ಲ ಅಂತ ಲೇಟಾಗಿ ಬಂದಾಗ ಗೆಟ ಔಟ್ ಅಂತ ಕಳಿಸ್ಬಿಟ್ರೆ ಮೊದಲು ಬೇಗ ಬರಬೇಕು ಮತ್ತೆ ಲೇಟಾಗಿ ಬಂದರೆ ಇನ್ನೂ ಗೆಟ ಔಟ್ ಪುನಃ ಪರ್ಮನೆಂಟ್ ಗೆಟ ಔಟ್ ಅಂತಾರೆ ಪಾಪಗಳನ್ನು ಪರಿವರ್ತನೆ ಮಾಡಲೇಬಾರದು ಮಾಡಿದರೆ ಪುನರಾವರ್ತನೆ ಮಾಡಬಾರ್ದು ಅದನ್ನೆಲ್ಲ ಯೋಚನೆ ಮಾಡ್ತಾರೆ ಹೇಗೆ ಪರಿಹಾರ ಆದೀತು ಏನು ಮಾಡಿದರೆ ಸಾಧ್ಯ ನಮಗೆ ಪಾಪದ ಬಗ್ಗೆ ಯೋಚನೆ ಮಾಡಿದ್ರೆ ರೋಗ ಬಂದಾಗ ಯೋಚನೆ ಮಾಡ್ತಾರೆ ಹೇಗೆ ವಾಸಿ ಆಗಬೇಕು ಅಂತ ಯೋಚನೆ ಮಾಡ್ತಾರೆ ಎದುರು ಅಲ್ಲಿ ಹೋಗ್ತಾರೆ ಇಲ್ಲಿ ಹೋಗ್ತಾರೆ ಆ ವೈದ್ಯ ಅಂತಾನೆ ಈ ವೈದ್ಯ ಅಂತಾನೆ ಚಿತ್ರ ಹಿಂಸೆ ಪಡೆದಾಗ ಬದುಕಿ ಬರ್ತಾರೆ ಅಂತ ಹೇಳೋ ಸ್ಥಿತಿಲ್ಲೇ ಇರೋದಿಲ್ಲ ಹೋಗೇ ಬಿಡ್ತಾರೆ ಬದುಕಿದಾಗ ಎಷ್ಟೋ ಸರ್ತಿ ಅವ್ರ ರೋಗ ಇರಲಿ ಹಾಸ್ಪಿಟಲ್ ಸೇರಿಸಿರ್ತಾರೆ ಅಕ್ಕಪಕ್ಕದವ್ರು ನೋಡೇ ಗಾಬರಿ ಆಗ್ತಾರೆ ಅವ್ರು ಹಿಂಸೆ ಕಂಡಾಗ ಎಷ್ಟು ದುಃಖ ಪಡ್ತಾರಾಗ ಇದೆಲ್ಲ ಯೋಚನೆ ಮಾಡಿದರೆ ನಾವು ಪಾಪಗಳ ಬಗ್ಗೆ ಎಚ್ಚರ ವಹಿಸಲಿಕ್ಕೆ ಭಗವಂತ ನಮಗೆ ಶಿಕ್ಷೆ ಕೊಡ್ತಾನೆ ಅದು ಎಚ್ಚೆತ್ತು ಇರೋ ಕಂಡ್ಯ ಮನವ ಅಂತ ದಾಸರು ಹೇಳಿದ್ರೆ ಅರ್ಥ ಆಗ್ತದೆ. ಇದು ನೋಡಿದಾಗ ನಮಗೆ ಎಚ್ಚರ ಬರಬೇಕು, ಏನು ತಪ್ಪು ಮಾಡಿದ್ದೇವೆ ಅಂತ ನಮ್ಮ ಆಪ್ತ ವಿಮರ್ಶನೆ ಮಾಡಿಕೊಳ್ಳೋದಕ್ಕೆ ಎಚ್ಚರ ಬರಬೇಕು, ಅದರ ಜೊತೆ ಇನ್ನೊಬ್ಬರಿಗೆ ಹೇಳತಕ್ಕಂಥ ಎಚ್ಚರಿಕೆ ಬರಬೇಕು. ಪಾಪ ಪುಣ್ಯದ ಕಥೆಗಳೆಲ್ಲ, ಪುಣ್ಯದ ಕಥೆ ಕೇಳಿದಾಗ ನಾವು ಆ ರೀತಿ ಸಾಧನೆ ಮಾಡಬೇಕು ಅಂತ ಹೇಳಿ ಒಂದು ಸ್ಫೂರ್ತಿ ಬರಬೇಕು, ಇದ್ರ ಬಗ್ಗೆ ವೈರಾಗ್ಯ ಬರಬೇಕು, ಅದ್ರ ಬಗ್ಗೆ ಸ್ಫೂರ್ತಿ ಬರಬೇಕು. ಆಗ ನಾವು ನೋಡ್ತಾಗ ನೋಡಿದ್ದು ಸಾರ್ಥಕ, ಕಂಡಿದ್ದು ಸಾರ್ಥಕ. ದೇವರು ಕಂಡುಕೊಟ್ಟಿರೋದು ಯಾತಕ್ಕೆ? ಜಗತ್ತನ್ನು ನೋಡು ಅಂತ ಕಂಡುಕೊಟ್ಟಿರೋ. ಬಹುಚಿತ್ರ ಜಗತ್ ಬಹುಧಾಕರಣ ಪರಶಕ್ತಿ ಅಂತ ಗುಣ ಪರಮ ನೋಡಿ ಏನ್ ಮಾಡಬೇಕು? ಕಲಿಬೇಕು. ಅದರಿಂದ ನೋಡಿ ಪುಸ್ತಕ ಓದಿ ಹೇಗೆ ಅರ್ಥ ಮಾಡ್ಕೊತಾರಲ್ಲ, ಹಾಗೆ ನೋಡಿ ಕಲಿಬೇಕು, ಕೇಳಿ ಕಲಿಬೇಕು. ಆ ರೀತಿ ಮಾಡದೆ ಹೋದ್ರೆ ಕಣ್ಣಿನ ಏನು ಉಪಯೋಗ ಮಾಡ್ಕೊಂಡಾಗ ಯಾವುದೋ ಪದಾರ್ಥ ನೋಡಿ ರೆಸ್ಪಾಂಡ್ ಮಾಡಿದ್ರೆ ನೋಡಲಿಲ್ಲ ಅಂತ ಕೇಳ್ತಾನೆ. ನೋಡಿದ್ರೆ ಏನರ್ಥ? ನೋಡಿದ್ರೆ ನಡ್ಕೊಳ್ಳಿಲ್ಲ ಆ ರೀತಿಯಾಗಿ ದಾರಿಯಲ್ಲಿ ನೋಡ್ಬಿದ್ದೇನೆ ನೋಡ್ತಾನೆ, ಏನರ್ಥ? ಆ ತುಳಿದಂತೆ ಹೋಗ್ಬೇಕು ಅಂತ ಅರ್ಥ. ಒಂದು ಇನ್ನೊಬ್ರು ತುಳಿದಂತೆ ಮಾಡಬೇಕು ತೆಗೆದಾಕ್ಬೇಕು. ಎರಡನೇ ಪಾಯಿಂಟ್, ತಾನು ತುಳಿಬಾರದು ಇನ್ನೊಬ್ರು ತುಳಿದಂತೆ ಮಾಡಬೇಕು. ಹಾಗೆ ನೋಡ್ಕೊಂಡ ಕಾಲಿಟ್ರೆ ಬುದ್ಧಿ ಇದೆಯಾ? ಕಣ್ಣಿದ್ದು ಏನು ಉಪಯೋಗ? ಕುರುಡ ತುಳಿದ್ರೆ ಅಯ್ಯೋ ಪಾಪ ಅಂತ, ಕಣ್ಣಿದ್ದು ತುಳಿದ್ರೆ ಮೂರ್ಖ ಅಂದ್ರೆ. ಇವತ್ತು ನಾವು ಏಕಾದಶಿ ಇಂದ್ರಿಯಗಳನ್ನು ಭಗವಂತ ಕೊಟ್ಟಿರೋದು ಜಗತ್ತನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ, ಅರ್ಥ ಮಾಡಿಕೊಂಡು ಸದುಪಯೋಗ ಪಡೆಯಲಿಕ್ಕೆ ಉಪಯೋಗಿಸ್ಬೇಕು. ಅದು ಪಾಸಿಟಿವ್ ಆಯಿತು. ದುರುಪಯೋಗ ಮಾಡಿಕೊಳ್ಳಬಾರದು ಅಂದರೆ ಎಚ್ಚರಿಕೆ ವಹಿಸಬೇಕು. ನಿಶ್ಚಿತ ಕೆಲಸವನ್ನು ಮಾಡಲೇಬಾರದು. ಆ ರೀತಿ ಮಾಡದೆ ಹೋದ ದೇವರು ಇಂದ್ರಿಯ ಕೊಟ್ಟು ಏನು ಉಪಯೋಗ? ಇಂದ್ರಿಯಗಳು ಪಶುಗಳನ್ನು ನಾವು ಬಯ್ಯಾಗಿಲ್ಲ, ಯಾಕೆ? ಅವ್ರು ಬುದ್ಧಿನೇ ಕೊಟ್ಟಿಲ್ಲ ಇಂದ್ರಿಯಗಳನ್ನು, ಬುದ್ಧಿ ಕೊಟ್ಟಿಲ್ಲ. ತಪ್ಪು ಮಾಡಿದಾಗ ಏನು ಮಾಡ್ತೇವೆ ನಾವು? ಅದನ್ನು ಪಶು ಅಂತ ಅಷ್ಟಪಟ್ಟು ಏನೋ ಮಾಡೋಕ್ಕೆ ಸಾಧ್ಯ ಇಲ್ಲ. ಮನುಷ್ಯರು ಆ ರೀತಿ ನಡ್ಕೊಂಡ್ರೆ ಪಶುವೇ ವ್ಯತ್ಯಾಸನೇ ಗೊತ್ತಾಗಲಿಲ್ಲ. ಮನುಷ್ಯ ಬುದ್ಧಿಯಿಂದ ಉಪಕಾರವನ್ನು ಪಡ್ಕೊಳ್ಬೇಕಾದ್ರೆ ಆ ಬುದ್ಧಿಗೆ ಮಾಡಿದ ಅಪಚಾರ ಇದ್ದಾಗಲೇ ಅದನ್ನೆಲ್ಲ ಯೋಚನೆ ಮಾಡ್ತಾ ಹೋಗ್ತಾರೆ ಪಾಪ. ಅದಕ್ಕೆ ಹೇಳ್ತಾರೆ ಇಂಥ ವಿವೇಕ ಎಲ್ಲರಿಗೂ ಬರೋದು ಸಾಧ್ಯ ಇಲ್ಲ. ಸುಜೀವಿಗಳಾಗಿರಬೇಕು, ಆ ಸಂಸ್ಕಾರ ಪಕ್ವವಾಗಿರಬೇಕು. ಆಗ ಅವರಿಗೆ ಬಂತು, ಅವರಿಗೆ ತೀರ್ಮಾನ ಮಾಡಿಕೊಂಡು ಒಂದು ದಿವಸ ಬಂದಿದೆ. ಯಥಾ ಪ್ರಕಾರ ಏನೂ ತಿನ್ನಲಿಕ್ಕೆ ಸಿಗಲಿಲ್ಲ, ಏನು ಇದ್ನಾಳಕ್ಕೂ ಸಿಗಲಿಲ್ಲ. ಚಳಿ ಭಾರಿ ಭಾರಿ ಜಾಸ್ತಿ ಆಗ್ತಾ ಇದೆ. ಹಿಮಾಲಯದಲ್ಲಿ ಚಳಿ ಅತಿ ಚಳಿ ಭಾರಿ ಚಳಿನೇ ಹೊರತು ಅಲ್ಲಿ ಬಿಸಿ ಅಂತ ಆಗೋದಿಲ್ಲ. ಕೆಲವು ಊರಲ್ಲಿ ಹೇಳ್ತಾರೆ ಬಿಸಿ ಭಾರಿ ಬಿಸಿ ಭಾರಿ ಬಿಸಿ ಅಷ್ಟೇ ಹೊರತು ಅದರಲ್ಲಿ ಕೂಲ್ ಆಗದೇ ಇರೋ ಜಾಗಗಳು, ಅದು ಬಿಸಿ ಆಗದೇ ಇರೋ ಜಾಗ. ಬದರಿಲ್ಲಿ ಎಂಥ ಟೈಮಲ್ಲಿ ಹೋದರೂ ಕೂಡ ಚಳಿ ಅಂತ ಕಾಮನ್ನು, ಹೆಚ್ಚು ಚಳಿ ಅಂತ ಯೋಚನೆ ಮಾಡಬೇಕು ಅಷ್ಟೇ ಹೊರತು ಬೇರೆ ಇಲ್ಲ. ಒಂದು ಕಾಲ ತುಂಬ ಚಳಿಗಾಲ ಬಂದು ಹೋಯ್ತು, ಹಿಮ ಸುರಿತಾ ಇದೆ, ಬೇರೆ ವ್ಯವಸ್ಥೆ ಇಲ್ಲ, ಹಸಿವಾಗಿದೆ, ತಿನ್ನಲಿಕ್ಕಿಲ್ಲ, ಗಾಢಾಂಧಕಾರ, ಬೆಳಕಿಲ್ಲ. ತುಂಬ ಹತಾಶರಾಗ್ತಾರೆ. ಅಶ್ವತ್ಥ ವೃಕ್ಷವನ್ನು ನೋಡ್ತಾರೆ, ಅದಕ್ಕೆ ಕೆಳಗೋಗಿ ಕೊಡ್ತಾರೆ. ಅದಕ್ಕೆ ನಮ್ಮ ಪದ್ಧತಿ ಅಶ್ವತ್ಥ ವೃಕ್ಷದಲ್ಲಿ ಯಾವಾಗಲೂ ಹೋಗ್ಬಾರ್ದು ಅದ್ರ ಹತ್ರ, ಪಿಶಾಚಿಗಳು ವಾಸ ಮಾಡೋ ಜಾಗ. ಆದರೆ ಶನಿವಾರದ ದಿವಸ ಯೋಚನೆ ಇಲ್ಲ, ಭಾಳ ಶ್ರೇಷ್ಠ. ಶನಿವಾರ ಬಿಟ್ಟುಬಿಟ್ರೆ ಭಾರಿ ಶ್ರೇಷ್ಠ, ಅವತ್ತಲ್ಲಿ ಬರೋದಿಲ್ಲ ಅಂತ. ಅವಕ್ಕೆ ಲೀವ್ ಅವು ರಜೆ ದಿವಸ ಇದ್ದಾಗಲೆಕ್ಕ ಅಶ್ವತ್ಥ ವೃಕ್ಷಕ್ಕೆ ಬರೋದಿಲ್ಲ. ಅವಾಗ ಹೋಗ್ಬೋದು, ಮುಟ್ಟಬಹುದು, ಒಂದು ದಿವಸ ದೂರದ ಪ್ರದರ್ಶನೆ ಮಾಡಬಹುದು. ರಾತ್ರಿ ಹೊತ್ತು ಹೋಗಲೇಬಾರದು. ರಾತ್ರಿ ಹೊತ್ತಿನಲ್ಲಿ ಹೋದರೆ ಪಿಶಾಚಿಗಳು ಮೈ ಪ್ರವೇಶ ಮಾಡಿದಾಗ ಲೆಕ್ಕ, ಅದು ರಾತ್ರಿ ಬೇರೆ ಅಲ್ಲಿ ಸೇರಿಕೊಂಡು. ಅಂದರೆ ಆ ಪುರಾಣದ ವಾಕ್ಯಕ್ಕೂ ಪ್ರಾಕ್ಟಿಕಲಿ ಗೊತ್ತಾಗುತ್ತೆ, ಪಿಶಾಚಿಗಳು ವಾಸ ಮಾಡೋ ಜಾಗ ಅಂತ ಪ್ರೂವ್ ಆಗುತ್ತೆ. ಅಲ್ಲಿ ಹೋಗಿ ದುಃಖ ಪಡ್ತಾ ಇವೆ. ಅವತ್ತು ಪುಣ್ಯ ಅವಾಗ ಏನಾಗಿದೆ ಗೊತ್ತಾ? ಅವತ್ತು ಏಕಾದಶಿ ಬಂದಿದೆ, ಅದು ಗೊತ್ತಿಲ್ಲ. ಅದು ಏಕಾದಶಿ ಭಾಗಶುಕ್ಲ ಏಕಾದಶಿ ಜಯಾನಾಮ ಏಕಾದಶಿ ದಿವಸ. ಅದನ್ನ ಅವರು ಬೆಳಗ್ಗಿನಿಂದ ಸಾಕಿ ಒದ್ದಾಡಿದ್ರು ಒದ್ದಾಡಿದ್ರು. ರಾತ್ರಿ ಚಳಿ ನಿದ್ರೆನೂ ಬರಲಿಲ್ಲ, ಇಡೀ ದಿವಸ ಏನು ತಿನ್ನಲಿಲ್ಲ, ಉಪವಾಸ ಆಯ್ತು. ರಾತ್ರಿ ನಿದ್ರೆ ಬರಲಿಲ್ಲ, ಜಾಗರಣೆ ಆಯ್ತು, ಎರಡೂ ಸೇರಿತು. ಭಾರಿ ಹಿಂಸೆ ಪಡ್ತಾರೆ ಆ ಸಮಯದಲ್ಲಿ, ಅಯ್ಯೋ ಅಯ್ಯೋ ದುಃಖ ಪಡ್ತಾನೆ ಇರ್ತಾರೆ. ಬರೀ ಏಕಾದಶಿ ಮಾಡಿದ್ರೆ ದುಃಖ ಪಡ್ತಾರೆ, ಇನ್ನು ಅಷ್ಟೆಲ್ಲ ಮಾಡಿದ್ರೆ ಕೇಳಬೇಕಾ? ಭಾರಿ ದುಃಖ ಪಟ್ಟರು. ನಮ್ಮ ವಿಧಾನ ಬದರಿಯಾತ್ರೆ ಮಾಡಿದ್ರೆ ಏಕಾದಶಿ ಮಾಡೋದಿಲ್ಲ, ಯಾಕೆ? ಭಾರಿ ಚಳಿ ಬಿಟ್ಬಿಟ್ಟಿರ್ತಾರಲ್ಲ ಅವರಾಗಿ. ಅಂದ್ರೆ ಮಾಡಿದ್ದೇನು ಮಹಾಪಾಪ ಕಾರ್ಯ ಮಾಡಿದಾಗ, ಮಾಡಲೇಬೇಕಾದ ಸ್ಥಳದಲ್ಲಿ ಪೂರ್ತಿ ನಿಷಿದ್ಧ ಕೆಲಸ ಮಾಡಿದಾಗ ಅದು ವಜ್ರಲೇಪದಷ್ಟು ಗಟ್ಟಿಯಾಗುತ್ತೆ. ಅದನ್ನು ಮರಿಬಾರ್ದು. ವಜ್ರಲೇಪನ ಯಾವ್ದಾದ್ರು ಬ್ಲಾಸ್ಟ್ ಮಾಡಬಹುದು, ಪಾಪ ಆಗಲ್ಲ, ಬ್ಲಾಸ್ಟ್ ಮಾಡಕ್ಕೆ ಬರೋದಿಲ್ಲ. ಇವತ್ತು ಹೊರಗೆ ರೋಗ ಹತ್ಕೊಂಡಿರುತ್ತೆ, ಕೆಸರು ತೊಳ್ಕೊಂಡು ಹೋಗಿಬಿಡುತ್ತೆ. ಒಳಗಿಂದ ರೋಗ ಬಂದರೆ ತೊಳ್ಕೊಂಡು ಹೋಗೋದಿಲ್ಲ. ಹೊರಗಿಂದ ಬರೋ ಪದಾರ್ಥ ಬೇರೆ, ಒಳಗಿಂದ ಬರೋ ಸುಟ್ಟ ಗಾಯ ತೊಳ್ಕೊಂಡು ಹೋಗಿಬಿಡುತ್ತಾ? ಸಾಧ್ಯ ಇಲ್ಲ. ಸುಟ್ಟ ಗಾಯ ಹಾಗೂ ಪಾಪದ ಗುರುತು ಹಾಗೆ ಅಷ್ಟು ಸುಲಭ ಹೋಗಿ ಸಾಧ್ಯ ಇಲ್ಲ. ಬೆಳಗಾಯಿತು, ನೋಡ್ತಾರೆ ವಿಶೇಷ, ಸ್ವಲ್ಪತ್ತಿಗೆಲ್ಲ ನೋಡಿದರೆ ತೂಪು ಬದಲಾಗಿಬಿಟ್ಟಿದೆ, ಮತ್ತೆ ಗಂಧರ್ವ ಆಗಿಬಿಟ್ಟಿದ್ದಾರೆ ಇಬ್ಬರು ಕೂಡ. ಅವಳು ಗಂಧರ್ವ, ಗಂಧರ್ವ ಇವಳು ಗಂಧರ್ವ ಪುರುಷ. ಆಶ್ಚರ್ಯನೇ ಆಶ್ಚರ್ಯ, ಏನಾಯಿತು ಅಂತ ಯೋಚನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆಗ ಅವರಿಗೆ ಅಶರೀರವಾಣಿ ಕಿವಿಗೆ ಬಿತ್ತಂತೆ, ನಿಮ್ಮ ಪಾಪ ಪರಿಹಾರ ಆಗಿದೆ, ಪಿಶಾಚಿ ಜನ್ಮ ಹೋಗಿದೆ, ನೀವಿನ್ನ ನೀವು ಸ್ವಸ್ಥಾನಕ್ಕೆ ಹೋಗ್ಬೋದು, ನೀವು ಮೊದಲಂತೆ ಇದ್ದೀರಿ, ನೀವು ಪಾಪದ ಭಯ ಇಲ್ಲ ಅಂತ ಹೇಳಿದ ತಕ್ಷಣ ಭಾರಿ ಖುಷಿಪಟ್ಟು ಹೋಗ್ತಾರೆ ಇಂದ್ರದೇವರ ಹತ್ರ. ಇಂದ್ರದೇವರು ನೋಡ್ತಾರೆ, ಆಶ್ಚರ್ಯಪಟ್ಟರೆ ಇಲ್ಲಿ ಬಂದುಬಿಟ್ಟಿಲ್ಲ ಅಂತ ಕೇಳ್ತಾರೆ. ಸಸ್ಪೆಂಡ್ ಮಾಡಿದ್ರೆ ಮತ್ತೆ ರಿಪೋರ್ಟ್ ಮಾಡಿಕೊಂಡ್ರೆ ಆಶ್ಚರ್ಯ ಆಗುತ್ತಲ್ಲ, ಹಾಗೆ ಮತ್ತೆ ಯಾಕೆ ಬಂದಿರಿ ಅಂತ ಕೇಳಿದ್ರೆ, ಸ್ವಾಮಿ ಹೀಗಾಯ್ತು, ಪಾಪ ಪರಿಹಾರ ಆಯ್ತು, ಅವರು ದ್ವೇಷ ಮಾಡೋದಿಲ್ಲ, ಶಾಪ ಕೊಟ್ಟರು. ನಮ್ಮ ಅದೊಂದು ಪದ್ಧತಿ, ಯಾರು ತಪ್ಪಾಡಿದ್ ಹೇಳ್ಬಿಟ್ರೆ ಅವ್ರ ಮೇಲೆ ಸಿಡ್ತೀವಿ ಸ್ವಲ್ಪ ಪಡ್ತಾರೆ, ಹೇಳಿದವ್ರನ್ನೇ ಭಯ. ಅದರಿಂದ ಏನಾಗುತ್ತೆ ಪಾಪ ಜಾಸ್ತಿ ಆಗುತ್ತೆ, ಅಷ್ಟೇನು ಪ್ರಯೋಜನ ಇಲ್ಲ. ಹೇಳಿದವ್ರು ಥ್ಯಾಂಕ್ಸ್ ಹೇಳಬೇಕು ಯಾವಾಗಲೂ. ಎಷ್ಟೋ ಸರ್ತಿ ಏನಾಗ್ತದೆ, ಮನುಷ್ಯ ಹೋಗ್ತಿರ್ತಾನೆ, ಇದ್ದಕ್ಕಿಂತ ಯಾರೋ ಬರ್ತಾರೆ, ಪಟ್ಟ ಥೋಡೆ ಹಿಂದೆ ಕೇಳ್ಕೊತಾರೆ, ಸಿಟ್ಟುಗಳು ಹೊಡೆದಕ್ಕೆ ಹೋಗ್ತಾರೆ. ಮುಂದೆ ನೋಡಿದ್ರೆ ದೊಡ್ಡ ಹಾವು, ಅವ ಥ್ಯಾಂಕ್ಸ್ ಹೇಳೋ, ಎಂತ ಕೆಲಸ ಮಾಡಿದಿರಿ, ಹೊಡೆದು ಬಿಟ್ಬಿಡ್ತಾರೆ, ಹೊಡೆದ್ರು ಅಂತ ಹೇಳೋದಿಲ್ಲ, ನಾನು ಉದ್ಧಾರ ಮಾಡಿದ್ರು ಅಂತ ಹೇಳ್ತಾರೆ. ಹೊಡೆದ್ರು ಎಳ್ಕೊಂಡ್ರು ಏನು ಕೌಂಟ್ ಆಗೋದಿಲ್ಲ, ಯಾಕೆ ಸ್ವಲ್ಪ ಮುಂದೆ ಕಾಲಿಟ್ಟು ಏನಾಗ್ತಿತ್ತು. ಆ ರೀತಿ ಯಾರಾದ್ರು ಒಳ್ಳೆ ಒಳ್ಳೆ ಜನಗಳು ಮಾಡಿದ ತಪ್ಪನ್ನ ತಪ್ಪು ಅಂತ ಹೇಳಿ ಅದು ಶಿಕ್ಷಿಸಿದರೆ ಅವ್ರ ಕೃತಜ್ಞತೆ ಹೇಳಬೇಕು ಹೊರತು ನಾವು ಅದನ್ನು ಪ್ರೊಟೆಸ್ಟ್ ಮಾಡಬಾರ್ದು. ನಮ್ಮಲ್ಲಿ ಆಗಿರೋದು ಹಾಗೆ, ಕೆಟ್ಟೋದು ಒಳ್ಳೆ ಕೆಲಸ ದೇವಸ್ಥಾನ ಏನು ಹೇಳಿಬಿಟ್ರೆ ಸಿಟ್ಟು ಮಾಡಿ ನಿಮ್ಮ ದೇವಸ್ಥಾನಕ್ಕೆ ಬರೋ ನಾಳೆಯಿಂದ ಅಂತ ಹೋಗ್ಬಿಟ್ಟು ಭಾರಿ ಮಡಿ ಭಾರಿ ಮಾಡ್ತೀರಿ, ನಾಳೆಯಿಂದ ಬರೋದೇ ಇಲ್ಲ. ಉಪ್ರಿಯಾರಣ ಇರೋದು ಇದು ಐಸಿಯೋದ ತೆಪ್ಪಿಗೆ ಆಗಿರ್ತಾರೆ ನೋಡಿ, ಐಸಿಯೊಳಗೆ ಹೋಗಿರ್ತಾರೆ ಆಸ್ಪತ್ರೆಗೆ, ಅವ್ರು ಬಾದ್ರೆ ಬಾ ಹೋದ್ರು ಮಾತಾಡೋದಿಲ್ಲ, ತೆಪ್ಪಿಗಿರ್ತಾರೆ. ಆ ರೀತಿ ದೇವಸ್ಥಾನಕ್ಕೆ ಬಂದ ರೂಲ್ಸ್ ಫಾಲೋ ಮಾಡಬೇಕು. ಆಸ್ಪತ್ರೆಗೆ ಹೋದಾಗ ಆಸ್ಪತ್ರೆ ರೂಲ್ಸ್ ಫಾಲೋ ಮಾಡಲೇಬೇಕು. ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ, ಅಲ್ಲಿ ರೂಲ್ಸ್ ಫಾಲೋ ಮಾಡಲೇಬೇಕು. ಬಸ್ ಸ್ಟ್ಯಾಂಡ್ ಎಲ್ಲ ಕಡೆ ಮಾಡ್ತಾರೆ. ಈ ಮಠ ಮಾನ್ಯಗಳು ಬಂದೇ ಕೈಕೊಳ್ಳುತ್ತೆ, ಯೋಚಿತ ಮಾಡಿ ದುಡ್ಡು ಕೊಟ್ಬಿಡ್ತಾರೆ, ಕೊಂಡ್ಕೊಂಡಾಗಲೇ ಮತ್ತೆ ಆಸ್ಪತ್ರೆ ದುಡ್ಡು ಕೊಟ್ಟಿರ್ತೀರಲ್ಲ, ಅಲ್ಲೇ ಲೋಕ್ ಮಾಡೋದಿಲ್ಲ ಆಗಿದ್ರೆ. ಅಲ್ಲೂ ಜಾಸ್ತಿ ದುಡ್ಡು ಕೊಟ್ಟಿರ್ತಾರೆ, ಇಲ್ಲಿ ಯಾಕಂದ್ರೆ 20 ಪೈಸೆಗಳು ಜಾಸ್ತಿ ಏನಿಲ್ಲ, ಲಕ್ಷಾಂತರ ರೂಪಾಯಿ ಕೊಟ್ಟಿರ್ತಾರೆ. ಆದ್ರೆ ಯಾಕೆ ಕೇಳ್ತೀರಿ, ನಿಮ್ಮ ಆರೋಗ್ಯ ಬೇಕು, ಹೋಗ್ತಾನೆ ಆರೋಗ್ಯಕ್ಕೋಸ್ಕರ ದುಡ್ಡು ಕೊಟ್ಟಿದ್ದೀವಿ ಅಂತ ಯಾರು ಜೋರು ಮಾಡಿ ನೋಡಿದ್ದೀರಾ ನೀವೀಗ ಮಾಡೋದಿಲ್ಲ. ಯಾಕೆ ಅದು ತಮ್ಮ ಒಳ್ಳೆದಕ್ಕೆ ತಾವು ಕೊಟ್ಟ ಅದು ಫೀಸ್ ಅಂತ ತಿಳ್ಕೊಂಡು ಹಾಕ್ಬಿಡ್ತಾನೆ. ಇಲ್ಲ ಹಾಗೆ ಹೇಳಿದ್ದನ್ನು ಅನುಷ್ಠಾನ ಮಾಡಬೇಕು, ಇಲ್ಲಿ ಹೇಳಬೇಕು ಎರಡೇ. ಹೇಳೋದು ಅವರ ಕೆಲಸ, ನಡೆಸೋದು ಇವರ ಕೆಲಸ. ಪ್ರೊಟೆಸ್ಟ್ ಮಾಡಿದ್ರೆ ಪಾಪ ಈ ವೃದ್ಧಿ ಆಗುತ್ತೆ ಅಂತ ಏನೂ ಪ್ರಯೋಜನ ಇಲ್ಲ. ನಮ್ಮಲ್ಲೂ ಹಾಗೆ ಆಸ್ಪತ್ರೆ ದಾಕ್ಷಿಣ್ಯ ತೋರಿಸೋದಿಲ್ಲ, ನೋ ಗೆಟ್ಔಟ್ ಗೆಟ್ಔಟ್ ಅಂತ ಹೇಳಿ ಒಳಗೆ ಬಿಡೋದು ಬಿಡೋದಿಲ್ಲ ಅಂತ ಹೇಳಿದ್ರೆ ನಾವು ಮಠದಲ್ಲಿ ಬ್ರೂಸ್ ಮಾಡಬಾರ್ದು, ಬರೋದಿಲ್ಲ ಒಳಗೆ ಬಿಡೋದು ಸಾಧ್ಯ ಇಲ್ಲ, ಇಲ್ಲಿ ಅನುಕೂಲ ಮಾಡೋಕ್ಕಾಗೋದಿಲ್ಲ, ನೀವು ಕೇಳಿದ್ದೆಲ್ಲ ಕೊಡೋಕ್ಕಾಗೋದಿಲ್ಲ ಅಂತ ಹೇಳಿದ್ರು. ಅವ್ರು ಕೇಳಿದ್ದಾರೆ ಕೊಟ್ಟರೆ ಏನು ಮಾಡ್ತಾರೆ, ಅದೇ ಅಭ್ಯಾಸ ಮಾಡಿ ಇನ್ನೊಬ್ಬರು ಆದರೆ ಶುರು ಮಾಡ್ತಾರೆ. ಕೊನೆಗೆ ಮಠದ ದೇವಸ್ಥಾನ ಸ್ಯಾಂಕ್ಟಿಟಿನೇ ಹೋಗ್ಬಿಟ್ಟು ಅರ್ಥ ಮಾಡಿಕೊಂಡ್ರೆ ಇವತ್ತು ನಾವು ಆಸ್ಪತ್ರೆ ಬದಲಾದವುಗಳಲ್ಲಿರೋ ಒಂದು ನಿರ್ಬಂಧಗಳಿಂದ ಅವ್ರು ಫಾಲೋ ಮಾಡಿಸ್ತಾರೆ, ಅವ್ರು ಫಾಲೋ ಮಾಡ್ತಾರೆ. ನಮ್ಮಲ್ಲಿ ಎರಡೂ ಇಲ್ಲ, ಹೇಳೋ ಪದ್ಧತಿನೂ ಇಲ್ಲ, ಈ ಕಡೆ ಕೇಳೋ ಪದ್ಧತಿನೂ ಇಲ್ಲ. ಪರಿಣಾಮ ಏನಾಗುತ್ತೆ, ಅವೆಲ್ಲ ಪಾಪ ಮೋಚನ ಮಾಡೋ ಕೇಂದ್ರ ಆಗೋದ್ರು, ಪಾಪ ವೃದ್ಧಿಯ ಕೇಂದ್ರ ಆಗಿದೆ. ಪಾಪ ವೃದ್ಧಿಯ ಕೇಂದ್ರವಾದರೆ ಎಷ್ಟು ಅನ್ಯಾಯ. ಇದನ್ನೆಲ್ಲ ಅರ್ಥ ಮಾಡಿಕೊಂಡ್ರೆ ಪುರಾಣದ ಕಥೆಗಳು ಸುಮ್ಮನೆ ಹೇಳಿದ ಕಥೆಗಳಲ್ಲ, ನಮ್ಮ ನಿತ್ಯ ಜೀವನಕ್ಕೆ ಆತ್ಮೋದ್ಧಾರಕ್ಕೆ ಎಲ್ಲ ರೀತಿಯಲ್ಲೂ ಕೂಡ ಪೂರ್ಣವಾದ ಬೆಳಕು ತರತಕ್ಕಂಥ ಅತ್ಯಮೋಘವಾದ ಕಥೆಗಳು. ಇಂದ್ರದೇವರು ಜ್ಞಾನಿಗಳು ಗೊತ್ತಿಲ್ವಾ, ಆದ್ರೆ ಅವ್ರ ಬಾಯಲ್ಲೇ ಬರಲಿ ಅಂತ ಕೇಳಿ. ಶಾಸ್ತ್ರದಲ್ಲಿ ಮತ್ತೊಂದು ವಿಚಾರ, ದೇವತಾ ತಾರತಮ್ಯಕ್ಕೆ ಧಕ್ಕೆ ಬರಬಾರ್ದು. ಇವರಿಗೆ ಭಾರಿ ಗೊತ್ತು, ಇಂದ್ರದೇವರಿಗೆ ಗೊತ್ತಿಲ್ಲ, ಅದೇನರ್ಥ ಅದಕ್ಕೆ. ಇಂದ್ರದೇವರಿಗೆ ಗೊತ್ತೇ ಇದೆ, ಇವ್ರ ಬಾಯಲ್ಲಿ ಬರಬೇಕು ಯಾಕೆ ಅಂತ ಕೇಳಿದರೆ ಹೇಳ್ತಾರೆ, ಇಲ್ಲ ಹೀಗಾಯ್ತು, ನೀವು ಕೊಟ್ಟ ಶಾಪ ಅನುಭವಿಸಿದ್ವಿ, ತುಂಬ ಅನುಗ್ರಹ ಮಾಡಿದ್ವಿ, ಇನ್ನೊಮ್ಮೆ ತಪ್ಪು ಮಾಡೋದಿಲ್ಲ ನಾವು. ಅಲ್ಲಿದ್ದಾಗ ಜಯಾನಾಮ ಏಕಾದಶಿ ಉಪವಾಸ ಮಾಡ್ತಕ್ಕಂಥ ಯೋಗ ಬಂತು, ಅದರ ಪರಿಣಾಮದಿಂದ ನಮ್ಮ ಪಾಪ ಪರಿಹಾರ ಆಗಿದೆ, ಉದ್ಧಾರ ಆಗಿದ್ದೇವೆ, ಅನುಗ್ರಹ ಮಾಡಬೇಕು ಅಂತ ಕೇಳಿದಾಗ ಇಂದ್ರದೇವರು ಭಾರಿ ಸಂತೋಷಪಟ್ಟರು. ಯೋಚನೆ ಮಾಡಬೇಡಿ, ಮೊದಲನೇಂತೆ ಇರಿ ನೀವು ಅಂತ ಹೇಳಿ, ಮೊದಲನೇಂತೆ ಇರಿ, ಯಾವ ಸಮಸ್ಯೆನೂ ಇಲ್ಲ. ಈ ರೀತಿಯಲ್ಲಿ ಏಕಾದಶಿ ವ್ರತ ಅವರನ್ನು ಅಷ್ಟು ಪುನೀತರನ್ನಾಗಿ ಮಾಡಿದೆ. ನಾವು ಯೋಚನೆ ಮಾಡಬೇಕು ಈ ಸಮಯದಲ್ಲಿ, ನಾವೆಲ್ಲ ಕಾಲದಲ್ಲೂ ಕೂಡ ನಮ್ಮ ಪಾಪ ಪರಿಹಾರಕ್ಕೆ ಇರತಕ್ಕಂಥ ದಾರಿನ ಮಹಾದ್ವಾರ ತೆಗೆದಾಗಲಕ್ಕ ಅದು ಸದುಪಯೋಗ ಪಡಿತಕ್ಕಂಥ ಎಚ್ಚರಿಕೆಯಿಂದ ಹೋದರೆ ಏನೂ ಪ್ರಯೋಜನಕ್ಕೆ ಬರೋದಿಲ್ಲ. ಇದು ಅತ್ಯಂತ ಮುಖ್ಯವಾಗಿ ದೊಡ್ಡ ದೇವತೆಗಳು ಮಾಡಿದ ಅನುಗ್ರಹ. ಆಗ ನೋಡಿದ್ರೆ ಭಾರಿ ಸಿಟ್ಟು ಮಾಡಿಕೊಂಡ್ರು, ಏನೋ ಮಾಡಿದ್ರು, ಕಣ್ಣು ಕೆಂಪು ಮಾಡಿ ಏನೋ ಅನ್ನಿಸ್ತು. ಆಮೇಲೆ ಒಳ್ಳೆ ಖುಷಿಯಿಂದ ಮಾತಾಡ್ಸಿ, ಯಾವುದೇ ವೈಯಕ್ತಿಕ ದ್ವೇಷ ಇಟ್ಕೊಳ್ಳಿ. ನಾನು ಶಿಕ್ಷೆ ಕೊಟ್ಟರೆ ಆ ಏಕಾದಶಿ ಪಾತ್ರ ಹೋಗಿಬಿಡುತ್ತೆ, ಜೋರು ಮಾಡಿದೆ ಅನ್ನಲಿಲ್ಲ. ಹರಿದಿನ, ಹರಿದಿನ ಅಂತ ಹೇಳಿದ್ರೆ ಸರ್ವೋತ್ತಮನ ದಿವಸ, ಸರ್ವೋತ್ತಮ ಕೊಟ್ಟ ಅವಕಾಶ ಅದಕ್ಕಿದೆ, ಅದನ್ನು ಕಳ್ಕೊಳ್ಳೋ ಸಾಧ್ಯತೆ ಇಲ್ಲ ಅಂತ ಗೌರವಿಸಿದ್ರು. ಮೊದಲನೇಂತೆ ಇದ್ರು, ಮತ್ತೆ ಎಂದೂ ತಪ್ಪು ಮಾಡದಂತೆ ಬದುಕಿದ್ರು, ಪೂರ್ಣ ಸಿದ್ಧಿ ಪಡೆದ್ರು. ಆ ಕಥೆ ಅವರು ಉದ್ಧಾರದ ಕಥೆ, ಯಾತಕ್ಕೆ ಬರೆದ್ರು ವೇದವ್ಯಾಸರು ಅಂತ, ನೂರಾರು ಜನಕ್ಕೆ ಉಪಯೋಗ ಆಗಲಿ ಅಂತ ಅದನ್ನು ಬರೆದ್ರು. ಇದನ್ನು ಅರ್ಥ ಮಾಡಿಕೊಂಡು ಯಾವುದರಿಂದ ಯಾವ ತಪ್ಪು ಮಾಡಿರ್ತೀವೋ ಗೊತ್ತಿಲ್ಲ, ಅವರು ಮಾಡಿದ ತಪ್ಪು ಅವರ ಶಿಕ್ಷೆಗೆ ಉಗ್ರವಾದ ಶಿಕ್ಷೆಗೆ ಕಾರಣವಾಯಿತು. ಆದ್ದರಿಂದ ಯಾವುದೇ ಮಂತ್ರ ಸ್ತೋತ್ರ ಹೇಳಬೇಕಾದ್ರೆ ಎಲ್ಲೋ ಮನಸ್ಸಿಟ್ಟು ತಪ್ಪು ಹೇಳಬಾರದು ಅಂತ ಅರ್ಥ. ಅವ್ರೇನು ಮಾಡಿದ್ರು, ರಾಗ ತಪ್ಪಿದ್ರು, ತಾಳ ತಪ್ಪಿದ್ರು, ನಾವೇನು ಮಾಡ್ತೇವೆ, ರಾಗ ತಾಳ ಎರಡೂ ಬರೋದಿಲ್ಲ, ಅದರಿಂದ ಯೋಚನೆ ಇಲ್ಲ. ಹಾಡಿದ್ರೆ ತಾನೇ ತಪ್ಪಾಗಲಿಕ್ಕೆ ಅಂತ ತಿಳ್ಕೊಂಡ್ರೆ ಅದು ತಪ್ಪಿಲ್ಲದೆ ಸ್ತೋತ್ರ ತಪ್ಪಾಗಬಹುದಲ್ಲ. ಸ್ತೋತ್ರ ವ್ಯಾಶ್ಯತೆ ಹೇಳಿದ್ರು, ಉತ್ಕಂಠ ಕುಂಠ ಕೋಲ ಆಲೋಚನೆ ಮಾಡ್ಬಿಡ್ತಾರೆ. ಉತ್ಕಂಠ ಕುಂಠ ಅಲ್ಲೇ ಅಲ್ಲ, ಉತ್ಕಂಠ ಕುಂಠ ಬಿಟ್ಟಿರ್ತಾರೆ, ಅದಕ್ಕೋ ಪ್ರಾಣ ಪ್ರಾಣ ಬದಲಾಗಿಬಿಡುತ್ತೆ. ಧನ ಕೊಡು ಧನ ಕೊಡು ಅಂತ ಏನಾಗುತ್ತೆ ನೋಡಿ ಅಂತ. ಧನ ಧನ ಅಂದ್ರೆ ಎಷ್ಟು ವ್ಯತ್ಯಾಸ ಆಗುತ್ತೆ. ಧನ ಧನ ಪಾಂತ್ವಸ್ಮಾನ್ ಪಾಂತಸ್ಮಾನ್ ಅಂತಾನೆ ಬಹಳ ಜನ ತಪ್ಪು ಹೇಳೋದು. ಅಂತ ತಪ್ಪನ್ನು ತಿದ್ಕೋಬೇಕು. ಅಂತ ತಪ್ಪುಗಳನ್ನ ಯಾರು ಹೇಳ್ತಿದ್ರೆ ತಿದ್ದಬೇಕು, ಅವರು ತಿದ್ಕೋಬೇಕಂತ. ಬಂದಾಗ ಹೇಳ್ತೇನೆ ಅಂತ ಹೇಳಬಾರ್ದು, ಓಡ ಬರಲಿಲ್ಲ ಸರಿಯಾಗಿ ಹೇಳ್ತೇನೆ ತಿದ್ಕೊಂಡ್ರೆ ಪಾಪದ ದೋಷ ಬರೋದಿಲ್ಲ. ಅಂದ್ರೆ ಇದು ಸಂಗೀತದ ಬಗ್ಗೆ ಹೇಳಿದ್ದು ಅಂತ ಅಷ್ಟೇ ಇಲ್ಲ, ಯಾವುದೇ ಒಂದು ಪದ, ಯಾವುದೇ ಒಂದು ವಾಕ್ಯ, ಯಾವುದೇ ಒಂದು ಅಕ್ಷರ, ಅದಕ್ಕೆಲ್ಲ ಅಭಿಮಾನಿ ದೇವತೆಗಳಿರ್ತಾರೆ. ಚೇರಿರುತ್ತೆ, ಅದರೊಳಗೆ ಬರೋದಿಲ್ಲ. ವಿದ್ಯಾಪೀಠದ ಚೇರು ನಮ್ದೆಲ್ಲ ಅದರೊಳಗೆ ಬರೋದಿಲ್ಲ. ಅದೇ ರೀತಿಯೇ ಒಂದು ವಸ್ತು ಇದೆ, ಪದಾರ್ಥ ಇದೆ, ಕೊರಕೆ ಇರಬಹುದು ಕೊನೆ ಪಕ್ಷ, ನಮ್ಮ ಮನೆಯದೆಲ್ಲ ತಗೊಳಕ್ ಬರೋದಿಲ್ಲ. ನಾವು ಆ ಯೋಚನೆ ಮಾಡಿ ನಮ್ಮ ಜೀವನದಲ್ಲಿ ದೇವತೆಗಳಿರ್ತಾರೆ, ಅಕ್ಷರಕ್ಕೆಲ್ಲ ದೇವತೆಗಳಿರ್ತಾರೆ. ನಾವು ಮಾಡೋ ತಪ್ಪು ಉಚ್ಚಾರಣೆ ದೇವತೆಗಳಿಗೆ ಕೋಪ ಹುಟ್ಟಿಸ್ತದೆ, ಅವರು ಶಾಪ ಹಾಕ್ತಾರೆ, ವಿದ್ಯೆ ಬರದಂತೆ ಆಗೋಗುತ್ತೆ, ಬರೀ ವಿದ್ಯೆ ಬರದಂತ ಅನರ್ಥ ಗುರಿ ಆಗ್ತಾರೆ. ಅದರಿಂದ ತಪ್ಪು ಆಗದಂತೆ ಎಚ್ಚರ ವಹಿಸ್ತದೆ. ನಮ್ಮ ಸಂದೇಹ ಬಂದಾಗ ಹೇಳ್ತಾ, ಸಂದೇಹ ಬಂದಲ್ಲಿ ಕೇಳಿಕೋ ಅಂತ ಉಪದೇಶಂತಿದೆ ಜ್ಞಾನಂ ಜ್ಞಾನಿನಃ ತತ್ವದರ್ಶಿನಃ. ಸಂಶಯ ಬರ್ತಿರುತ್ತೆ, ಎಲ್ಲ ನೆನ್ಪಿಟ್ಕೊಂಡಿರ್ಬೇಕು. ಬಂದಾಗ ಉಪಯೋಗ ಮಾಡ್ಕೋಬೇಕು. ರೋಗ ಬಂದಾಗ ವೈದ್ಯ ಬಂದ ತಕ್ಷಣ ಉಪಯೋಗ ಮಾಡ್ಕೊಂತೀವ? ರೋಗ ಬಂದಾಗ ವೈದ್ಯನ ಹುಡುಕೊಂಡು ಹೋಗಿ ಪರಿಹಾರ ಮಾಡ್ಕೊತೀವಲ್ಲ? ಇಲ್ಲೂ ಹಾಗೆ ಯಾವುದು ಸ್ತೋತ್ರದಲ್ಲಿ ಸಂದೇಹ ಬಂತು, ಕಷ್ಟ ಸಂಬಂಧಪಟ್ಟವ್ರನ್ನ ಕೇಳಿ ಇದು ಹೇಗೆ ಹೀಗೋ ಹೀಗೋ ಅಂತ ಕೇಳಿ ಸರಿ ಮಾಡ್ಕೋಬೇಕು. ಬಂದಾಗೆ ಅಂತಿಲ್ಲ, ಬಂದಾಗೆ ಅನ್ನೋದು ಯಾರು ಸಿಗಲಿಲ್ಲ, ಅನಿವಾರ್ಯ. ಆದರೆ ಸಿಗೋ ಅವಕಾಶ ಇದೆ. ಡಾಕ್ಟರ್ ಎಷ್ಟೋ ಊರಲ್ಲಿ ಬೇರೆ ಊರಿಗೆ ಹೋಗ್ತಾರೆ, ಬೇರೆ ದೇಶಕ್ಕೆ ಹೋಗ್ತಾರೆ ಟ್ರೀಟ್ಮೆಂಟ್ಗೆ, ಬೇರೆ ಊರುಗಳಲ್ಲಿ ಬೇರೆ ವಿದೇಶಕ್ಕೂ ಟ್ರೀಟ್ಮೆಂಟ್ ತಗೊಂಡು ಬರ್ತಾರೆ. ಯಾತಕ್ಕೆ ಅಟ್ಯಾಕ್ ಕಷ್ಟಪಡ್ತೇನೆ ಅಂದರೆ ವಾಸಿ ಆಗಬೇಕು. ರೋಗದಿಂದ ಮುಂದೆ ಸಾವು ಹತ್ರ, ಆರೋಗ್ಯ ಕೆಟ್ಟು ಸಾವು ಬರುತ್ತೆ ಅಂತ ಎಚ್ಚರಿಕೆ ಇದ್ದಾಗೆ ಪಾಪ ನಮ್ಮನ್ನು ಹಾಳು ಮಾಡುತ್ತೆ. ಅದು ಪರಿಹಾರಕ್ಕೋಸ್ಕರ ಶಾಸ್ತ್ರ ಉಪಾಯ, ಒಳ್ಳೆ ಒಳ್ಳೆ ಉಪಾಯ ಕೊಡಿ. ಇಲ್ಲಿ ಪಾಪ ಪರಿಹಾರ ಮಾಡ್ತಕ್ಕಂಥ ಕೇಂದ್ರ ಅಂತ ಇಲ್ಲ, ಪಾಪ ಕೊಡಬೇಕು ಕೇಂದ್ರ ಬೇಕಾದಷ್ಟಿವೆ. ನಮ್ಮ ಪುಣ್ಯಾರು ಪುಣ್ಯಘಟ್ಟೆಗಳು, ಏಕಾದಶಿಯಾದ ವ್ರತಗಳು, ಇನ್ನೇನು ಚಾತುರ್ಮಾಸ ಬರುತ್ತೆ, ಚಾತುರ್ಮಾಸ ವ್ರತ, ಇವೆಲ್ಲ ದೇಹದ ಶುದ್ಧೀಕರಣದ ವ್ರತಗಳು. ಅಂತಃಕರಣ ಶುದ್ಧಿ, ದೇಹ ಶುದ್ಧಿ ಎಲ್ಲದಕ್ಕೂ ಉಪಯುಕ್ತವಾದಂಥ ವ್ರತಗಳು ಅದನ್ನು ಹೇಳುತ್ತಾರೆ. ಮುಂದೆ ಫಾಲ್ಗುಣ ಮಾಸದ ಶುಕ್ಲಘಟ್ಟದ ಏಕಾದಶಿ ಒಂದು ಬರುತ್ತೆ, ವಿಜಯ ಅಂತ ಅದಕ್ಕೆ ಹೆಸರು. ಇದು ವಿಜಯ, ಅದು ವಿಜಯ ಅಂತ ಹೇಳಿ ಫಾಲ್ಗುಣ ಕೃಷ್ಣಭಟ್ಟದ ಏಕಾದಶಿ ವಿಜಯ ಅಂತ ಕರೀತಾರೆ. ಅದಕ್ಕೆ ಬಹಳ ಸುಲಭವಾದ ಕಥೆ. ರಾಮದೇವರು ಸಂಚಾರ ಮಾಡ್ತಾ ಮಾಡ್ತಾ ಲೋಕೋದ್ಧಾರಕ್ಕೋಸ್ಕರವಾಗಿ ವನವಾಸಕ್ಕೆ ಹೊರಟಾಗ ಮಾಡಿದರು. ಭಗವಂತನಿಗೆ ವನವಾಸದ ಹೆಸರಿಲ್ಲ, ಅದರ ದುಃಖದ ಹೆಸರೇ ಇಲ್ಲ. ಕೃಷ್ಣನ ನೆನೆದರೆ ಕಷ್ಟ ಒಂದಿಷ್ಟಿಲ್ಲ, ಕೃಷ್ಣ ಎನ್ನಬಾರದೆ. ಕೃಷ್ಣ ಅಂತ ನಾವು ಅಂದ್ರೇನೆ ನಮಗೆ ಕಷ್ಟ ಹೋಗಬೇಕಾದ್ರೆ ಕೃಷ್ಣನಿಗೆ ಕಷ್ಟನ, ರಾಮದೇವರಿಗೆ ಕಷ್ಟನ? ರಾಮನಾಮವ ನುಡಿ ನುಡಿಯ ನುಡಿ ಕಾಮಕ್ರೋಧವ ಬಿಡಿ ಬಿಡಿ ರುದ್ರದೇವರು ಹೇಳ್ತಾರೆ. ನಾನು ಸುಖವಾಗಿ ಯಾತಕ್ಕಿದ್ದೇನೆ ಅಂದರೆ, ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾಮನೆ. ರಾಮ ಅಂದಿದ್ದಕ್ಕೆ ಆರಾಮವಾಗಿದ್ದೇನೆ ಅಂತ ಹೇಳ್ತಾರೆ. ರಾಮ ರಾಮನೇ ಆರಾಮವಾಗಿದೆ, ರಾಮನಿಗೆ ಆರಾಮಿಲ್ಲ ಅನ್ನೋ ಗತಿಯನ್ನು. ರಾಮ ಪಾಪ ಪಟ್ಟಾಭಿಷೇಕ ತಪ್ಪೋಯ್ತು, ಸೀತಾದೇವಿ ಪಾಪ ಇಬ್ಬರು ಕಾಡಿಗೊಳ್ಳು. ಪಟ್ಟಾಭಿಷೇಕ ತಪ್ಪಿ ಇದ್ದೂರಲ್ಲಿದ್ದರೆ ಕಷ್ಟ, ವನವಾಸಕ್ಕೆ ಬೇರೆ ಹೋಗುತ್ತೆ. ಅದು ದಂಡಕಾರಣ್ಯಾದಿ ಪ್ರಾಂತದಲ್ಲಿ ವನವಾಸ, ಅದು 14 ವರ್ಷಗಳ ವನವಾಸ. ಒಂದು ಏಕಾದಶಿ ಅಂದ್ರೆ 14 ದಿವಸ ಊಟ, ಒಂದು ಏಕಾದಶಿ 14 ದಿವಸ ಊಟ, ಒಂದು ಉಪವಾಸ. ಆದರೆ ಇಲ್ಲಿ 14 ವರ್ಷ ವನವಾಸ ಬಂತೆ. ನಮ್ಗೆ ಹೀಗೆ ಮಾಡಿದ್ರೆ ದೇವರು 14 ದಿವಸ ಉಪವಾಸ, 1 ದಿವಸ ಪಾಲನೆ ಗತಿ ಏನಾಗ್ತದೆ? ಏನು ನಿರ್ವಹಣೆ ಒಪ್ಪಲೇಬೇಕಾಗ್ತದೆ, ದೇವರು ಹಾಗೆ ಮಾಡಿಲ್ಲ. ಆದರೆ ರಾಮದೇವ್ ಸ್ವತಃ ತಾವೇನು ಮಾಡಿದ್ದಾರೆ, 14 ವರ್ಷ ವನವಾಸ, ಘನಘೋರ ವನವಾಸ. ಇವತ್ತಿನಂತೆ ಅದು ಪಿಕ್ನಿಕ್ ಟೈಪ್ ಹೋಗೋದಲ್ಲ, ಅದೆಲ್ಲ ಕೂಡ ರಾಕ್ಷಸರು ತುಂಬಿದ್ದಿತ್ತು. ಕರದೂಷಣಾದಿ ಜಗ್ಧೇ ಚತುರ್ದಶ ಸಹಸ್ರ ಮವಾರಣೀಯ ಕೋದಂಡ ವಾಣಿ ಅಖಿಲಸ್ಯ ಸುಖಂ ವಿಧಾತು. 14,000 ರಾಕ್ಷಸರು, 14,000 ಅವರಿಗೆ ರುದ್ರದೇವರ ವರ ಅಂತಾರೆ. ಶೂರ್ಪಣಿಕೆ ಬದಲಾದ ಮಹಾರಾಕ್ಷಸರುಗಳು, ಅಂಥವರಿರುವ ಜಾಗದಲ್ಲಿ ವಾಸ ಮಾಡಬೇಕು. ಏನು ಊಟ ವ್ಯವಸ್ಥೆ, ಯಾವ ವ್ಯವಸ್ಥೆ ಇಲ್ಲ. ಅಂಥದ್ರಲ್ಲಿ ರಾಮದೇವರು ಇದ್ದಾರಲ್ಲ, ದುಃಖನ ಅವರಿಗೆ ದುಃಖದ ಹೆಸರಿಲ್ಲ. ಮುಂದೆ ವಾಲಿಯ ಸಂಪರ್ಕ, ವಾಲಿ ವಧೆ, ಸುಗ್ರೀವನ ಉದ್ಧಾರ, ಸಿರಿಮಣಿ, ಅದೇನೋ ಕಥೆಗಳು. ಸೀತಾಪಹರಣ ಮುಂದೆ, ಅಲ್ಲಿ ಲೋಕದ ದೃಷ್ಟಿಯಲ್ಲಿ ಸೀತಾಪಹರಣ, ವಸ್ತುಸ್ಥಿತಿಯಲ್ಲಿ ಸೀತಾಕೃತಿ ಅಪಹರಣ ಮುಂದೆ ನಡೆದಿದ್ದೆಲ್ಲ ದೊಡ್ಡ ಕಥೆ. ಕೊನೆ ಬಂದು ರಾಮದೇವರು ಎಲ್ಲ ಹನುಮಂತ ದೇವರು ಹೋಗಿ ಬರೋದು, ಅಂಗುಲಿಯಕ್ಕೆ ತರೋದು, ಕೊಡೋದು, ಚೂಡಾಮಣಿ ತರೋದು ಎಲ್ಲ ನಡೆದೋಯ್ತು. ಇನ್ನ ಸಮುದ್ರ ದಾಟಿ ಹೋಗಬೇಕು ಅಂತ ರಾಮದೇವರು ಬಂದಿದ್ದಾರಂತೆ. ಅಲ್ಲಿ ಸಮುದ್ರ ತೀರದಲ್ಲಿದ್ದಾರೆ. ಆಗ ಲಕ್ಷ್ಮಣನ ಜೊತೆ ರಾಮದೇವರು ಮಾತಾಡಿದರು, ಲಕ್ಷ್ಮಣ ಎಷ್ಟು ಆಪತ್ತು ಬಂದು ಹೋಗ್ಬಿಟ್ಟಿದೆ, ಏನು ಕಷ್ಟ, ಸಮುದ್ರ ಎಷ್ಟು ಬಂದು ದೊಡ್ಡದಿದ್ದು, ದಾಟೋದು ಕಷ್ಟ. ಸ್ವಲ್ಪ ಮಳೆ ನೀರು ಬಂದು ನಿಂತಿದ್ರೆ ಬದಿತಿ ಆಗುತ್ತೆ, ಯಾಕೆ ದಾಟಬೇಕು ಅಂತ ಬಡಿಯವರಂತೂ ಒದ್ದಾಡಿಬಿಡ್ತಾರೆ. ಯಾಕೆ ಇಷ್ಟು ಯಾವ ದಾಟಿಕೊಂಡು ಹೋಗಬೇಕು, ಇಷ್ಟೇ ಇಟ್ಟಿರುತ್ತೆ, 2 ಅಡಿ ಇದ್ರೆ ಕಷ್ಟ. ಸಾಗರ ಹೇಳ್ತಾರೆ, ಅಪ್ರದೃಶ್ಯಂ ಅಪಾರಮೇಯಂ. ಸಾಗರ ಅಂದ್ರೆ ಅಪಾರ, ಆ ಕಡೆ ಎಂಡ್ ಕಂಡ್ರೆ ಸಮುದ್ರ ಅಲ್ಲ, ಅದು ನದಿನೋ ಕೆರೆಣ ಆಗಬೇಕಷ್ಟೇ. ಆ ಕಡೆ ತೀರ ಕಾಣದೆ ಹೋದ್ರೆ ಸಮುದ್ರ ಅಂತ ಕರೀವಿ, ಅಪಾರ ಅಂತ ಕರಿ. ಭಾರತ ಕಾಣದೇ ಇಲ್ಲ, ಹೇಗೆ ದಾಟಬೇಕಿದೆ? ಅದು ಒಬ್ಬರೇ ಹೋಗಾಗಿಲ್ಲ, ದೊಡ್ಡ ಸೈನ್ಯ ಇದೆ. ಮತ್ತೆ ಹೋಗ್ಲಿಕ್ಕೆ ಇಷ್ಟೆಷ್ಟು ವ್ಯವಸ್ಥೆ ಇಲ್ಲ, ಮತ್ತೆ ಇಡ್ಕೊಳ್ಳೋ ಜಾಗಗಳಿಲ್ಲ, ಮತ್ತೆ ಮತ್ತೆ ಆ ರೆಸ್ಟಿಂಗ್ ಪ್ಲೇಸ್ ಅಂತ ಇಲ್ಲ. ಏ ನಾನ್ ಸ್ಟಾಪ್ ಹಾರಬೇಕು, ಹನುಮಂತೆಯವರ ಕೆಲಸ ಮಾಡಿದ್ರು. ಈ ಕಪ್ಪುಗಳೆಲ್ಲ ಹಾರಕ್ಕೆ ಬರೋದಿಲ್ಲ, ತಾನು ಸರ್ವೋತ್ತಮ, ಅಲ್ಲಿ ಉಳಿದವ್ರು ಹೇಗೆ ದಾಟಿಸ್ಬೇಕು, ಅವರಿಗೆಲ್ಲ ಸಾಧನೆ ಆಗಬೇಕು. ರಾಮದೇವರು ಸರ್ವಜ್ಞರು ಸರ್ವಶಕ್ತರು, ಲೋಕ ಉಪಾಯ ತೋರಿಸ್ತಾ ಇದ್ದಾರೆ. ಲಕ್ಷ್ಮಣ ಇದು ಪರಿಹಾರ ಕಾಣಬೇಕಲ್ಲ, ಯಾವ್ದಾದ್ರು ವ್ಯವಸ್ಥೆ ಆಗಬೇಕಲ್ಲ, ಏನು ಮಾಡೋಣ ಅಂತ ರಾಮದೇವರು ಕೇಳಿದರು. ನಾವು ಗೊತ್ತಿಲ್ಲದೇನೋ ಕೇಳೋದು ಸಂಕೋಚ ಪಡ್ತೇವೆ, ಯಾವಾಗ ಗೊತ್ತಿದ್ರು ಕೇಳ್ತಾರೆ, ಇದು ವಿಶೇಷ. ಗೊತ್ತಿಲ್ಲ ಅಂತ ಅಂದ್ಕೊಂಡು ಬಿಡ್ತಾರೆ ಅಂತ ನಾವು ಕೇಳೋದಿಲ್ಲ, ಯಾತಕ್ಕಂದ್ರೆ ಅಜ್ಞಾನಿ ಅಂತ ಅನ್ಸ್ಕೋಬಾರ್ದು ಅಂತೇಳಿ ಕೇಳೋದಿಲ್ಲ. ಆದರೆ ಅಲ್ಲಿ ಮಾತ್ರ ದೇವರನ್ನ ಸರ್ವ ಬರೀ ಸರ್ವಜ್ಞನಲ್ಲ, ಎಸ್ ಸರ್ವಜ್ಞ ಸರ್ವವಿತ್, ಪರಮಾತ್ಮ ಅನಾದಿ ಕಾಲದ ಸರ್ವಜ್ಞ, ಅನಂತ ಕಾಲದ ಸರ್ವಜ್ಞ, ಪರಿಪೂರ್ಣ ಸರ್ವಜ್ಞ, ಎಲ್ಲವನ್ನು ಎಲ್ಲ ಕಾಲಕ್ಕೆ ಪೂರ್ತಿ ಸ್ಪಷ್ಟ ನೋಡ್ತಾನೆ. ಅನಂತ ಕಾಲವನ್ನು ಪರಮಾತ್ಮ ನೋಡ್ತಾನೆ, ಅನಂತ ಸ್ಥಳವನ್ನು ನೋಡ್ತಾನೆ, ಅವನಿಲ್ಲದ ಜಾಗನೇ ಇಲ್ಲ, ಸರ್ವತಂತ್ರ ಸ್ವತಂತ್ರ. ಅಂಥವನು ಲೋಕಕ್ಕೆ ಅನುಕೂಲ ಮಾಡಬೇಕು ಅಂತ ಲಕ್ಷ್ಮಣ ಯೋಚನೆ ಮಾಡಿ ಏನಾದ್ರು ಅಂತ ಕೇಳಿದ್ರು. ಹಾಗೆ ಲಕ್ಷ್ಮಣ ಹೇಳ್ತಾನೆ, ಅಣ್ಣ ನನ್ನ ಗೊತ್ತಿರೋ ದೊಡ್ಡ ಮುನಿಗಳಿದ್ದಾರೆ ಅಂತ ಹತ್ರ, ದಾಲ್ಭೈರು ಅಂತ ಅವ್ರ ಹೆಸರು, ಅವ್ರಿಗೆ ಭಾರಿ ವಿಷಯ ಗೊತ್ತಂತೆ, ಅವ್ರು ಕೇಳಿದ ಉಪಾಯ ಸಿಗಬಹುದು ಅಂತ ಲಕ್ಷ್ಮಣ ಹೇಳ್ತಾರೆ. ಲಕ್ಷ್ಮಣ ಗೊತ್ತಿಲ್ಲ ರಾಮ ಯಾರು ಅಂತೇಳಿ, ರಾಮ ಯಾರು ಅಂತ ಸುಗ್ರೀವನ ಮುಂದೆ ಹೇಳ್ತಾನೆ ಹನುಮಂತೇವರ ಮುಂದೆ. ಈ ರಾಮ ಎಂಥವನು ಅಂದ್ರೆ, ಸೋಹಮಸ್ಯ ಅವರಜೋ ಭ್ರಾತ ಗುಣೈ ದಾಸತ್ವ ಆಗತ, ಸಾಕ್ಷಾತ್ ಭಗವಂತ ಗುಣಗುಣನಾದ ರಾಮ ಅಂತ ಒಪ್ಕೊಂಡಿದ್ದಾರೆ. ಇಲ್ಲ ಕೇಳ್ತಾನೆ, ಅರ್ಥ ಮಾಡಿಕೊಂಡ, ಲೋಕಕ್ಕೆ ಅನುಗ್ರಹ ಮಾಡಲಿಕ್ಕೆ ರಾಮದೇವರು ಕೇಳ್ತಾರೆ, ನಾನು ಹಾಗೆ ರೆಸ್ಪಾಂಡ್ ಮಾಡಬೇಕು ಅಂತ ಹೇಳಿ ಲಕ್ಷ್ಮಣ ಮುನಿಗಳಿದ್ದಾರೆ. ದಾಲ್ಭೈರು ಅಂತ ಹೆಸರು, ಭಾರಿ ವೃದ್ಧರವರು, ತುಂಬಾ ಹಿರಿಯರಿಗೆ ತುಂಬಾ ಧರ್ಮ ಗೊತ್ತಿರ್ತದೆ. ನಮ್ಮಲ್ಲಿ ವೃದ್ಧರನ್ನು ಓಡಿಸ್ಬಿಡ್ತಾರೆ, ವೃದ್ಧಾಶ್ರಮ ಸೇರಿಸ್ಬಿಡ್ತಾರಲ್ಲ, ಧರ್ಮ ವೃದ್ಧಾಶ್ರಮ ಸೇರಿದಾಗ ಲೆಕ್ಕ, ಬರೀ ದೊಡ್ಡವರು ಸೇರಿ ಅವ್ರ ಸಮೇತ ಧರ್ಮನೂ ಹೋದಾಗ ಲೆಕ್ಕ, ಬರೀ ದೊಡ್ಡ ಜ್ಞಾನಿಗಳು ಸಾಯ್ತಾರೆ, ವ್ಯಕ್ತಿ ಸತ್ತ ಅನ್ನೋದಿಲ್ಲ, ಜ್ಞಾನ ಭಂಡಾರವೇ ಹೋಯ್ತು ಅಂತ ಹೇಳಿ ಅಷ್ಟು ತಿಳ್ಕೊಂಡ ವ್ಯಕ್ತಿ ಹೋದಾಗ ಎಂತ ಹೆವಿ ಲಾಸ್ ಅದು ಅಂತ ಯೋಚನೆ ಮಾಡಬೇಕು. ಇವತ್ತು ಒಬ್ಬ ವ್ಯಕ್ತಿ ಎಷ್ಟು ಮುಖ್ಯನಾಗ್ತಾನೋ, ಒಡೆಯರ ಚೇತನದ ಒಂದು ಮಹಿಮೆ ಅಷ್ಟು ದೊಡ್ಡದಾಗುತ್ತೆ. ಆ ಅರ್ಥದಲ್ಲಿ ಹಿರಿಯರ ಮರೆಯಲ್ಲಿದ್ದರೆ ಏನು ಉದ್ಯೋಗ, ಅದಕ್ಕೆ ತಾಲ್ಪೇರ ಕತೆ ಬಹಳ ಮುಖ್ಯ. ಇವತ್ತು ಹಬ್ಬ ಹಬ್ಬ ಯುಗ ಮಾಡ್ತಿರ್ತಾರೆ, ಸಂಪ್ರದಾಯ ಹೇಗೆ ಹಿರಿಯರನ್ನು ಕೇಳಬೇಕು, ಅಜ್ಜಿ ಪ್ಯಾರಾಲಿಸಕ್ಕೆ ಬರಗಿರ್ತಾಳೆ, ಹೋಗಿ ಕೇಳ್ತಾನೆ ಹೇಗೆ ಮಾಡಬೇಕು ಅಂತ ಹೇಳ್ತಾಳೆ. ಎಷ್ಟು ಧರ್ಮ ಉಳಿದೋಗುತ್ತೆ ಅದರಿಂದ, ಎಷ್ಟು ಒಂದು ಆ ಒಂದು ಸಮುದಾಯ ಗೊತ್ತಾಗ ಎಲ್ಲ ತಿಥಿಗೆ ಒಂದು ವಿಷಯ ಮಾಡಕ್ಕೆ ಬರುತ್ತೆ. ನಮ್ಗೆ ಎರಡು ಪ್ರಾಬ್ಲಮ್, ಒಂದು ಹಬ್ಬ ಅವನಿಗೆ ಮಾಡೋದೇ ಇಲ್ಲ, ಫಸ್ಟ್ ಆಫ್ ಆಲ್ ಅಲ್ಲಿಗೆ ಮುಗಿದೋಯ್ತು ಕತೆ. ಇದು ಮಾಡಕ್ಕೆ ಬರೀ ಹಿರಿಯರೇ ಇಲ್ಲ, ಮನೆಗೆ ಹಬ್ಬ ಅಂದ್ರೆ ಏನಾಯ್ತು, ಹೋಟ್ಲಲ್ಲಿ ಸ್ವೀಟ್ ತಿಂದ್ರೆ ಆಯ್ತು ಅಷ್ಟೇ ಹಬ್ಬ, ಹೋಟ್ಲಲ್ಲಿ ಸ್ವೀಟ್ ಅದು ಕೂಡ ಅಥವಾ ಮನೆ ತರಿಸಿದ್ರೆ ಅಲ್ಲಿ ಅಲ್ಲೇ ವೆರೈಟಿ ಅಂತೇನೆ, ಮನೆಯಲ್ಲಿ ತರಿಸಿ ಹೋಗ್ಲಿಕ್ಕೆ ಆಗದೇ ಇದ್ದವ್ರು ಮನೆಯಲ್ಲಿ ತರಿಸಿ ತಿಂತಾರೆ, ಅಲ್ಲಿ ತಿಂದು ಬಿಡ್ತಾರೆ. ಇದಕ್ಕೆ ಹಬ್ಬ ಅಂತ ಕರೀತಾರೆ ಯಾರಾದ್ರೂ ಕೂಡ. ಕಾಮಕ್ರೋಧ ಬಿಡುವುದೇ ಹಬ್ಬ, ನಿಯಮನಿಷ್ಠೆಯ ಮಾಡುವುದೇ ಹಬ್ಬ, ವಿಜಯದಾಸರು ಹೇಳ್ತಾರೆ. ಇದೆಲ್ಲ ಹಬ್ಬಗಳಲ್ಲ, ನಿಜವಾದ ಪ್ರತಿಯೊಂದು ಹಬ್ಬದ ಒಂದು ಮುಖ್ಯವಾದ ಅರ್ಥ ದೇವರ ಮಹಿಮೆ ತಿಳ್ಕೊಳ್ಳೋದು, ದೇವರಲ್ಲಿ ದೋಷ ಇಲ್ಲ ಅಂತ ತಿಳ್ಕೊಳ್ಳೋದು ಹಬ್ಬ. ಅದು ಕಾಮಕ್ರೋಧವ ಬಿಡುವುದೇ ಹಬ್ಬ, ಮನೆ ಹಿಡ್ತಾರೆ. ದಂಪತಿಗಳು ಏಕವಾಗಿಪ್ಪೋದೇ ಹಬ್ಬ ವಿಜಯದಾಸರ ಮಾತು. ಇವತ್ತು ಭಾರಿ ದೊಡ್ಡ ಹಬ್ಬ, ನಿಮ್ಮ ಜೊತೆಗಿದ್ದೀರಾ ವರ್ಷ 2000 ಜೊತೆಗಿದ್ದೀರಾ ಅಂತ ಆಶ್ಚರ್ಯ ಪಡ್ತಕ್ಕಂಥ ಕಾಲ ಬಂದಿದೆ. ಅವತ್ತಿನ ದಾಸರ ಮಾತು ಇವತ್ತು ಅರ್ಥ ಆಗುತ್ತೆ. ದಂಪತಿಗಳು ಏಕವಾಗಿಪ್ಪುವುದೇ ಹಬ್ಬ, ಶಂಭದಂದದಿ ವಿಜಯ ವಿಠಲ ಪಡೆಯುವುದೇ ಹಬ್ಬ. ದೇವರು ಕಣ್ಣಿಗೆ ಕಂಡ ಅದಕ್ಕಿಂತ ದೊಡ್ಡ ಹಬ್ಬ ಇಲ್ಲ. ಶ್ರವಣ ಹಬ್ಬ, ಮನನ ಹಬ್ಬ, ಶ್ರವಣ ಮನಕ್ಕೆ ಆನಂದ ವೀಗುವುದು, ಅದಕ್ಕೆ ಪರಮೋತ್ಸಾಹದಲ್ಲಿ ಕೇಳುವುದು ಅಂತ ಹೇಳ್ತಾರೆ. ಭಾರಿ ಹಬ್ಬ ಅಂದ್ರೆ ಅವೆಲ್ಲ ಅಂತ ಹಬ್ಬದ ಆಚರಣೆ ಮಾಡೋದು ಯಾರು ಹೇಳಬೇಕಾದ್ರೆ ಹಿರಿಯರು ಹೇಳಿದ್ರು. ಹಿರಿಯರ ಮಹತ್ವನೇ ಗೊತ್ತೆ, ಅವ್ರು ನಮ್ಮ ಪ್ರಕಾರ ಕಮಿಟ್ಮೆಂಟ್ ಇದ್ದಾಗೆ ವಯಸ್ಸಾಗಿ ಬಿದ್ದಿರ್ತಾರೆ ಮನೆಯಲ್ಲಿ, ಸುಮ್ಮನೆ ದುಡ್ಡು ಖರ್ಚಾಗುತ್ತೆ ಅವರಿಗೆ, ಹೋಗಿಬಿಟ್ರೆ ಆಯ್ತಲ್ಲ. ನಮ್ಮ ಹಿರಿಯರು ಹಾಗೆ ಇರ್ತಾರೆ, ಮಹಾನುಭಾವರು, ಅವ್ರೇನು ಗೊತ್ತಿರೋದಲ್ಲ ಅಂತವರು ಇರ್ತಾರೆ, ಅವ್ರು ಬಳ್ಳಣ್ಣದಾಗ ಆಗಿಬಿಡ್ತಾರೆ. ಹಾಗಾಗಬಾರ್ದು, ಜ್ಞಾನ ಸಂಪಾದನೆ ಮಾಡಿದರೆ ಏನು ಮಾಡೋಕ್ಕಾಗದೇ ಇರಬಹುದು, ಇನ್ನೊಬ್ರು ಹೇಳಕ್ ಬರುತ್ತೆ ಕೊನೆ ಪಕ್ಷ. ಅದನ್ನು ಅರ್ಥ ಮಾಡಿಕೊಂಡ್ರೆ ನಮ್ಮ ಜೀವನದ ಪೂರ್ತಿ ಕಾನ್ಸೆಪ್ಟೇ ಕೆಟ್ಟೋಗಿದೆ. ಹಿರಿಯರೇ ಆಗಿರಬೇಕು, ಅವ್ರು ಹಾಗಿಲ್ಲ, ಚಿಕ್ಕವರ್ಯಾರು ಇವರು ಹಾಗೂ ಇಲ್ಲ. ಇವತ್ತು ಇಬ್ಬರು ಹಾಗಿಲ್ದಾಗತ್ತೆ, ರೋಗಿಗೂ ರೋಗ ಇದೆ ಗೊತ್ತಿಲ್ಲ, ವೈದ್ಯರಿಗೆ ಔಷಧಿನೇ ಗೊತ್ತಿಲ್ಲ, ಇಂಥವರಿದ್ರೆ ಗತಿ ಏನು? ಹಿರಿಯತನಕ್ಕೆ ದೊಡ್ಡ ಮಹತ್ವ ಇದೆ. ಅವರು ಅನೇಕರು ಓದಿ ಓದಿ ಕೇಳೋದು ಒಂದಾದ್ರೆ ಕೇಳಿ ಕೇಳಿ ತಿಳಿದವರು ಇರ್ತಾರೆ, ಕೇಳಿ ಕೇಳಿ ಅವ್ರು ಹೇಳ್ತಾ ಅವ್ರು ಹಿರಿಯರು ಹೇಳ್ತಾರೆ. ಕೊನೆಗಿಲ್ಲ, ನಾನು ಚಿಕ್ಕವಳಿದ್ದಾಗ ಇಂಥ ಪ್ರಸಂಗ ಬಂದಿತ್ತು, ದೊಡ್ಡವರು ಕೇಳಿ ಹೀಗೆ ಉತ್ತರ ಕೊಟ್ಟಿದ್ರು ಅಂತ ಅದನ್ನ ರೆಫರ್ ಮಾಡ್ಕೊತಾರೆ. ನಾವು ನಿಮಗೆ ಸಮಸ್ಯೆ, ನಿಮ್ಮ ಸಮಸ್ಯೆ ನಮಗೆ ಬಂದಿತ್ತು, ನಾನು ತುಂಬ ಚಿಕ್ಕವಳಿದ್ದೆ ಚಿಕ್ಕವಳಿದ್ದೆ ಎರಡು ಹೇಳ್ಕೊತಾರೆ. ಆಗ ಮನೆಯಲ್ಲಿ ಬಂದು ವೃದ್ಧರಿದ್ರು, ಅವ್ರನ್ನ ಕೇಳಿದೆ ಉತ್ತರ ಕೊಟ್ರು, ಆ ರೀತಿ ಮಾಡಿ ಸರಿ ಹೋಗುತ್ತೆ ಅಂತ ಹೇಳ್ತಾರೆ. ಎಂತ ಲಿಂಕ್ ಸಿಗುತ್ತೆ ಗೊತ್ತಾಯ್ತಾ? ಪುರಾಣಗಳೆಲ್ಲ ಹಾಗೇನೆ ಹೇಳ್ಬೇಕಾದ್ರೆ ಭೀಷ್ಮರು ಕತೆ ಉತ್ತರ ಹೇಳ್ಕೊಡ್ತಾ ಕೊಡ್ತಾರೆ. ಅದನ್ನು ಹೇಳ್ತಾರೆ, ಪ್ರಶ್ನೆ ಕೇಳಿದ್ದೀಯಲ್ಲ, ಇಂಥ ಪ್ರಶ್ನೆ ಹಿಂದೆ ಬಂದಿತ್ತು, ಅದಕ್ಕೆ ಹೀಗೆ ಉತ್ತರ ಕೊಟ್ಟಿದ್ರು ಅಂತ ಹೇಳ್ತಾರೆ. ಅತ್ರಾಪ್ಯ ಉದಾಹರಂತೀಮಂ ಇತಿಹಾಸಂ ಪುರಾತನ, ಇಂದು ಹಳೇ ಕಥೆ ಒಂದಿದೆ ಹೇಳ್ತೇನೆ ಕೇಳು ಅಂತ ಹೇಳ್ತಾರೆ. ಇದೆಲ್ಲ ಹಿರಿಯರ ತುಂಬ ಕತೆ ಹೇಳ್ಬೋದಾಗಿತ್ತು, ಅದಕ್ಕೆ ರೆಫರ್ ಮಾಡ್ತಾರೆ ಅಂದರೆ ಹಿರಿಯರಿಂದ ಆಗ ಪ್ರಯೋಜನ ತೋರಿಸ್ಬೇಕಾಗಿತ್ತು. ಅದಕ್ಕೇನೆ ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ, ಅತಿಥಿ ದೇವೋಭವ, ಅತಿಥಿಗಳು ಮನೆ ಬಂದರು, ಊಟ ಗೀಟ ಎಲ್ಲ ಹಾಕಿದ್ದಾರೆ. ಅದು ಸಮಸ್ತೆ ಕೇಳ ಉತ್ತರ ಕೊಟ್ಬಿಟ್ರು ಓದೋಯ್ತಲ್ಲ, ಅವ್ರು ಖುಷಿ ಬೇಕು, ಊಟ ಎಲ್ಲ ಹಾಕಿದವರು ಖುಷಿಯಾಗಿಬಿಟ್ಟಿದ್ದಾರೆ, ಕೇಳ್ತಾರೆ ಪರಿಹಾರ ಕೊಟ್ಬಿಡ್ತಾರೆ. ಅವ್ರು ದೇವೋಭವ ಅಂತ ಹೇಳಿದಾಗ ದೇವ್ರ ವಿಷಯ ತಿಳ್ಕೊಳ್ಳೋದು ಒಂದು ದೊಡ್ಡ ಪ್ರಯೋಜನ ಅವರಿಂದ. ತಾಲಿಬರನ್ನು ಕೇಳೋಣ. ಡಾಕ್ಟರ್ ರಾಮದೇವ್ ಕೇಳಿ ಹೋಗ್ತಾರೆ, ತಾಲಿಬರ ಹತ್ರ ಹೋಗಿ ನೋಡಿ. ಇನ್ನೊಂದು, ಅವ್ರು ಇಲ್ಲಿ ಕರೆ ಆಚಾರಕರೇ ಮಾತಾಡಿಸುವ, ಅಲ್ಲಿಗೆ ಹೋಗ್ತಾರೆ ಮುಖ್ಯ, ಅಲ್ಲೇ ಮಾತಾಡೋದಲ್ಲ. ಈ ದೊಡ್ಡವರು ಕೊಡಬೇಕಾದ ಗೌರವ ಅದು. ರಾಮ ಸ್ವತಃ ಭಗವಂತ ತನ್ನ ಭಕ್ತರಿಗೆ ತಾನು ಗೌರವ ಕೊಟ್ಟು ತೋರಿಸ್ತಾನೆ. ತಾಲಿಬರ ಹತ್ರ ಹೋಗ್ತಾರಂತೆ. ತಾಲಿಬರು ರಾಮ ಒಂದು ಅದಕ್ಕಿಂತ ಬೇಕಾ? ಇನ್ನೊಂದು ದೃಷ್ಟಿ, ರಾಮದೇವರು ಯಾತಕ್ಕೆ ಅಲ್ಲಿಗೆ ಹೋದ್ರು ಅಂದ್ರೆ, ತಾಲಿಬರು ಪರಮ ರಾಮ ಭಕ್ತರು, ತುಂಬಾ ಸ್ತೋತ್ರ ಮಾಡ್ತೀವಿ, ಇದ್ದಲ್ಲೇ ದರ್ಶನ ಕೊಟ್ಟ ಭಗವಂತ ಅಂತ. ಅವ್ರು ಇದ್ದಲ್ಲೇ ದರ್ಶನ ಕೊಟ್ಬಿಟ್ಟು ಅವ್ರ ಸೇವೆಯನ್ನು ಸಾರ್ಥಕ ಮಾಡಿಬಿಟ್ಟು. ತಾಲಿಬರೆ, ನಮ್ಮ ಸಮಸ್ಯೆ ಬಂದ ಉತ್ತರ ಹೇಳ್ತೀರಾ ಅಂತ ಕೇಳಿದ ರಾಮ. ನೀನು ನಾವು ಉತ್ತರ ಹೇಳಬೇಕಾ? ಉತ್ತರ ಅಂತ ಭಗವಂತನೇ ಹೇಳ್ತು, ಅವನೇ ಉತ್ತರ. ಇಲ್ಲ, ಅದು ಉತ್ತರ ಗೋಪತಿಯರು ಗೋಪ್ತ, ದೇವರ ಹೆಸರೇ ಉತ್ತರ. ಅದಕ್ಕೆ ಕೃಷ್ಣನ ಏನಾದ್ರೆ ಕಟ್ಟ ಒಂದಿಷ್ಟಿಲ್ಲ, ಕೃಷ್ಣನ ಹೆಸರು ಹೇಳಿದರೆ ಉತ್ತರ ಸಿಕ್ತು ಅಂತಾನೆ ಅರ್ಥ. ಎಲ್ಲ ಪ್ರಶ್ನೆಗೆ, ಸಂಸಾರ ಪ್ರಶ್ನೆ, ದೇವರು ಉತ್ತರ. ಅದಕ್ಕೆ ಯಾವುದೇ ಪ್ರಶ್ನೆಗೆ ಜನರಲ್ ಆನ್ಸರ್ ಅಂದ್ರೆ ದೇವರು ಉತ್ತರ. ನಮಗೆ ಯಾರೋ ಯಾರೋ ಏನೋ ಬಂದೋಯ್ತು, ಕೆಟ್ಟದಾಯ್ತು, ಒಳ್ಳೇದಾಯ್ತು, ಯಾರು ಮಾಡಿದ್ರು ವೃತ್ತ ಕೊಡಬೇಡಿ, ದೇವರು ತಿಳ್ಕೊಂಡ್ರೆ ಮುಂದೋಯ್ತಷ್ಟೇ, ಫೈನಲ್ ಆನ್ಸರ್. ಓಂ ಜನ್ಮಾದ್ಯಶೇತ ಹಾವು ಉಳಿದೆಲ್ಲ ಸೆಕೆಂಡರಿ ಡೀಟೇಲ್ಸ್ ಅಷ್ಟೇ. ಬಸ್ಸಲ್ಲಿ ಬಂದ್ರು ಅಂದ್ರೆ ಯಾವ ಬಸ್ಸು ಸರ್, ಗೌರ್ಮೆಂಟ್ ಬಸ್ಸೋ ಪ್ರೈವೇಟ್ ಬಸ್ಸೋ, ಅದು ಫಾಸ್ಟ್ ಎಕ್ಸ್ಪ್ರೆಸ್ಸೋ ಲೋ ಎಕ್ಸ್ಪ್ರೆಸ್ಸೋ, ಹಾಗೆ ಬಂದು ಹಿಂದೆ ಸೀಟ್ ಸಿಕ್ಕುತ್ತೆ ತಗೊಂಡು ಏನು ಮಾಡೋದೆಲ್ಲ ಕೂಡ. ಈಗ ಬಂದಾಗಿದೆ ಕೆಲಸ ಮುಗಿತಷ್ಟೆ, ಅವೆಲ್ಲ ಫರ್ದರ್ ಡೀಟೇಲ್ಸ್ ನಾಟ್ ನೆಸೆಸರಿ. ಅವಾಗ ಸ್ವಲ್ಪ ರಿಲೆವೆಂಟ್ ಅಷ್ಟೇ, ಟೋಟಲ್ ರಿಲೆವೆಂಟ್ ಅಲ್ಲ. ಅದಕ್ಕೆ ತುಂಬಾ ಒಳ್ಳೇದಾಯ್ತು, ದೇವರು ಮಾಡಿದೆ ವೆರಿ ಸಿಂಪಲ್. ಯಾರೋ ಮಾಡೋದು ಹೆಸರು ಹುಡುಕ ಕೊಡಬೇಡಿ, ಅವ್ರು ಸಿಕ್ಕರೆ ಭಾರಿ ಸಂತೋಷ. ಆದ್ರೆ ದೇವ್ರು ಮಾಡಿದ ಗ್ಯಾರಂಟಿ ಅಷ್ಟೇ, ಉಳಿದವ್ರು ಮಾಡಿದ್ದು ಲೋಕ ಕಾಣದಷ್ಟೆ, ದೇವ್ರು ಮಾಡಿದ್ದು ಶಾಶ್ವತ. ಹೇಳಿಲ್ಲ ಪೊಲೀಸ್ ನಿಮ್ಗೆ ಪೋಸ್ಟ್ ಮ್ಯಾನ್ ದುಡ್ಡು ಕೊಟ್ಟ, 80 ಕೊಟ್ಟ, ದುಡ್ಡು ಅವನ್ನೆಲ್ಲ ನೆನಪಿರ್ಲಿ, ಅವನ್ ದುಡ್ಡು ಕೊಟ್ಟಿದ್ದಲ್ಲ ಅದು, ನಮ್ಮ ತಂದೆ ತಾಯಿ ಕಳಿಸಿ ದುಡ್ಡು ಕೊಟ್ಟಿದ್ದಾರೆ. ಅವನ್ ದುಡ್ಡು ಕೊಟ್ಟಿಲ್ಲ, ಕೊಟ್ಟವನು ಅವನೇ ಹೊರತು ಕಳಿಸಿದವರು ಅವರು. ಗೊತ್ತು, ಯಾರೇ ಯಾರೋ ನೀರು ಕೊಟ್ಟರು, ಇವ್ರು ಕೊಟ್ಟಿದ್ದಲ್ಲ, ದೇವರು ಇವ್ರ ಮೂಲಕ ಕೊಡಿಸಿದೆ ಅಂತ ಅರ್ಥ. ಊಟ ಸಿಕ್ತು ದೇವ್ರ ಅವ್ರ ಮೂಲಕ ಹಾಕಿಸಿದೆ ಅಂತ ಅರ್ಥ. ನಾವು ಬಡಿಸೋರೇ ಥ್ಯಾಂಕ್ಸ್ ಹೇಳ್ತೀವಿ, ಹೌದಾಗ ಯಜಮಾನೇ ಥ್ಯಾಂಕ್ಸ್ ಹೇಳ್ತೀವಿ, ಬಡಿಸೋರೇ ಥ್ಯಾಂಕ್ಸ್ ಹೇಳೋದಿಲ್ಲ, ಯಜಮಾನೇ ಹೇಳುತ್ತೆ ಎಲ್ಲದಕ್ಕೆ. ಯಜಮಾನ ಭಗವಂತ ಒಬ್ಬನೇ ಅದನ್ನ ಅರ್ಥ ಮಾಡಿಕೊಂಡು ರಾಮದೇವರನ್ನು ಆರಾಧನೆ ಮಾಡಿದ, ಭಾರಿ ಸಂತೋಷ ಪಟ್ಟರು ಅವರು. ರಾಮ ಇದಕ್ಕೇನು ನಿನಗೆ ಉಪಾಯ ಹೇಳಬೇಕ? ನಾನೀಗ ಒಂದೇ ಉಪಾಯ, ಇದು ವಿಜಯಾಂತ ಏಕಾದಶಿ, ಪಾಲ್ಗಡ ವಾಸ ಕೃಷ್ಣಪಟ್ಟದ ಏಕಾದಶಿ ವಿಜಯಾಂತ ಕರೀತಾನೆ. ಅದನ್ನು ಮಾಡಿದರೆ ವಿಜಯ ಸಿದ್ಧ, ರಾಮದೇವರು ರಾವಣನ ಮೇಲೆ ವಿಜಯ ಮಾಡ್ತಾ ಇದ್ದಾರೆ. ದೇವರೇ ಮತ್ತೆ ಜಿತಂತೆ ಪುಂಡರೀಕಾಕ್ಷ ಸರ್ವದಾ ವಿಜಯ ಭಗವಂತ ಜಯತ್ಯಜೋ ಖಂಡ ಗುಣೋರು ಮಂಡಲ ಸದೋದಿನೋ ಜ್ಞಾನ ಮರೀಚಿ ಮಾಲಿ ಸ್ವಭಕ್ತ ಹಾರ್ದೋಚ್ಚ ತಮೋ ನಿಹಂತ ವ್ಯಾಸಾವತಾರೋ ಹರಿರಾತ್ಮ ಭಾಸ್ಕರ ಜಯತ್ಯಜೋ ಅಕ್ಷೀಣ ಸುಖಾತ್ಮ ಬಿಂಬ ಸ್ವೈಶ್ವರ್ಯಕಾಂತಿ ಪ್ರತತಃ ಸದೋದಿತ. ಎಷ್ಟು ವರ್ಣನೆ ಮಾಡ್ತಾರ ಆಚಾರ್ಯ, ಸ್ವಭಕ್ತ ಸಂತಾಪ ದುರಿಷ್ಟ ಹಂತ ರಾಮಾವತಾರೋ ಹರಿರೀಶ ಚಂದ್ರಮ. ಸದಾ ಜಯ ಭಗವಂತನಿಗೆ, ಅವನು ಸ್ಮರಣೆ ಮಾಡಿದರೆ ಜಯ, ಅದಕ್ಕೆ ದಿನ ಹೇಳಬೇಕಾಗಿಲ್ಲ. ಆ ವಿಜಯ ಏಕಾದಶಿ ಇದೆಲ್ಲ ಮಾಡಿದರೆ ವಿಜಯ ಸಿದ್ಧ ರಾಮ ಅಂತ ಪ್ರಾರ್ಥನೆ ಮಾಡಿದಾಗ ರಾಮದೇವರು ರಾಮದೇವರು ಒಂದು ಹೇಳೋದೆಲ್ಲ ಒಪ್ಪಿಸಿದ್ರು. ತಕ್ಷಣ ರಾಮದೇವರು ಹಾಗೆ ಮಾಡಿದರಂತೆ, ಲಕ್ಷ್ಮಣ ಆಗಿರೋ ವಿಜಯಕ್ಕೆ ಉಪವಾಸ ಮಾಡಬೇಡ ಅಂತ ಹೇಳಿದ್ರು, ಮಾಡಿದರಂತೆ. ಮುಂದಿನ ಕಥೆ ಗೊತ್ತೇ ನನಗೆ, ರಾಮದೇವರು ಮಾಡಿ ತೋರಿಸಿದ ವ್ರತ ಅಂತ ಅಂತ. ಇನ್ನೂ ಸಿಂಪಲ್ ಆಗಿ ಹೇಳೋದಾದ್ರೆ ಬರೀ ರಾಮದೇವರು ಹೇಳಿದ ವ್ರತ ಅಲ್ಲ, ರಾಮದೇವರು ಸ್ವತಃ ಮಾಡಿ ತೋರಿಸಿದ ವ್ರತ ಅದು. ಕೃಷ್ಣ ತಾನೇ ಹೇಳ್ತಾನೆ, ಯಾತಕ್ಕೆ ಮಾಡಿಸಿ ತೋರಿಸ್ತೇನೆ ಅಂದರೆ, ಯದ್ಯದ ಆಚರತೆ ಶ್ರೇಷ್ಠ ತತ್ತದೇ ವೇತರೋ ಜನ ಸಯತ್ ಪ್ರಮಾಣಂ ಕುರುತೆ ಲೋಕ ತದನ ವರ್ತದೆ. ನಾನು ಮಾಡಿ ತೋರಿಸಿ ಜನಕ್ಕೆ ಅರ್ಥ ಆಗ್ತದೆ, ಎಷ್ಟು ಹೇಳಿದ್ರು ಕೂಡ ಅರ್ಥ ಆಗಲ್ಲ, ಮಾಡಿ ತೋರಿಸ್ದ ಗೊತ್ತಾಗುತ್ತೆ. ದೊಡ್ಡ ದೊಡ್ಡ ವಿಷಯ ಬಿಟ್ಟುಬಿಡಿ, ಯಾವುದೋ ಮನೆ ತಂದಿರ್ತಾರೆ, ಒಂದು ಮೊಬೈಲೋ ಯಾವುದೋ ತಂದಿರ್ತಾರೆ, ಎಷ್ಟೇ ತಿಟ್ಟರು ಕೊಟ್ಟಿದ್ರು ಕೂಡ ತೋರಿಸಿದಾಗ ಆಗಷ್ಟು ಜ್ಞಾನ ಸ್ಪಷ್ಟತೆ ಓದ್ಕೊಂಡ್ರೆ ಆಗೋದಿಲ್ಲ, ಬರೀ ಮಾಡಿದರೆ ಉಪಯೋಗ ಇಲ್ಲ, ಓದ್ಕೊಂಡು ಮಾಡಿದಾಗ ಟೈಮ್ ತಗೊಳುತ್ತೆ ಗ್ಯಾರಂಟಿ ಇಲ್ಲ. ಇನ್ನೊಬ್ರು ಮಾಡಿ ತೋರಿಸ್ಬಿಟ್ರೆ ಸಿಂಪಲ್ ಆಗುತ್ತೆ. ಅದು ಕೆಲವು ಇನ್ಸ್ಟ್ರೂಮೆಂಟ್ ಕೊಟ್ಟಿರ್ತಾರಲ್ಲ, ಅವ್ರು ಡೆಮಾನ್ಸ್ಟ್ರೇಟ್ ಮಾಡಿ ತೋರಿಸ್ತಾರೆ, ಬಂದವರು ತೋರಿಸಿ ಹೀಗೆ ಮಾಡಿ ಅಂತ ಸರಿ ಗೊತ್ತೆ. ದೇವ್ರು ಮಾಡಿ ತೋರಿಸ್ತಾನೆ, ಇದು ಆಸ್ತಿ ತಾನೇ ಹೇಳ್ತಾರೆ ಅಜ್ಜೋ, ನಾನು ಏನಾಗಬೇಕಾಗಿದೆ, ನಾನವಾಪ್ತಮ ಅವಾಪ್ತಮ್ಯಂ ವರ್ತಯೇವ ಚ ಕರ್ಮಣಿ, ನನಗೆ ಹೋಗೋದೇನು ಬರೋದೇನು, ನನಗೇನಿಲ್ಲ ಅಂತ ಮಾಡಬೇಕಾಗಿದೆ, ನಾನು ಪರಿಪೂರ್ಣ, ನಾನು ಯಾತಕ್ಕೆ ಮಾಡ್ತೇನೆ? ಉಚ್ಚೀರೇ ಇವರಿಮೇ ಲೋಕಾಹ ನಕುರಿಯಾಮ್ ಕರ್ಮ ಚೇತ. ನಾನು ಹೇಳಿ ಮಾಡಿಸ್ದೆ ಹೋದರೆ, ಮಾಡಿ ತೋರಿಸ್ದೆ ಹೋದರೆ ಇವ್ರು ಯಾರಿಗೂ ಗೊತ್ತೇ ಆಗೋದಿಲ್ಲ, ಅದಕ್ಕೆ ನಾನು ಮಾಡ್ತೇನೆ ಅಂತ ಭಗವಂತ ಹೇಳ್ತಾನೆ. ಆಚಾರ ಉಲ್ಲೇಖ ಮಾಡ್ತಾನೆ, ಮರ್ತ್ಯಾವತಾರ ಸ್ಪಿಹ ಮರ್ತ್ಯ ಶಿಕ್ಷಣ ರಕ್ಷೋವಧಾಯ ಇವ ನ ಕೇವಲಂ ವಿಭೋ. ದೇವರ ಅವತಾರ ರಾವಣನ ಕೊಲ್ಲಕ್ಕೆ ಅವತಾರ ಮಾಡಿಬಿಡ್ಬೇಕಾಗಿತ್ತ, ಅಲ್ಲಿಂದ ಸಾಯಿ ಅಂದ್ರೆ ಸತ್ತು, ಯಾರು ಋಷಿಮುನಿಗಳು ಶಾಪ ಕೊಟ್ಟರೆ ಸತ್ತು ಹೋಗ್ತಾರೆ, ಭಗವಂತ ಅಂದ್ರೆ ಸಾಲ್ದ? ಏ ರಾವಣ ಸತ್ತೋಗೋದು ಸಪುತ್ರ ಸಪುತ್ರ ಮಿತ್ರ ಬಾಂಧವೋ ವಿನಾಶ ಮಾಶಿ ಆಶೆ ಹೋಗ್ಬಿಡ್ತಾ ಇಲ್ಲ, ರಾವದೇ ಯಾತಕ್ಕೆ ಬರಬೇಕಾಗಿತ್ತು? ಅದಕ್ಕೆ ಕೃಷ್ಣ ಅಲ್ಲಿಂದ ಸಂಸಾರಿಗಳೆಲ್ಲ ಹೋಗ್ಬಿಡ್ತಾ ಇದ್ದ, ಮೋಕ್ಷ ಕೊಡಬೇಕಾ, ಮೋಕ್ಷ ಕೊಟ್ಟು ಯಾರು ಮೋಕ್ಷಕ್ಕೆ ಹೋಗ್ತಾ ಇದ್ದ, ಯಾಕೆ ಬರಬೇಕಾಗಿತ್ತು ಈಗ? ಅದಕ್ಕೇನೆ ಮರ್ತ್ಯ ಶಿಕ್ಷಣ, ಜನಗಡಿ ಧರ್ಮಾನುಷ್ಠಾನದ ರೀತಿ ತೋರಿಸ್ಬೇಕು, ಅಧರ್ಮವನ್ನು ಮಾಡಬಾರದು, ಧರ್ಮವನ್ನು ಇನ್ನು ಮಾಡಲೇಬೇಕು ಅಂತ ಮಾಡಿ ತೋರಿಸೋಕ್ಕೋಸ್ಕರ ಭಗವಂತ ಬಂದಿದ್ದಾನೆ. ರಕ್ಷೋವಧಾಯೈವ ನ ಕೇವಲಂ ವಿಭೋ, ಬರೀ ರಾಕ್ಷಸರು ಕೊಲ್ಲೋದಕ್ಕಟ್ಟೆ ಬಂದಿಲ್ಲ, ಮಾಡಿ ತೋರ್ಸಕ್ ಬಂದಿದ್ದಾನೆ. ಹನುಮಂತ ದೇವರ ಮಾತಿದೆ ಭಾಗವತ ಪಂಚಮಸ್ಕಂದದಲ್ಲಿ ಬರುವ ಮಾತ್ರ ರಾಮ ಆಚಾರ್ಯ ಕೋಟ್ ಮಾಡ್ತಾರೆ, ತಮ್ಮದೇ ಮಾತಂತ ಕೋಟ್ ಮಾಡ್ತಾರೆ. ತಥಾ ಹನುಮದ್ ವಚನಂ ಭಾಗವತೇ ಪ್ಯುಕ್ತಂ ಹನುಮದ್ ವಚನಂ ಪರಂ ಅಂತ ಹೇಳ್ತಾರೆ. ಭಾಗವತೇ ಪ್ಯುಕ್ತಂ ಹನುಮದ್ ವಚನಂ ಪರಂ, ಹನುಮಂತನ ಮಾತು ಹೀಗಿದೆ. ತಾತ್ಪರ್ಯ ಎರಡನೇ ಅಧ್ಯಾಯದಲ್ಲಿ ಆಚಾರ್ಯ ಕೋಟ್ ಮಾಡಿದ ಶ್ಲೋಕ ಇವತ್ತು ಭಾಗವತರು ಸಿಗ್ತದೆ. ಕಿಂಪುರುಷ ಖಂಡದಲ್ಲಿ ಹನುಮಂತ ದೇವರು ರಾಮದೇವರನ್ನ ಈಗ ಸ್ತೋತ್ರ ಮಾಡುತ್ತಿದ್ದಾರೆ ಅಂತ ಹೇಳೋ ಭಾಗ. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ದೇವರು ಮಾಡಿ ತೋರಿಸಿದ್ದೇನೋ ಮಾಡದೆ ಹೋದ್ರೆ ಏನ್ ತಿಳ್ಕೊಂಡಾಗೀಗ? ಅದನ್ನ ದೊಡ್ಡವರು ಮಾಡಿದಾಗ ಮಾಡೋದು, ಹೇಳಿದಾಗ ಮಾಡೋದು, ಎರಡೂ ದೇವರು ಮಾಡಿದ್ರು. ವ್ಯಾಸರೂಪದಿಂದ ಬರೀತಾನೆ, ರಾಮರೂಪ ಕಟ್ಟುವುದರಿಂದ ತೋರಿಸ್ತಾನೆ ಭಗವಂತ. ಅದನ್ನೆಲ್ಲ ಕೂಡ ತಿಳ್ಕೊಳ್ಳೋದಕ್ಕೆ ವಿಜಯರಾಮ ಏಕಾದಶಿ ವಿಷಯ ಗೊತ್ತಾಯಿತು. ಮುಂದೆ ಚೈತ್ರ ಮಾಸದ ಕೃಷ್ಣಪಕ್ಷದ ಏಕಾದಶಿ ಮತ್ತೆ ಕೃಷ್ಣಪಕ್ಷ ಶುಕ್ಲಪಕ್ಷ ಪ್ರತಿ ಮಂತ್ ಹಾಗೆ ಹೇಳ್ತಾರೆ. ಶುಕ್ಲಪಕ್ಷ ಮೊದಲು ಹೇಳಿದ್ರೆ ಮತ್ತೆ ಕೃಷ್ಣಪಕ್ಷ ಹೇಳೋ ಜಾತಕ್ಕೆ ಅಂದ್ರೆ ಮೊನ್ನೆ ಹೇಳಿದ್ದೇನೆ ಕೃಷ್ಣಪಟ್ಟ ಏಕಾದಶಿ ಮಾಡಬೇಕಾಗಿಲ್ಲ ಅಂತ ಅಲ್ಲೇ ಕೂತ್ಬಿಟ್ರೆ ಎಷ್ಟೋ ಜನಗಳ ಕೈಲಿ ಅದು ಹೋಗಬೇಕು ಅಂತ ಹೇಳೋದಕ್ಕೋಸ್ಕರ ಒತ್ತೆ ಅದನ್ನು ಹೇಳ್ತಾರೆ. ಪ್ರತಿ ಸತ್ಯವನ್ನು ಕೃಷ್ಣ ಶುಕ್ಲಪಟ್ಟದ ಅರ್ಥ ಆಗ್ಬಿಟ್ಟಿದೆ ಈಗಾಗಲೇ, ಕೃಷ್ಣಪಟ್ಟದ ಅರ್ಥ ಆಗಬೇಕಾಗಿತ್ತು ಅದಕ್ಕೆ ಹೇಳ್ತಾರೆ. ಆ ದೃಷ್ಟಾಂತನ ಕೊಟ್ಟಿದ್ದು ಹೇಳಿದ್ದೆ ಮೊನ್ನೆ, ಯಥಾ ಗೋಹು ನೈವ ಹಂತವ್ಯ ಶುಕ್ಲ ಕೃಷ್ಣೇತಿ ಭಾವಿನಿ. ಗೋವನ್ನ ಬಿಳಿ ಗೋವು ಕರಿ ಗೋವು ಅಂತ ನೋಡ್ದೇನೆ. ಗೋಹತ್ಯಾ ಪಾಪ ಅಂದ್ರೆ ಗೋಹತ್ಯಾ ಪಾಪ, ಅದೇ ರೀತಿನೇ ಏಕಾದಶಿ ಅಂದ್ರೆ ಏಕಾದಶಿ ಅಷ್ಟೇ ಹೊರತು ಯಾವುದನ್ನು ಬಿಡಾಗಿಲ್ಲ. ಪರಮಾತ್ಮ ಹೇಳ್ತಾನೆ, ಒಂದು ಬಿಟ್ರೆ ಮಹಾಪಾಪ ಅಂತ ಹೇಳ್ತಾರಲ್ಲ, ಎಲ್ಲದನ್ನು ಬಿಡ್ತಾರಲ್ಲ, ಎಂತ ಪಾಪಗಳಿರ್ಬೇಕು? ಶುಕ್ಲವೇ ಕಂಡು ಗೋವನೆ ಕೊಲ್ತಾರಲ್ಲ ಅವರಿಗೆ, ಬಿಡಿಯ ಗೋವೇನು ಕರಿ ಗೋವೇನು ಅಂತ ಕೊಂದು ಹಾಕ್ತಾರಲ್ಲ, ಎಂತ ಪಾಪ ಬರ್ಬೋದು? ಗೋಹತ್ಯೆ ನೋಡಿದಾಗೆಲ್ಲ ಏಕಾದಶಿ ಜ್ಞಾಪಕ ಆಗ್ಬೇಕು ನಮಗೆ. ಗೋಹತ್ಯೆ ಮಾಡೋರು ಬೈಯಷ್ಟು ಕಾಮನ್ ಸೆನ್ಸ್ ಇದೆಯಲ್ಲ, ಮತ್ತೆ ಏಕಾದಶಿ ಮಾಡದೇ ಇದ್ದವರು ಬೈಯಲಿಕ್ಕೆ ಯಾಕೆ ಆಗೋದಿಲ್ಲ? ಕಂಡರು ಬೈಬೇಡಿ, ತಿರುಗಿ ಬೈತಾರೆ. ಮಕ್ಕಳು ಬೈರಿ, ಕೊನೆ ಪಕ್ಷ ಮನೆ ಮಕ್ಕಳು ಅಷ್ಟು ರೈಟ್ ಇದೆಯಲ್ಲ ನಿಮಗೆ, ಬೈಯಷ್ಟು ಇದೆಯಲ್ಲ ನಿಮಗೆ, ರೈಟ್ ಯಾವ ಇರೋದಕ್ಕೆ ಗೊತ್ತಾ? 30,000 ಹೇಳ್ತಾರೆ, ರೈಟ್ ಇರೋದಿಲ್ಲ, ಆಗಲೇ ನೀವು ಡಿಪೆಂಡೆಂಟ್ ಆಗಿರ್ತೀರ ಅವ್ರ ಮೇಲೆ. ಚಿಕ್ಕ ವಯಸ್ಸಿನ ಹೇಳಿದ್ರೆ ಕೇಳ್ತಾರೆ, ವಯಸ್ಸಾದ್ರೆ ಕೇಳಿದ ಅವರೇ ತಿರುಗಿ ಹೇಳ್ತಾರೆ, ನಾನು ಮಾಡೋದಿಲ್ಲ, ನೆಕ್ಸ್ಟ್ ನೀನು ಮಾಡಬೇಡ ಅಂತ ತಿರುಗಿ ಹೇಳ್ತಾರೆ ಅಷ್ಟೇ. ನೀನು ಮಾಡಬೇಡ, ಮಾಡೋದ್ರೆ ನಿನ್ನ ಊಟ ಹಾಕೋದು ಏನ್ ಮಾಡ್ತೀರಿ ಹಾಗಿದ್ರೆ? ಅದಕ್ಕೆ ಕೋಮಾರ ಆಚಾರ್ಯ ಪ್ರಾಜ್ಞ ಧರ್ಮಾನ್ ಭಾಗವತಾನಿಹ, ಚಿಕ್ಕಂದಿನಲ್ಲಿ ಮಾಡಬೇಕು, ಚಿಕ್ಕಂದಿನಲ್ಲಿ ಮಾಡಿಸ್ಬೇಕು, ಎರಡರ್ಥ. ಪ್ರಹ್ಲಾದರಾದರ ಮಾತಿಗೆ ಎರಡರ್ಥ, ಒಂದರ್ಥ ಧರ್ಮಾಚರಣೆ ಚಿಕ್ಕಂದಿನಲ್ಲೇ ಮಾಡಬೇಕು, ಇನ್ನೊಂದರ್ಥ ಚಿಕ್ಕಂದಿನಲ್ಲೇ ಮಾಡಿಸಬೇಕು. ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗದ್ದು ಅಂತ ಹೇಳ್ತಾರಲ್ಲ ಹಾಗೆ, ನಾವೇನೋ ಪ್ಲಾನ್ ಮಾಡ್ತೇವೆ ಗಿಡ ಹೀಗೆ ಬೆಳಿಬೇಕು ಅಂತೇಳಿ, ಆ ಮೊದಲಿಂದಲೇ ಪ್ಲಾನ್ ಮಾಡ್ತೇವೆ ಅಂತ. ಇಲ್ಲದ ಹೋದ್ರೆ ಆಮೇಲೆ ಬರೋದಿಲ್ಲ, ಮುರಿದೋಗುತ್ತೆ ಹೊರತು ಅದು ಬೆಳೆ ಬರೋದಿಲ್ಲ. ಮನೆ ಬಿಟ್ಟು ಓಡೋಗ್ತಾನೆ ಹೊರತು ಮಾಡೋದಿಲ್ಲ, ಮುರಿದೋಗೋದ್ರೆ ಆ ಸಂಬಂಧದಲ್ಲಿ ದೀನಿಕ್ಕಾಗಿಬಿಡುತ್ತೆ. ಚಿಕ್ಕ ವಯಸ್ಸಲ್ಲಾದ್ರೆ ಮಾಡೇ ಮಾಡ್ತಾನೆ ಕೆಡ್ತಾನೆ. ಅದಕ್ಕಾಗಿ ರಾಮದೇವರು ಮಾಡಿದ ಪ್ರಸಂಗ ಇದಕ್ಕೆ ಕೃಷ್ಣಪಕ್ಷದ ಏಕಾದಶಿ ಬಗ್ಗೆ ಒತ್ತು ಕೊಟ್ಟು ಹೇಳಿದ್ರು, ಪ್ರತಿ ಸಲ ಹೇಳೋದಕ್ಕೆ ಅದೇ ಕಾರಣ. ಮತ್ತೊಂದು ಅಂಥದ್ದು ವಿಚಿತ್ರವಾದ ಪ್ರಸಂಗ, ದೇವಲೋಕದಲ್ಲಿ ವಿಶೇಷವಾದಂಥ ಚೈತ್ರರಥ ಅಂತ ಒಂದು ವನ, ಚೈತ್ರರಥ ಅಂತ ಅವರು ಕುಬೇರನ ಸೇರಿದ ವನ, ಇಂದ್ರದೇವರ ವನ, ನಂದನ ವನ, ಕುಬೇರಂದು ಚೈತ್ರರಥ ವನ ಅಂತ ಆಯಾ ದೇವರ ಸ್ಪೆಷಲ್ ವನಗಳಿವೆ. ಮತ್ತೆ ಲಾಲ್ ಬಾಗ್ ಅಂದ್ರೆ ಬೆಂಗಳೂರು ನೆನಪಾಗುತ್ತೆ, ಬಾಂಬೆಯಲ್ಲಿ ಲಾಲ್ ಬಾಗ್ ಇಲ್ಲ, ಲಾಲ್ ಬಾಗ್ ಅಂದ್ರೆ ಬೆಂಗಳೂರು, ಕಬ್ಬರ್ ಪಾಕ್ ಅಂದ್ರೆ ಬೆಂಗಳೂರು, ಕೆಲವು ಊರು ತಾಜ್ ಮಹಲ್ ಅಂದ್ರೆ ಏನು ನೆನಪಾಗ್ತದೆ, ಆ ಊರ ಹೆಸರು ನೆನಪಾಗ್ತದೆ ಅಷ್ಟೆ. ಬೆಂಗಳೂರಲ್ಲಿ ತೋರಿಸೋಕೆ ಸಾಧ್ಯ ಇಲ್ಲ ನಾವು. ಸಮುದ್ರ ಅಂದ್ರೆ ಉಡುಪಿ ನೆನಪಾಗ್ತದೆ, ಮದ್ರಾಸ್ ನೆನಪಾಗ್ತದೆ, ಬೆಂಗಳೂರು ನೆನಪಾಗೋದಿಲ್ಲ ಸಮುದ್ರಕ್ಕೆ. ಅದೇ ರೀತಿಯಲ್ಲಿ ಇವತ್ತು ಚೈತ್ರರಥ ವನ, ಪ್ರತಿಯೊಬ್ಬ ದೇವತೆಗಳ ಆನೆ ಹೆಸರೇನು, ದಿಕ್ಪಾಲಕರಿಗೆ ಪ್ರತಿಯೊಬ್ಬ ಆನೆ ಹೆಸರೇನು, ಅವರ ಪತ್ನಿಯರ ಹೆಸರು, ಆಯುಧ ಯಾವುದು, ವಾಹನಗಳ್ಯಾವುದು, ಅವರ ವನಗಳ್ಯಾವುದು, ಎಲ್ಲ ಪುರಾಣದಲ್ಲಿ ಹೇಳ್ತಾರೆ. ಎಷ್ಟು ಅಕ್ಯುರಸಿ ಮೇಂಟೈನ್ ಮಾಡ್ತಾರೆ. ಆ ರೀತಿ ನಮಗೆ ಎಲ್ಲ ದೇಶದ ಹೇಳಕ್ ಬರೋದಿಲ್ಲ. ಪುರಾಣಗಳಂತೂ ದೊಡ್ಡ ವಿಶ್ವಕೋಶಗಳು, ಸುಮ್ಮನೆ ಕಥೆಯಾಗಿ ನೋಡಿ ಸಾಕು, ಅಷ್ಟು ಫುಲ್ ಡೀಟೇಲ್ಸ್ ಯಾರು ಕೊಡ್ಲಿಕ್ಕಾಗೋದಿಲ್ಲ. ಯಾವ ಕಥೆ ಕಾದಂಬರಿಗಳು ಕೂಡ ಅಷ್ಟು ಪರ್ಫೆಕ್ಟ್ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಯಾತಕ್ಕೆ ವೇದವ್ಯಾಸ ದೇವರನ್ನ ಅವರಿವರು ಅಂತ ಕರೆಯೋದಿಲ್ಲ, ಸಾಕ್ಷಾತ್ ನಾರಾಯಣ ಕೃಷ್ಣದ್ವೈಪಾಯನ ವ್ಯಾಸಂ ವಿದ್ಧಿ ನಾರಾಯಣ ಪ್ರಭುಂ ಗೋಹ್ಯನ್ಯ ಪುಂಡರೀಕಾಕ್ಷಾತ್ ಮಹಾಭಾರತ ಕೃದ್ಭವೇ. ಅವರು ಬರದ ಕಾಲ 20-21 ಶತಮಾನ ಅಲ್ಲ, ಆಗಿನ ಕಾಲಕ್ಕೆ ಓಡಾಡೋದ್ರಲ್ಲಿ ಭಾರಿ ಕಷ್ಟದ ಕಾಲ. ಆವತ್ತಿನವರು ಹೇಳಿದ್ದಾರಲ್ಲ, ಇವತ್ತು 100% ಅಕ್ಯುರೇಟ್ ಆಗಿರೋದ್ರಲ್ಲಿ. ಅಂದ್ರೆ ಏನರ್ಥ, ದೇವರೇ ಬರೆದಿದ್ದೆ ಹೊರತು ಯಾರೋ ಮನುಷ್ಯ ಬರೆದ ಕೃತಿ ಅಲ್ಲ. ವೇದವ್ಯಾಸರು ಮನುಷ್ಯರಲ್ಲ, ಮನುಷ್ಯರು ಅಂತ ತಿಳ್ಕೊಂಡವ್ರು ಇವರು ಮನುಷ್ಯರಲ್ಲ, ರಾಕ್ಷಸರು ಅಂತ. ವೇದವ್ಯಾಸರು ಮನುಷ್ಯರು ಅಂತ ಯಾರು ತಿಳ್ಕೊತಾರೋ ಇವರು ಮನುಷ್ಯ ಕೂಡ ಆಗಲ್ಲ, ರಾಕ್ಷಸರಾಗ್ತಾನೆ. ಅಷ್ಟು ಶ್ರೇಷ್ಠವಾದ ಕೃತಿಗಳು. ಅಲ್ಲಿ ಒಂದು ಪ್ರಸಂಗ, ಅಲ್ಲಿ ಇಬ್ಬರು ಲಲಿತಾ ಮತ್ತು ಲಲಿತಾ, ಇಬ್ಬರು ಗಂಡ ಇಬ್ಬರ ಹೆಸರು ಒಂದೇ, ಗಂಡನ ಹೆಸರು ಲಲಿತಾ, ಹೆಂಡತಿ ಹೆಸರು ಲಲಿತಾ. ಪುಲ್ಲಿಂಗ ಸ್ತ್ರೀಲಿಂಗ ದೀರ್ಘ ಮಾಡಿದರೆ ಅದು ಪುಲ್ಲಿಂಗ ಸ್ತ್ರೀಲಿಂಗ ಆಗ್ತದೆ. ರಾಮ 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 ಎಲ್ಲಿ ಆಕಾರ ಅಂತ ಬರ್ತದೋ ಸಾಮಾನ್ಯ ಸ್ತ್ರೀಲಿಂಗ ಆಗಿಬಿಡ್ತದೆ. ಲಲಿತಾ ಲಲಿತಾ ಅಂತ ಹೆಸರು. ಇಬ್ಬರು ಗಂಡ ಹೆಂಡತಿ, ಅಲ್ಲಿ ವಾಸ ಮಾಡಿಕೊಂಡಿದ್ದಾರೆ. ಗಂಧರ್ವ ತಾಪಕರ ಗಂಧರ್ವರನೆ ಅವರು ಒಳ್ಳೆ ಶ್ರೇಷ್ಠ ದಂಪತಿಗಳು, ನಿಷ್ಠಾವಂತ ದಂಪತಿಗಳು, ತುಂಬ ಒಳ್ಳೆಯವರಾಗಿದ್ದರು. ಅನೇಕ ದಿವಸಗಳಾಯಿತು. ಅವರಿಬ್ಬರಿಗೂ ಕೂಡ ಪರಸ್ಪರ ಅನುರಾಗ ಭಾರಿ ಜಾಸ್ತಿ ಇತ್ತು. ಇಬ್ಬರಿಗೂ ಪರಸ್ಪರ ಅನುರಾಗ ತುಂಬ ಇತ್ತು. ಅವರಿದ್ದಿದ್ದು ನಾಗಲೋಕದಲ್ಲಿ ವಾಸ ಮಾಡ್ತಿದ್ದರು, ವನ ಇದು, ನಾಗಲು ವಾಸ ಮಾಡ್ತಾ ಇದ್ದಾರೆ. ಅನೇಕ ದಿವಸ ಕಳೆದೋಗಿದೆ. ಆದ ಒಂದು ದಿವಸ ವಿಚಿತ್ರವಾದಂತಹ ರೀತಿಯಲ್ಲಿ ಇಬ್ಬರು ಕೂಡ ಏನೋ ಯೋಚನೆ ಮಾಡ್ತಾ ಇದ್ದಾರೆ. ಆಗ ಒಂದು ಆಪತ್ತು ಒದಗಿತ್ತು. ಅವನು ರಾಜ ಕರೆದ್ಬಿಟ್ಟು, ಪುಂಡರೀಕಾಂತ ರಾಜ ಇದ್ದಾರೆ, ಪುಂಡರೀಕಾಂತ ರಾಜ, ಇವರು ಗಂಧರ್ವರಷ್ಟೇ, ಮಹಾರಾಜ ಸಾಕ್ಷಾತ್ ಕುಬೇರನೇ. ಅದಕ್ಕೆ ಅದಕ್ಕೆ ಚಿತ್ರರಥ ಕುಬೇರನ ದಿಕ್ಕಾಗಿ ಭಾರಿ ಶ್ರೇಷ್ಠ ಆದ. ಇನ್ನೊಬ್ಬ ರಾಜನಿಗೆ ವರ್ಷೋತ್ಸವ ವರ್ಷಗಳಾಗಿದ್ದಾರೆ. ಇವರಿಬ್ಬರು ಕೂಡ ಯಥಾಪರ ಸಂಗೀತ ಏಕತೆ ಕರೆದಿದ್ದಾರೆ. ಇಬ್ಬರನ್ನ ಒಬ್ಬರನ್ನು ಮಾತ್ರ ಕರೆದಿದ್ದಾರೆ, ಚಿತ್ರರಥನ ಮಾತ್ರ ಕರೆದಾರೆ. ಸಂಗೀತ ಕರೆದು ಸಂಗೀತ ಹೇಳು ಅಂತ ಹೇಳಿದ್ದ. ಈ ಗಂಧರ್ವ ಲಲಿತನ ಕರೆದು ಹೇಳಿದ್ದ. ಲಲಿತ ಏನ್ ಮಾಡಿದ್ದಾನಾಗ, ಹಿಂದಿನ ಕಥೆ ಅಂತ ಇರೋ ಕಥೆ ಇದೆ, ಅಲ್ಲಿ ಗಂಡ ಹೆಂಡತಿ ಇಬ್ಬರು ಕೂಡ ಒಬ್ಬರೊಬ್ಬರು ನೋಡ್ತಾ ಮೈಮರೆತ ಕಥೆ ಇದೆ. ಇದು ಹಾಗಲ್ಲ, ಲಲಿತಾ ದೂರ ಎಲ್ಲೋ ಇದ್ದಾಳೆ, ಇವನು ಇಲ್ಲಿದ್ದಾನೆ. ಆ ಸಮಯದಲ್ಲಿ ಹಾಡ್ತಾ ಇದ್ದಾನೆ, ಹಾಡ್ತಾ ಹಾಡ್ತಾ ಹೆಂಡತಿ ಜ್ಞಾಪಕ ಇದ್ದಾನೆ, ಹೆಂಡತಿ ಜ್ಞಾಪಕ ಮೈ ಮರೆತು ಬಿಟ್ಟ. ಆ ಕಡೆಗೆ ಸಂಧ್ಯಾವನ್ನೇ ಮಾಡ್ತಾ ಮಾಡ್ತಾ ಏನೋ ಸಿನಿಮಾ ನೆನಪಾಗ್ತದೆ, ನನಗೆ ಚೆನ್ನಾಗಿ ಸಂಧ್ಯಾನ ಏನೋ ನೆನಪಾಗ್ತಿರ್ತದೆ, ಸಂಧ್ಯಾನ ಎಲ್ಲ ನೆನಪೇ ಇರೋದಿಲ್ಲ ಅವನಿಗೆ, ಅಡಿಗೆ ಕೊಟ್ಟು ಜಪ ಮಾಡಿದ ನೆನಪೇ ಇರೋದಿಲ್ಲ. ಆ ರೀತಿ ಆಯ್ತು ಇವರಿಗೆ. ಎಲ್ಲೋ ನೋಡ್ತಾ ಕೂತ್ಕೊಂಡ, ನೋಡ್ದ ತಪ್ಪಿ ಹೋಯ್ತು. ಪಕ್ಕದಲ್ಲಿ ಪಾರ್ಸಲ್ ನೋಡ್ದ, ಪಕ್ಕವಾದವ್ರು ಇದ್ರಲ್ಲ ಅವ್ರು ಅಬ್ಸರ್ವ್ ಮಾಡಿ, ಪಕ್ಕವಾದವ್ರು ಎಲ್ಪ ಮೂರು ಜನ ಹೊಂದಾಣಿಕೆ ಸಮಸ್ಯೆ ಇರೋದಿಲ್ಲ, ಇವನು ಹಾಕ್ತಿರೋದೇ ಒಂದು ಹೇಳ್ತಿರೋದೇ ಒಂದು, ಗೊತ್ತಾಯ್ತು ಒಂದು ಇದಾಗಿದೆ ಅಂತೇಳಿ. ಆಗ ಅವನೇ ಯೋಚನೆ ಮಾಡ, ನನ್ನ ಮೇಲೆ ಬರೋದು ತಪ್ಪು, ಅವರಿರ್ತಕ್ಕಂತೆ ಪರಿಸರ ತಪ್ಪು ಹೇಳ್ತಿದ್ದಾರೆ, ತಪ್ಪು ಅರ್ಥ ಕೊಡೋದಿಲ್ಲ, ಅವ್ನು ತಪ್ಪು ಮಾಡ್ತಿದ್ದಾನೆ. ತಕ್ಷಣ ರಾಜನಿಗೆ ಹೇಳಿದ, ರಾಜ ನಾ ಸರಿಯಾಗಿ ಪರಿಸ್ಥಿತಿ, ಅವನು ತಪ್ಪು ಮಾಡ್ತಿದ್ದಾನೆ ಅಂತೇಳಿ ಅವರು ತಪ್ಪು ಮಾಡ್ತಾ ಇದ್ದಾನೆ. ತಕ್ಷಣ ಅವರೆಲ್ಲ ಜ್ಞಾನಿಗಳು ಆ ಕ್ಷಣಕ್ಕೆ ನೋಡ್ತಾರೆ, ಇವತ್ತು ಸ್ಕ್ಯಾನ್ ಗೇನ್ ಮಾಡಿ ನೋಡೋ ರೀತಿ ಹಾಗೆ ಅವ್ರು ಕಣ್ಣಿಂದನೇ ಸ್ಕ್ಯಾನ್ ಮಾಡ್ತಾರೆ ಅಂತೇಳಿ, ಕಣ್ಣಿಂದನೇ ನೋಡಿದ್ರು ಆ ಕ್ಷಣಕ್ಕೆ ಅರ್ಥ ಆಗೋಯ್ತು. ನೀನು ಈ ಜಾಗದೊಳಗೆ ಧ್ಯಾನ ಮಾಡೋ ಕಾಲನ ಇತ್ತು, ದೇವರು ಧ್ಯಾನ ಮಾಡೋ ಹೊತ್ತಿನಲ್ಲಿ ಹೆಂಡತಿ ಧ್ಯಾನ ಮಾಡೋ ಹೊತ್ತಾಯಿತು, ದೊಡ್ಡ ತಪ್ಪು ಮಾಡಿದ್ದೆ, ಅದಕ್ಕೋಸ್ಕರ ದೊಡ್ಡ ರಾಕ್ಷಸರಾಗುವ ಶಾಪ ಕೊಡ್ತಾರೆ. ಅಲ್ಲಿ ಪಿಶಾಚಿ ಆಗುವಂಥ ಶಾಪ, ರಾಕ್ಷಸರಾಗುವಂಥ ಶಾಪ ಕೊಟ್ಟಿದ್ದಾರೆ. ಏನು ಮಾಡೋಕ್ಕಿಲ್ಲ, ದೊಡ್ಡವ್ರ ಶಾಪ ಗೌರ್ಮೆಂಟ್ ಆರ್ಡ್ರೆ ಎದುರಾಗಲಿಕ್ಕೆ ಬರೋದಿಲ್ಲ, ಸುಪ್ರೀಂ ಕೋರ್ಟ್ ಬಂದ್ರೆ ಏನು ಮಾಡಲಿಕ್ಕೆ ಆಗೋದಿಲ್ಲ ಅಂತ ಒಂದು ಸ್ವತಃ ರಾಜ ಆ ಲೋಕದವರು ರಾಕ್ಷಸನಾಗೇ ಬಿಡ, ರಾಕ್ಷಸರಾಗ ನೂರಾರು ವರ್ಷ ಆಗಿರಬೇಕು, ಅತ್ಯಂತ ಭಯಾನಕ ಪಿಶಾಚಿಗೂ ರಾಕ್ಷಸರಿಗೆ ವ್ಯತ್ಯಾಸ, ಪಿಶಾಚಿ ಕಣ್ಣಿಗೆ ಕಾಣೋದಿಲ್ಲ, ರಾಕ್ಷಸರು ಕಣ್ಣಿಗೆ ಕಾಣ್ತಾರೆ. ಆದ್ದರಿಂದ ಉಗ್ರ ಅವ್ರು ಡೈರೆಕ್ಟ್ ಆಗಿ ತಿನ್ಬಹುದು, ಪಿಶಾಚಿ ಡೈರೆಕ್ಟ್ ತಿನ್ನಕ್ಕೆ ಬರೋದಿಲ್ಲ, ಕೆಲವು ವ್ಯತ್ಯಾಸಗಳಿದೆ, ಕೆಲವು ಡೈರೆಕ್ಟ್ ಹಚ್ಚ ತಗೋತಾರೆ, ಇನ್ನೊಬ್ರು ಬಂದು ತಗೋತಾರಲ್ಲ ಹೇಗೆ, ಕೆಲವು ಡೈರೆಕ್ಟ್ ಆಗಿ ತಗೊಂಡ್ಬಿಡ್ತಾರೆ, ಟೇಬಲ್ ಕೆಳಗೆ ತಗೊಳ್ಳೋದು ಅಲ್ಲಿ ತಗೊಳ್ಳೋದು, ವ್ಯತ್ಯಾಸಗಳಿದೆ, ರಾಕ್ಷಸರು ಪಿಶಾಚಿಗಳಿದ್ದಾಗ ಇಷ್ಟೇ ವ್ಯತ್ಯಾಸ. ಆದ್ದರಿಂದ ನೀ ಹಾಗಿರು, ಅನ್ನ ನೀರು ಸಿಗದೆ ಹೋಗ್ಲಿ, ತುಂಬಾ ದುಃಖ ಪಡು, ನಿನಗೆ ಎಲ್ಲ ನಿಂತ ನಿಲ್ಲದೆ ಇರಬಾರ್ದು, ಜನಗಳಿಂದ ಯಾವ ಸಹಕಾರ ಕೊಡಬಾರ್ದು, ಎಷ್ಟು ಬೇರೆ ಸಾಧ್ಯ ಇರಬೇಕಾಗಿದೆ. ಅದಕ್ಕೆ ಇದು ಡಿಫ್ರೆನ್ಸ್ ನೋಡಿ, ಆ ಕಥೆಗೆ ಏನ್ ಡಿಫ್ರೆನ್ಸ್ ಗೊತ್ತಾ, ಇಬ್ರು ಜಾಯಿಂಟ್ ಆಗಿ ಮಾಡಿದ ತಪ್ಪು, ಇಂಡಿವಿಜುವಲ್ ಮಾಡಿದ ತಪ್ಪಿದ್ರು, ತಾನಷ್ಟೇ ಮಾಡಿದ ತಪ್ಪು, ಇಬ್ರು ಸೇರಿ ಮಾಡಿದ ತಪ್ಪು. ಅಲ್ಲಿ ಶಿಕ್ಷೆ ಇಬ್ಬರಿಗೂ ಕೊಟ್ಟರು ಪಿಶಾಚಿಗಳಾಗುವಂತೆ, ಇಬ್ಬರಿಗೆ ಕೊಡಲಿ, ಒಬ್ಬಳಿ ಮಾತ್ರ ಇವನಿಗೆ ಮಾತ್ರ ಅವಳಿಗೆ ಕೊಟ್ಟಿಲ್ಲ, ಅವಳ ಜವಾಬ್ದಾರಿ ಎಲ್ಲ ಇದೆ, ಈಗ ನನ್ನ ಧ್ಯಾನ ಮಾಡ್ಕೊತ ಅವಳೇನು ಹೇಳಿಲ್ಲ, ಆದರೆ ತಪ್ಪು ಅವಳಿಗಿಲ್ಲ, ತಪ್ಪು ಇವನೇ ಮಾತ್ರ ಬಂತು. ಅದಕ್ಕೇನೆ ಯಾರ್ಯಾರು ಕರ್ಮ ಅನುಭವಿಸ್ತಾರೋ ಅವರವರೇ ಮಾಡಬೇಕು, ಅನುಭವಿಸ್ಬೇಕು. ನಿಯಮ ಭುಂಜತೆ ಕುಂಭಿ ಧರ್ಮ ಕರ್ಮ ಧರ್ಮಾಧರ್ಮ ಫಲಂ ಮೃತವು, ಆಚಾರ್ಯ ಹೇಳ್ತಾರೆ, ಅವ್ರು ಏನ್ ಮಾಡಿರ್ತಾರೋ ಅನುಭವಿಸಲೇಬೇಕು. ಅವಶ್ಯ ಬರೋ ಹೋಗ್ತವ್ಯಂ ಕೃತಂಕರ್ಮ ಶುಭಾಶುಭ, ಇಬ್ಬರು ಮೂರು ಜನ ಸೇರಿ ಅದು ಮಾಡಿದ್ರೆ ಅವರು ಒಟ್ಟಿಗೆ ಅನುಭವಿಸ್ಬೇಕು, ಒಬ್ಬೊಬ್ಬರು ಒಬ್ಬರೇ ಅನುಭವಿಸ್ಬೇಕು. ಮನೆ ಜನಕ್ಕೆ ಯಾರಿಗೂ ಊಟ ಇಲ್ಲ, ಎಲ್ಲ ಸೇರಿ ಜಾಯಿಂಟ್ ತಪ್ಪು ಮಾಡಿದ್ದಾರೆ, ಉಪವಾಸ ಬೀಳೋ ತಪ್ಪು. ಒಬ್ಬರು ಹೆಡಪ್ ಆಗಿದ್ದಾರೆ ಊಟ ಮಾಡೋಂಗಿಲ್ಲ, ಅವನೊಬ್ಬರೇ ಪಾಪ ಮಾಡಿದ್ದಾರೆ, ಗೊತ್ತಾಯ್ತಾ. ನಮ್ಮಲ್ಲಾಗ ನಾಲ್ಕು ಒಟ್ಟು ಎಷ್ಟೊಂದು ಆಕ್ಸಿಡೆಂಟ್ ಆಗುತ್ತೆ, ಒಬ್ರು ಉಳ್ಕೋತಾರೆ ಒಂದು ಹತ್ತಿರ ಸತ್ತೋಗ್ತಾರೆ. ಸಾಯೋ ತಪ್ಪು ಮಾಡಿದವರು ಅವರು, ಅವ್ರ ಜೊತೆಗಿದ್ದಕ್ಕೆ ಇವನು ಅನುಭವಿಸಿದ, ಅಂದ್ರೆ ಪ್ರಾಣ ಹೋಗ್ಲಿಲ್ಲ, ಅಂತ ತಪ್ಪು ಇವ್ರು ಮಾಡಿಲ್ಲ, ನಮ್ಗೆ ಅರ್ಥ ಆಗೋದಿಲ್ಲ, ಪ್ಲೇನ್ ಆಕ್ಸಿಡೆಂಟ್ ಆಗಿರುತ್ತೆ, ಒಂದು ಮಗು ಬದುಕಿದೆ ಅಂತ ಬರುತ್ತೆ. ಯಾರು ಸತ್ತೋಗಿರ್ತಾರೆ, ಒಂದು ಕೂಸು ಬದುಕಿದೆ, ನಾಲ್ಕು ಜನ ಉಳ್ಕೊಂಡಿರ್ತಾರೆ, ಹತ್ತು ಜನ ಸತ್ತಿರ್ತಾರೆ, ನೂರ ಐದು ಜನ ಸತ್ರು ಪಾಪ, ನಾಲ್ಕು ಜನ ಉಳ್ಕೊಂಡ್ರು. ಯಾತಕ್ಕೆ ನಮ್ಮ ಪ್ರಕಾರ ಇವ್ರಿಗೆ ಎಲ್ಲೋ ಕೊಚ್ಚಿದ್ರು ಉಳ್ಕೊಂಡ್ರು, ಅಲ್ಲೇ ಕೂಡ ಬುದ್ಧಿ ಯಾಕೆ ಕೊಟ್ಟರು ಅವರಿಗೆ. ಅವ್ರು ಮಾಡಿದ ಕರ್ಮಕ್ಕಂತೆ ಪರಮಂತ ಪ್ರೇರೇಪಣೆ ಮಾಡ್ತಾರೆ. ಉಳಿಯೋ ಯೋಗ ಇದೆ, ಎಲ್ಲಿ ಹಾಕಿದ್ರು ಉಳಿತಾರೆ. ಸಾಯೋಗ ಇದೆ, ಸುಮ್ಮನೆ ನೋಡಕ್ಕೋದ್ರೂ ಸತ್ತೋಗ್ತಾರೆ, ಅವ್ರು ಎಲ್ಲ ಆಕ್ಸಿಡೆಂಟ್ ಆಗ್ತದಲ್ಲ, ನೋಡಕ್ಕೆ ದೂರ ಹೋಗ್ತೀವಿ ಸಾಯ್ತಾರೆ, ಅವರು ಬದುಕಿರ್ತಾರೆ. ದೇವರ ಆ ರೀತಿ ಯೋಚನೆ ಮಾಡ್ತಾ ಹೋಗ್ತಾರೆ. ನಮ್ಮ ಕೈಯಲ್ಲಿಲ್ಲ, ಎಲ್ಲ ಭಗವಂತನ ಕೈಯಲ್ಲಿರೋದು, ಇದೆಲ್ಲ ಸರ್ವತಂತ್ರ ಸ್ವತಂತ್ರ ಭಗವಂತ ಒಬ್ಬನೇನೆ. ಹರಿರೇವ ಪರಹ, ಹರಿರೇವ ಗುರು, ಹರಿರೇವ ಜಗತ್ ಪಿತೃ ಮಾತೃ ಗತಿ. ಆದ್ರಿಂದ ಇವರಿಗೆ ಮಾತ್ರ ಶಿಕ್ಷೆ, ಅವಳಿಗೆ ಶಿಕ್ಷೆ ಇಲ್ಲ. ನಮ್ಮಲ್ಲೂ ಹಾಗೇನೆ, ಗಂಡ ಏಕಾಶಿ ವಾಸ ಮಾಡ್ತಾನೆ, ಹೆಂಡತಿ ಮಾಡೋದಿಲ್ಲ. ಮುಂದೆ ಅನುಭವಿಸ್ಬೇಕಾದ್ರೆ ಗಂಡ ಸೇಫ್, ಹೆಂಡತಿ ಬಿತ್ತೇ, ಅತ್ತ ಹೆಟ್ಟಿ ಉಪವಾಸ ಮಾಡ್ತಾರೆ, ಗಂಡ ಮಾಡೋದಿಲ್ಲ, ಇವರು ಸಿಕ್ಕಾಕೋತಾರೆ. ಇಬ್ಬರು ಮಾಡಿದರೆ ಇಬ್ಬರು ಪುಣ್ಯವಂತರಾಗ್ತಾರೆ. ಅದಕ್ಕೇನೆ ಜಾಯಿಂಟ್ ಆಗಿ ಒಳ್ಳೇದು ಮಾಡಬೇಕು ಅಂತಾನೆ ರಾಯರು ಹೇಳಿತ್ತು, ಕರಿಷೆ ಕಾರ ಇಷ್ಯೇ ಚ, ಮಾಡ್ತೇನೆ ಮಾಡಿಸ್ತೇನೆ. ಈ ಧೋರಣೆ ನಮ್ಮನ್ನು ತುಂಬ ಉದ್ಧಾರ ಮಾಡುತ್ತೆ. ನಾವು ಹೇಳಿದ್ರು ಕೇಳಲಿಲ್ಲ ಅವ್ರ ತಪ್ಪು, ನಾವು ಹೇಳೇ ಇಲ್ಲ ನಮ್ಮ ತಪ್ಪು, ಹೇಳಿದ್ರು ಕೇಳಲಿಲ್ಲ ಅವ್ರ ತಪ್ಪು. ಇವತ್ತು ಮೇಷ್ಟ್ರು ಪಾಠ ಮಾಡದ ಹುಡುಗ ಫೇಲ್ ಆದ, ಮೇಷ್ಟ್ರು ತಪ್ಪಿಲ್ಲ, ಮೇಷ್ಟ್ರು ಕ್ಲಾಸ್ ತೊಳೆ ಹುಡುಗ ಬರಲೂ ಇಲ್ಲ, ಇಬ್ಬರು ಫೇಲ್ ಆಗ, ಇವ್ರನ್ನ ಇವನು ಶಿಕ್ಷೆ ಮಾಡ ಅವರು ಶಿಕ್ಷೆ ಮಾಡ್ತಾರೆ. ಈ ಕಾಮನ್ ಸೆನ್ಸ್ ನಮಗಿದ್ರೆ ಅಲ್ಲಿ ಹೆಂಡತಿಗೆ ಶಾಪ ಇಲ್ಲ, ಗಂಡನಿಗೆ ಮಾತ್ರ ಶಾಪ ಬಂತು. ಅವನು ಅನುಭವಿಸಿದ, ಆಮೇಲೆ ಮನೆಗೆ ಹೋದ, ನೋಡ್ತಾನೆ ದೊಡ್ಡದು ಕಡ್ಡಿ ಕಾಣಿಸ್ತಾ ಇದ್ದ ರಾಕ್ಷಸ, ಗಂಡ ಅಂತ ಗೊತ್ತಿತ್ತು, ರಾಕ್ಷಸ ರೂಪದಲ್ಲಿದ್ದಾನೆ. ಏನ್ ಮಾಡ್ಬೇಕ, ನಾವು ಗೈಕಾಲ್ ಬರ್ಕೊಂಬಂದ್ರೆ ಗಂಡಿಗೆ ಕಾಣುತ್ತಲ್ಲ, ಹಾಗೆ ಸ್ಪಷ್ಟ ಕಾಣಿಸ್ತು. ಯೋಚನೆ ಮಾಡಿ ಕಾರಣ ಕೇಳಿದ್ರೆ ಅರ್ಥ ಆಗಿಬಿಟ್ಟು. ಏನ್ ಮಾಡ್ಬೇಕ, ತುಂಬಾ ದುಃಖ ಪಡ್ತಾಳೆ. ಅದು ಇವತ್ತಾರೆ ಡೈವರ್ಸ್ ಕೊಟ್ಟು ಮುಗಿಸ್ಬಿಡ್ತದೆ ಕತೆ. ಅಂತ ಅಂತ ಕಾಲ ಅಲ್ಲ, ಅಂತ ಕಾಲ ಅಲ್ಲ, ಅಂತ ಜನನೂ ಅಲ್ಲ. ಜನ ಒಳ್ಳೆಯವರಾಗಿ ಎಂಥ ಕಾಲದಲ್ಲಿ ಹುಟ್ಟಿದವರು ಹಾಗೆ ಇರ್ತಾರೆ, ಕೆಟ್ಟವರಾಗಿದ್ರೆ ಎಲ್ಲಿ ಹುಟ್ಟಿದ್ರು ಹಾಗೆ ಇರ್ತಾರೆ. ಸ್ವರೂಪತ ತುಂಬಾ ಒಳ್ಳೆಯವಳು, ಇವನು ಒಳ್ಳೆಯವರು, ಗಂಡ ಕರ್ಕೊಂಡು ಹೊರಟು ಪಾಪ ಎಲ್ಲಾದ್ರೂ ಬಿಡುಗಡೆ ಆಗತ್ತ ಅಂತ ಹೋದ್ಲು. ಈ ಪಾಪ ಬಿಡುಗಡೆ ಆಗ್ಬೇಕಂತ ಹೋದ್ರೆ ಎಲ್ಲೋದ್ರೂ ಬಿಡುಗಡೆ ಆಗ್ತಾ ಇಲ್ಲ. ಯಾರು ಹೇಳಿದ್ರೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ದೊಡ್ಡ ಪಾಪ ಪರಿಹಾರ ಮಾಡೋಕ್ಕಾಗಲ್ಲ. ಸಣ್ಣಪುಟ್ಟವ್ರು ಆರ್ಡರ್ ಕೊಟ್ಟರೆ ಕ್ಯಾನ್ಸಲ್ ಮಾಡ್ತಾರೆ, ಇವರು ಸರ್ಕಾರದ ಆರ್ಡರ್ ಬಂದಾಗ ಮಾಡೋಕ್ಕಾಗೋದಿಲ್ಲ. ಸುಪ್ರೀಂ ಕೋರ್ಟ್ ಕ್ಯಾನ್ಸಲ್ ಮಾಡಿದ್ರೆ ಮಾಡೋಕ್ಕೆ ಕಂಟೆಂಪ್ಟ್ ಆಫ್ ಕೋರ್ಟ್ ಆಗುತ್ತೆ, ಇವ್ರಿಗೆ ಮಾಡಿಬಿಟ್ಟು ಇವ್ರು ಮಾಡಕ್ ಬರೋದಿಲ್ಲ. ಅವ್ರು ಹೇಳ್ಕೊತಾರೆ ದೊಡ್ಡವ್ರ ವಿರುದ್ಧ ನಾ ಹೋಗೋದಿಲ್ಲ ಅಂತ ಹೇಳಿಬಿಡ್ತಾರೆ. ಅನುಭವಿಸ್ತಾ ಹೋದ, ಎಷ್ಟೋ ದಿವಸ ಆಗೋಯ್ತು, ಕೊನೆಗೆ ಒಬ್ಬ ಮುನಿಗಳು ಸಿಕ್ಕರು, ಕೌಂಡಿಣ್ಯ ಅಂತ ಒಬ್ಬ ಮುನಿಗಳು ಸಿಕ್ಕರು. ಅವ್ರು ನೋಡಿದ್ರು, ಧ್ಯಾನಕ್ಕೆ ಕೂತಿದ್ರು ಪಾಪ. ಇವ್ರು ಹೋಗಿ ಕೇಳಿದ್ರು, ಮುನಿಗಳು ಇರೋದೇ ಅದಕ್ಕೋಸ್ಕರ ಆಚಾರ ಹೇಳ್ತಾರೆ, ಷಡ್ವರ್ಗ ನಿಗ್ರಹ ನಿರಸ್ತ ಸಮಸ್ತ ದೋಷ ಧ್ಯಾಯಂತಿ ವಿಷ್ಣು ಮೃಷಯೋ ಯದಪಾಂಗಲೇಶ ಆಶ್ರಿತ್ಯ ಯಾನಪಿ ಸಮೇತ್ಯ ನಯಾತಿ ದುಃಖಂ ಶ್ರೀರತ್ಕಟಾಕ್ಷ ಬಲವತಿ ಅಧಿತಂ ನಮಾಮಿ. ದ್ವಾದ ಸ್ತೋತ್ರ ಹೇಳ್ತಾರೆ, ಋಷಿಮುನಿಗಳು ಅಂದ್ರೆ ಉದ್ಧಾರ ಮಾಡ್ಲಿಕ್ಕೆ ಇರೋದು ಬಿಟ್ಬಿಡಿ. ರಾಯರಾಗಿದ್ದಾರೆ ಯೋಚನೆ ಮಾಡಿ, ಇವತ್ತು ರಾಯರು ಒಬ್ಬರಿದ್ದಾರೆ ಅಂದ್ರೆ ಎಷ್ಟು ಜನಕ್ಕೆ ಆಸರೆ ಸಿಕ್ಕಿದೆ ಗೊತ್ತಲ್ಲ ನಮಗೆ. ಆ ರೀತಿಯಲ್ಲಿ ಋಷಿಮುನಿಗಳ ಉಪಯೋಗ, ಮತ್ತು ರಾಯರಿಂದ ಉಪಯೋಗ ತಗೊಳ್ಳ ಜನ, ವಾದಿರಾಜರಿಂದ ಉಪಯೋಗ ತಗೊಳ್ಳ ಜನ ನಮಗೆ ಕಣ್ಣಿಗೆ ಬಿದ್ದರೆ ತಷ್ಟ ಋಷಿನ ಕಥೆ ಅಂತ. ಅವರಿರೋದೇ ಕರುಣಾಳುಗಳು ಅಂತ, ದೇವತೆಗಳ ಹತ್ರ ಹೋಗಬೇಕೋ ಋಷಿಗಳ ಹತ್ರ ಹೋಗಬೇಕು ಅಂತ ಪ್ರಶ್ನೆ ನಮಗೆ. ಭಾಗವತರ ಹೇಳ್ತಾರೆ, ದೇವತೆಗಳ ಋಷಿಗಳ ಹತ್ರ ಹೋಗ್ರಿ ಅಂತ ಹೇಳ್ತಾರೆ. ದೇವತೆಗಳ ಹತ್ರ ಋಷಿಗಳ ಹತ್ರ ಹೋಗಿ ನೀವೀಗ, ನಮಗೆ ಪ್ರಶ್ನೆ. ಅದು ಋಷಿಗಳು ದೊಡ್ಡವರು, ದೇವತೆಗಳು ದೊಡ್ಡವರು, ದೊಡ್ಡವರು ದೇವತೆಗಳೇ, ಋಷಿಗಳ ಅವರಿಗಿಂತ ಕಡಿಮೆ. ಆದರೆ ನಿಮಗೆ ಅನುಗ್ರಹ ಬೇಕು ಅಂತ ಋಷಿಗಳ ಹತ್ರ ಹೋಗಿ ಅಂತ ಆಚಾರ ಹೇಳ್ತಾರೆ. ಭಾಗವತದ ಕಥೆ ಅದು ಸ್ಪಷ್ಟವಾಗಿ ಹೇಳ್ತಾರೆ, ಪವರಲ್ಲಿ ಕಡಿಮೆ. ಯಾತಕ್ಕೆ ಋಷಿಗಳ ಹತ್ರ ಹೋಗಬೇಕು ಅಂದ್ರೆ, ದೇವತೆಗಳು ಸ್ಟ್ರಿಕ್ಟ್, ಋಷಿಗಳು ಕರುಣಾಳುಗಳು, ಅದಕ್ಕೆ ಅಲ್ಲಿ ಹೋಗಿ ಅಂತ ಹೇಳ್ತಾರೆ. ದೇವತೆಗಳು ಯಾವ ಥರ ರೂಲ್ಸ್ ನಡ್ಕೋದು, ಋಷಿಗಳು ಗೈಡ್ ಮಾಡ್ತಾರೆ, ದೇವತೆಗಳು ಗೈಡ್ ಮಾಡೋದಿಲ್ಲ. ಹೇಗೆ ಅಂದ್ರೆ, ಪಾಠ ಕೇಳಬೇಕಾದ್ರೆ ವೇಸ್ಟ್ ಹತ್ರ ಹೋಗ್ಬೋದು, ಇನ್ವಿಜಿಲೇಟರ್ ಕೇಳಬಾರ್ದು, ಕೇಳಿದ್ರೆ ಇದು ಸಸ್ಪೆಂಡ್ ಆಗ್ತಾರೆ. ಇನ್ವಿಲೇಟರ್ ಇರ್ತಾರಲ್ಲ, ಅವ್ರಿಗೆ ಗೊತ್ತಿರಬಹುದು ವಿಷಯ ಹೇಳಬಾರ್ದು, ಅವನಿಗೆ ಕಾಪಿ ಹೊಡೆದ ಕೆಟ್ಟ ಹೊಡೆದು ಬಿಡ್ತಾನೆ ಅಷ್ಟೇ. ಉತ್ತರ ಗೊತ್ತಿಲ್ಲ, ಸುಮ್ಮನೆ ಬೆರಿ ಪೇಪರ್ ಕೊಟ್ಟೋಗ್ತಾನೆ, ಹೇಳೋದಿಲ್ಲ ಅವನು. ಟೀಚರ್ ಕ್ಲಾಸಲ್ಲಿ ಹೇಗೆ ಮಾಡಿದ್ರೆ ಗೊತ್ತೇನಾಗ, ಕ್ಲಾಸಲ್ಲಿ ಪಾಠ ಮಾಡ್ತಾನೆ. ಇನ್ವಿಲೇಟರ್ ಸ್ಟ್ರಿಕ್ಟ್ ಆಗಿರ್ತಾರೆ, ದೇವತೆಗಳ ಕೆಲಸ ಮತ್ತು ಸ್ಟ್ರಿಕ್ಟ್ ಆಗಿರ್ತಾರ. ಆದ್ರಿಂದ ಅವರು ವಿಷಯಗಳಿಂದ ಭಾರಿ ದೊಡ್ಡವರಾದ್ರೆ ಏನ್ ಮಾಡ್ತಾರ, ಅವರು ಮತ್ತೆ ಗೈಡ್ ಮಾಡೋದಿಲ್ಲ, ಅವ್ರು ಮಾಡೋದು ತಲೆಯೊಳಗೆ ಕೂತು ಗೈಡ್ ಮಾಡ್ತಾರಂತೆ, ಡೈರೆಕ್ಟ್ ಮಾಡೋದು. ಋಷಿಗಳು ಡೈರೆಕ್ಟ್ ಮಾಡ್ತಾರೆ. ಅದಕ್ಕೆ ಇವತ್ತು ನಾವು ಸಾಮಾನ್ಯ ಪದ್ಧತಿ ನೋಡಿ, ತುಂಬಾ ಆಪತ್ತು ಬಂದಾಗ ತಿರುಪತಿಗಿಂತ ಮಂತ್ರಾಲಯ ಪ್ರಿಫರ್ ಮಾಡ್ತಾರೆ ಜನ, ಗುರುಗಳು ಬೇಗ ಅನುಗ್ರಹ ಮಾಡ್ತಾರೆ ಅಂತ. ಋಷಿಮುನಿಗಳ ಹೃದಯ ಬಹಳ ಕರುಣಾಳುಗಳಂತೆ. ರಾಯರ ಬಗ್ಗೆ ಜಗನ್ನಾಥದಾಸರೇ ಬರೀತಾರೆ, ಕಾರುಣ್ಯ ವಾರಿಧಿಯೇ ವಾರು ಅಂತ ಕರೀತಾರೆ. ದೇವತೆಗಳು ಕರುಣೆ ತೋರಿಸ್ತಾರೆ, ಅವರು ಬೋಧನೆ ಮಾಡ್ತಾರೆ, ಸ್ಟ್ರಿಕ್ಟ್ ಅವರು. ಇವರು ಹಾಗಲ್ಲ, ಕರುಣೆ ತೋರಿಸಿ ದಾರಿ ತೋರಿಸ್ತಾರೆ ಎಂಬ ದೊಡ್ಡ ವಿಷಯ. ಇದೆಲ್ಲ ಆಚಾರ್ಯ ಬರೀದೇ ಹೋಗಿದ್ರೆ ಇದೆಲ್ಲ ನಮಗೆ ಅರ್ಥನೇ ಆಗ್ತಿರಲಿಲ್ಲ. ಭಾಗದಲ್ಲೇ ಬರ್ತದೆ, ವಸುದೇವನ ಹತ್ರ ನಾರದರು ಬಂದಿದ್ದಾರೆ. ನಾರದರು ವಸುದೇವ ಸ್ತೋತ್ರ ಮಾಡ್ತಾನೆ, ಸ್ವಾಮಿ ನೀವು ಸಿಕ್ಕಿದ್ದೆ ಎಷ್ಟು ಪುಣ್ಯ, ದೇವತೆಗಳು ಸಿಗದೆ ನೀವು ಸಿಕ್ಕಿದ್ದೆ ಭಾರಿ ಪುಣ್ಯ ಅಂತ ಹೇಳ್ಬಿಡ್ತಾರೆ. ನಮಗೆ ಬಂಧನ ಬರ್ತಾ ಆಚಾರ್ಯ ತಾತ್ಪರ್ಯ ಬರೀತಾರೆ, ಹೇಳ್ತಾರೆ ದೇವತೆಯರಿಂದ ಸುಖಾಯ ದುಃಖಾಯಚ ಸುಖಾಯಚ. ದೇವತೆಗಳು ಅದು ಲೆಕ್ಕಾಚಾರ ಪ್ರಕಾರ ಮಾಡ್ತಾರೆ, ಏನು ಹೆಚ್ಚು ಕಡಿಮೆ ತೋರಿಸೋದಿಲ್ಲ. ಋಷಿಗಳು ಹಾಗಲ್ಲ, ತಿದ್ದುತ್ತಾರ, ಋಷಿಗಳು ತಿದ್ದುತ್ತಾರ. ಆದ್ರಿಂದಾಗಿನೇ ಯೋಗ್ಯತೆಯಲ್ಲಿ ಅವರು ಶ್ರೇಷ್ಠ, ಇವರೇ ಶ್ರೇಷ್ಠ. ನಮ್ಮಲ್ಲಿ ತಂದೆ ತಾಯಿ ಇರ್ತಾರೆ, ಯಾರ ಹತ್ರ ಹೋಗ್ತಾರೆ ಮಗು ಅಂದ್ರೆ, ತಂದೆ ಹತ್ರ ಹೋಗೋದಿಲ್ಲ, ತಾಯಿ ಹತ್ರ ಹೋಗ್ತಾರೆ. ದೊಡ್ಡವನು ತಂದೆನೇ, ತಾಯಿ ಹತ್ರ ಹೋಗ್ತಾನೆ. ಅದಕ್ಕೆ ಅಂದ್ರೆ ತಾಯಿ ಸಮಾಧಾನ ಮಾಡ್ತಾಳೆ, ತಂದೆ ಗೆಟ್ ಔಟ್ ಅಂತ, ಅದೇ ಪರಿಚಯ. ಇಬ್ಬರು ಇವ್ರು ಗೆಟ್ ಔಟ್ ಅಂತಾರೆ ಮಗ, ಆ ವಿಚಾರ ಮುಂದೆ ದೊಡ್ಡವರು ಆದ್ಮೇಲೆ ಇಬ್ಬರು ಗೆಟ್ ಔಟ್ ಮಾಡೋ ಕೆಲಸ ಇವತ್ತು. ಆದ್ರೆ ಫಸ್ಟ್ ಮಾತ್ರ ತಂದೆ ಸ್ಟ್ರಿಕ್ಟ್ ಇರಬೇಕು, ತಾಯಿ ಕರುಣೆ ಇರಬೇಕು. ಇಬ್ಬರು ಕರುಣೆ ಇದ್ರೆ ಮಗ ಹೇಳ್ತಾರೆ ಮುದ್ದು ಮಾಡಿ ಮಾಸ್ಟರ್ ಹಾಳಾದ ಅಂತ ಹೇಳ್ತಾರೆ. ಇಬ್ರು ಸ್ಟ್ರಿಕ್ಟ್ ಇದ್ರೆ ಬರಿಬಿಟ್ಟು ಓಡೋಗ್ಬಿಡ್ತಾರೆ, ಇಬ್ರು ಸ್ಟ್ರಿಕ್ಟ್ ಇದ್ರೆ ಓಡೋಗ್ತಾರೆ, ಇಬ್ರು ಮೃದುವಾದರೆ ಹಾಳಾಗ್ತಾರೆ. ತಂದೆ ಸ್ಟ್ರಿಕ್ಟ್ ಇರಬೇಕು, ತಾಯಿ ಇದ್ದಿರ್ಬೇಕು. ತಂದೆ ಬೈತಾರೆ, ತಾಯಿ ಸಮಾಧಾನ ಮಾಡ್ಬೇಕು, ಇಲ್ಲ ಸುಯಿಸೈಡ್ ಮಾಡ್ಕೊಂಡ್ರೆ ಕಷ್ಟ. ಇಬ್ರು ಬೈದು ಬಿಟ್ಟರೆ ಪರಿಚಿತಿ ಆಗುತ್ತೆ, ಎಷ್ಟೋ ದಿನ ಪೇಪರ್ ನೋಡ್ತೇವಲ್ಲ, ಬೈದ್ರು ಸುಯಿಸೈಡ್ ಮಾಡ್ಕೊಂಡ, ಸಮಾಧಾನ ಒಳಗೆ ಒಬ್ರು ಬೇಕಲ್ಲ, ಅದಕ್ಕೆ ತಾಯಿ ಕರುಣು ಅಂತ ಕರೀತಾರೆ. ತಾಯಿಯಲ್ಲಿ ಕರುಣೆ ಜಾಸ್ತಿ, ತಂದೆಯಲ್ಲಿ ಇದು ಜಾಸ್ತಿ. ದೇವತೆಗಳೆಲ್ಲ ಹಾಗೆ, ಋಷಿಗಳೆಲ್ಲ ಹೀಗೆ. ಅದಕ್ಕೆ ಋಷಿಗಳ ಹತ್ರ ಹೋಗಿ ಕೇಳಿದ್ದಂತೆ ತಕ್ಷಣ ಕೌಂಡಿಣ್ಯ ಋಷಿಗಳು ಹೇಳ್ತಾರೆ, ಯೋಚನೆ ಮಾಡ್ತೇವೆ ನಮಗೊಂದು ಸ್ವಲ್ಪ, ಇದರಿಂದ ಹೊಸ ಅರ್ಥ ಆಗ್ತದೆ. ನಾವು ಗೋತ್ರ ಹೇಳ್ಕೋತೇವಲ್ಲ, ಇವತ್ತು ಏನಾದರೂ ಸಾಧನೆ ಮಾಡಿದ್ರೆ ಗೋತ್ರ ಪುರುಷರ ಅನುಗ್ರಹ ಅಂತ ಅರ್ಥ. ಅದಕ್ಕೆ ಅವರು ಮಾಡಿದ ಪುಣ್ಯ ನಮ್ಮನ್ನು ಕಾಪಾಡ್ತಾ ಇದೆ. ವಿಜಯರಾಯರ ಬಗ್ಗೆ ಹೇಳ್ತೇವೆ, ಸ್ತೋತ್ರ ಮಾಡ್ತೇವೆ, ನಿಮ್ಮ ಪುಣ್ಯದ ಶೇಷ ಇನ್ನು ಒಂಬೆವ ನಾವು ಚೆನ್ನ ಗುರು ವಿಜಯರಾಯ, ಅವರ ಪುಣ್ಯ ನಮ್ಮನ್ನು ಕಾಪಾಡ್ತದೆ ಅಂತ ಹೇಳ್ತೇವಲ್ಲ. ಇವತ್ತು ಗೋತ್ರ ಪುರುಷರನ್ನು ಮರ್ತು ಬಿಡ್ತಾರೆ ಜನ. ಸಂಧ್ಯಾ ವಂದನೆ ಬಿಟ್ಟರು ಗೋತ್ರ ಹೋಯ್ತಾರೆ, ಅದಕ್ಕಾದ್ರೆ ಸಂಧ್ಯಾ ಮಾಡೋದು ಕೊನೆ ಪಕ್ಷ. ಸಂಧ್ಯಾ ಅಂದ ಕೊನೆಯ ಭಾಗ ನಮಸ್ಕಾರ, ತಾವು ಗೋತ್ರ ಹೇಳ್ಕೊಂಡು ಪ್ರವರ ಹೇಳ್ಕೊಂಡು ನಮಸ್ಕಾರ ಮಾಡ್ತಾನೆ, ಗೊತ್ತಾಯ್ತಾ? ಯಾತಕ್ಕೆ ಅವ್ರು ಸ್ಮರಣೆ ಮಾಡ್ತಾನೆ. ಸಂಧ್ಯಾ ಅಂದ ಬಿಟ್ಟರೆ ಇದು ದೊಡ್ಡ ಪಾಪ ಇರುವಂತ. ಪಿತೃಕಾರ್ಯ ಎಲ್ಲರೂ ಮಾಡಾಗಿಲ್ಲ, ಮೃತ ಪಿತೃಕರು ಮಾತ್ರ ಮಾಡಬೇಕು. ಇದನ್ನ ಎಲ್ಲರೂ ಮಾಡಬೇಕು, ಗೊತ್ತಾಯ್ತಾ? ಸಂಧ್ಯಾವನ್ನು ಎಲ್ಲರೂ ಪುಣ್ಯಕ್ಕೆ ಇದ್ದು ಸತ್ತವರು ಸಂಧ್ಯಾನ ಮಾಡಬೇಕು ಅಂತ ಹೇಳಿಲ್ಲ. ಪುಣ್ಯಕ್ಕೆ ತಂದೆ ತಾಯಿ ಎಲ್ಲರೂ ಸಂಧ್ಯಾನೇ ಮಾಡಬೇಕು ಅಂತ ಹೇಳಿಲ್ಲ. ಉಪನಯನಾಥ ಸಂಧ್ಯಾನ ಮಾಡು, ಸ್ಮರಣೆ ಮಾಡಬೇಕು, ನಿಂತದಲ್ಲೂ ಸ್ಮರಣೆ ಮಾಡುತ್ತಾನೆ. ನಮ್ಮ ಇವತ್ತು ಏನಾಗಿದ್ದನ್ನು ದೇಹ ಕೊಡಲಿಕ್ಕೆ ವಂಶ ಕಾರಣ ಆಗಿದೆ. ಆಫೀಸ್ ಇದೆ, ಆಫೀಸ್ ಓಪನ್ ಆಯಿತು ಅಂತ ನಮಗೆ ಒಂದು ಜಾಬ್ ಸಿಕ್ತು. ಆಫೀಸ್ ಎಷ್ಟು ಕೃತಜ್ಞರಾಗಿರ್ತೀವಿ ನಾವೀಗ. ಒಂದು ಫ್ಯಾಕ್ಟ್ರಿ ಕ್ಲೋಸ್ ಆಯಿತು, ಎಷ್ಟು ಜನ ಬೀದಿ ಬಿಡ್ತಾರೆ. ಋಷಿಮುನಿಗಳ ಒಂದು ಅನುಗ್ರಹದಿಂದ ನಾವು ಬದುಕಿದ್ದೇವೆ. ಆದ್ದರಿಂದ ಅವರು ಸ್ಮರಣೆ ಮಾಡಿದರೆ ದಾರಿ ತೋರಿಸ್ತಾರೆ. ಕೌಂಡಿಣ್ಯ ಗೋತ್ರ ಇವತ್ತು ಗೋತ್ರದವರು ಇದ್ದಾರೆ, ಕೌಂಡಿಣ್ಯ ಗೋತ್ರದವರು ವಶಿಷ್ಠಾದಿ ಗೋತ್ರದವರು ಇದ್ದಾರೆ. ಒಂದು ಗೋತ್ರ ಇಲ್ಲ ಅಂದ್ರೆ ಇದಕ್ಕೆ ಸೇರೋದೇ ಇಲ್ಲ, ಗೊತ್ತಾಯ್ತು? ಅವ್ರು ಗೋತ್ರ ಹೇಳ್ಕೊಳ್ಳೇಬೇಕು, ಆಗ ಅವರ ಅನುಗ್ರಹ ನಮ್ಮನ್ನು ಕಾಪಾಡ್ತಾ ಇರುತ್ತೆ. ಅವ್ರು ಹೇಳ್ತಾರೆ, ಯೋಚನೆ ಮಾಡಬೇಡ, ಪಾಪಮೋಚನಿ ಏಕಾದಶಿ ವ್ರತ ಮಾಡು, ತಕ್ಷ ಸರಿ ಹೋಗ್ತದೆ. ಪಾಪಮೋಚನಿ ಏಕಾದಶಿ ವ್ರತ ಮಾಡಿ ತಕ್ಷ ಸರಿ ಹೋಗ್ತದೆ. ನಮ್ಮಲ್ಲಿ ನೋಡಿ ಕೆಲವು ರೋಗ ಇರ್ತದೆ, ಎಷ್ಟೆಷ್ಟು ಔಷಧಿ ಕೊಡ್ತಾರೆ ವಾಸಿ ಆಗೋದಿಲ್ಲ. ಕೆಲವರು ಹೇಳಿದವರು ಇದ್ದಾರೆ, 5-6 ತಿಂಗಳ ಆಸ್ಪತ್ರೆಗೆ ಹೋದೆ, 16 ಡಾಕ್ಟರ್ ಚೇಂಜ್ ಆದ್ರು ನನಗೇನು ಆಗಲಿಲ್ಲ, ಯಾರೋ ಒಬ್ರು ಸಿಕ್ಕರು ಕೊಟ್ಟರು ಸಾಯಂಕಾಲಕ್ಕೆ ವಾಸಿ ಆಗಿರ್ತದೆ ಅಂತ ಹೇಳ್ತಾರೆ. ರೈಟ್ ಮೆಡಿಸನ್ ಆದರೆ ವಾಸಿ ಆಗುತ್ತೆ, ರಾಂಗ್ ಮೆಡಿಸನ್ ಆದರೆ ವಾಸಿ ಆಗೋದಿಲ್ಲ. ಪುಣ್ಯ ಏನೋ ಆಗಿ ಸತ್ತು ಹೋಗ್ತಾರೆ ಕೆಲಸ, ಅದು ರಾಂಗ್ ಮೆಡಿಸನ್ ಸತ್ತು ಹೋಗಿರ್ಬೋದು. ರೈಟ್ ಮೆಡಿಸನ್ ಇಮ್ಮಿಡಿಯೇಟ್ ಆಗಿ ಕುರು ಮಾಡಿ, ಒಂದು 5 ನಿಮಿಷಕ್ಕೆ ವಾಸಿ ಆಗುತ್ತೆ ಕರೆಕ್ಟ್ ಮೆಡಿಸನ್. ಅದು ಕರೆಕ್ಟ್ ಹೇಳಿದ್ರೆ ಏಕಾದಶಿ ವ್ರತ ಅಂತದ್ದು, ಪಾಪವಚನ ವ್ರತವನ್ನು ಮಾಡಿದ್ರು. ಆದರೆ ಅವ್ನು ಮಾಡಾಗಿಲ್ಲ, ಅವ್ನು ಮಾಡಿದ್ರೆ ಕೌಂಟ್ ಆಗಲ್ಲ, ನೆನಪಿರಲಿ. ಅವ್ನು ಮಾಡಿದ್ರೆ ಕೌಂಟ್ ಆಗೋದಿಲ್ಲ, ಯಾಕೆಂದ್ರೆ ಅದು ಪಾಪ ಯೋನಿ. ಅದು ಪಾಪ ಯೋನಿಯಲ್ಲಿ ಹುಟ್ಟಿದಾಗ ಅದು ಕೌಂಟ್ ಆಗೋದಿಲ್ಲ. ಎಕ್ಸಾಮ್ ಹಾಲ್ ಬಿಟ್ಟು ಹೊರಗೆ ಹೋಗ್ಬೇಕಾದ್ರೆ ಕೌಂಟ್ ಆಗೋದಿಲ್ಲ, ಅಲ್ಲಿದ್ರೆ ಮಾತ್ರ ಕೌಂಟ್ ಆಗೋದು. ಹೊರಗೆ ಹೋಗಿ ಬೆಳೆದ್ರೆ ಸಾಧ್ಯ ಇಲ್ಲ. ಅದಕ್ಕೆ ಮನುಷ್ಯರ ಸಾಧನ ಶರೀರ ಅಂತ ಕರೀತಾರೆ. ರಾಕ್ಷಸರಾಗಿದ್ದಾಗ ನಮಗೆ ಜ್ಞಾನ ಇದ್ದು ಮಾಡಿದ್ರೂ ಉಪಯೋಗ ಇಲ್ಲ ಅಂತ ಹೇಳಿದ್ದೇನಲ್ಲ. ಎಕ್ಸಾಮ್ ಹಾಲ್ ಬಿಟ್ಟು ಹೊರಗೆ ಹೋದ, ನೆನಪಂತು ಅಲ್ಲಿ ಬರೆದ್ರೆ ಪ್ರಯೋಜನ ಬರೋದಿಲ್ಲ, ಅಲ್ಲಿದ್ದಾಗ ಬರೀಬೇಕು. ನರಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣ ಎನ್ನಬಾರದೆ ನಾವನ್ಬೇಕಾಗ, ಇನ್ನೊಬ್ರು ಬರೆದಲ್ಲ ಅವನು ಬರೀಬೇಕು. ಮತ್ತೆ ಕೆಲವನ್ನ ಬರೀಬೇಕು, ಬರಿಯಾಗಿಲ್ಲ ಏನ್ ಮಾಡ್ಬೇಕಾಗ? ಹೇಳ್ತಾರೆ ನೋಡಮ್ಮ, ನೀನು ಉಪವಾಸ ಮಾಡು, ನೀನು ವ್ರತ ಮಾಡು, ನಿನ್ನ ಗಂಡನಿಗೆ ಕೃಷ್ಣಾರ್ಪಣ ಅಂತ ಅವನ ಹೆಸರು ಅರ್ಪಣೆ ಮಾಡು, ದೇವರಿಗೆ ಕೃಷ್ಣಾರ್ಪಣ ಅವಾಗ ಸರಿ ಹೋಗ್ತದೆ ಅಂತ ಹೇಳ್ತಾರೆ. ಇನ್ನೊಬ್ರು ಪರ ಮಾಡೋದು ಕೃಷ್ಣ ಅಂತ ಇದೆ, ಯಾರಿಗೆ ಮಾಡಲಿಕ್ಕೆ ಬರೋದಿಲ್ಲೋ ಇನ್ನೊಬ್ರು ಮಾಡಕ್ಕೆ ಬರ್ತದೆ. ಆದ್ರಿಂದ ನೀನು ಮಾಡಿ ಈ ವ್ರತವನ್ನು ಮಾಡು, ತಕ್ಷ ಪರಿಹಾರ ಆಗುತ್ತೆ ಅಂತ ಹೇಳ್ತಾರೆ. ಕೃಷ್ಣಾರ್ಪಣ ಶ್ರದ್ಧೆಯಿಂದ ಮಾಡ್ತಾಳೆ. ಪಾಪ ಮಾಡಿದ್ದಷ್ಟು ಹಾರ್ಟ್ ಅಟ್ಯಾಕ್ ಆಗಿ ಬಿದ್ದಿರ್ತಾನೆ, ಯಾರು ಅವನೇ ಹೊಲಕ್ಕೆ ಬರುತ್ತಾ? ಈಗ ಯಾರು ಕರ್ಕೊಂಡು ಹೋಗ್ಬೇಕು? ಸುತ್ತೋರೇ ಕರ್ಕೊಂಡು ಹೋಗ್ಬೇಕು. ಅರ್ಥ ಆಯ್ತಾ? ಇವತ್ತು ನಮಗೆ ಅವರೇ ಹೋಗುವ ಶಕ್ತಿ ಅಂದ್ರೆ ಪೇಷಂಟ್ ಯಾಕೆ ಆಗ್ತಾರೆ? ಗುಡದವ್ರು ಮಾಡ್ಬೇಕಲ್ಲ, ಆ ರೀತಿ ಪಾಪಿಗಳನ್ನು ಉದ್ಧಾರ ಮಾಡಲಿಕ್ಕೆ ಗುಡದವ್ರು ಅಂತ ಕೆಲಸ ಮಾಡ್ಲಿಕ್ಕೆ ಬರ್ತಾರೆ. ಇವ್ರ ಪರ ಪೇಷಂಟ್ ಮಾಡಿಸ್ತಾರೆ, ಅವ್ರು ಏನೋ ಅವ್ರಿಗೆ ಹೆಸರು ಹೇಳಕ್ ಬರೋದಿಲ್ಲ, ಅವನಿಗೆ ಎಲ್ಲ ಇವ್ರು ಮಾಡ್ತಾರೆ. ಅವ್ರ ಪರ ಹೋಗ್ತಾನೆ, ಆ ಪರ ಹೆಸರು ಹೇಳಬೇಕು ಅವ್ರ ಪರ ಅಂತ ಹೇಳೋ ಹಾಗೆ. ಇಂಥವ್ರಿಗೋಸ್ಕರ ಮಾಡ್ತೇನೆ, ಈ ವ್ರತ ಮಾಡ್ತೇನೆ, ಪರಿಹಾರವಾಗಲಿ. ಮುಖ್ಯವಾಗಿ ಅರ್ಪಣೆ ಭಗವಂತನಿಗೆ, ಶ್ರೀಕೃಷ್ಣಾರ್ಪಣ ವಸ್ತು ಅರ್ಪಿಸಿಬಿಟ್ರೆ ಅರ್ಪಿಸಿದ್ದು ಇಮ್ಮಿಡಿಯೇಟ್ ಕ್ಯೂರ್. ಮತ್ತೆ ರಾಕ್ಷಸನ ಹೊಟ್ಟೆ ಹೋಯ್ತು ಅವರಿಗೆ, ತಕ್ಷಣ ನಾರ್ಮಲಾಗುತ್ತೆ. ಇದು ವಾಸಿ ಆಯಿತು, ತಕ್ಷಣ ವಾಸಿ ಆಯಿತು. ಅದನ್ನೇ ಭಾಗವತದಲ್ಲಿ ಹೇಳೋದು, ಸದ್ಯೋ ಹೃದಯ ವೃದ್ಧ ತೇತ್ರ ಕೃತಿಭಿ ಶುಶ್ರೂಷುಭಿ ತಕ್ಷಣ, ಇಮ್ಮಿಡಿಯೇಟ್ ಎಫೆಕ್ಟ್. ದೇವರಷ್ಟು ಅನುಗ್ರಹ ಮಾಡೋ ಶಕ್ತಿ ಜಗತ್ತಲ್ಲಿ ಯಾರಿಗೂ ಇಲ್ಲ, ದೇವರಷ್ಟು ಕರುಣಾಳು ಯಾರೂ ಇಲ್ಲ. ಕರುಣಾ ಸಂಧಿ ಅಂತ ಅದಕ್ಕೆ ಬರ್ತಿರೋದು, ಪರಮಾತ್ಮ ಕರುಣಾಳು ಯಾರೂ ಇಲ್ಲ. ಪಾಪ ಕರ್ಮವ ಸಹಿಸುವರೆ ಲಕ್ಷ್ಮೀಪತಿಗೆ ಸಮರಾದ ದಿವಿಜರನು ದೀಪಯೋಜ ಭವಂಡದೊಳಗೆ ಅವಲ್ಲಿ ನಾ ಕಾಣೆ. ಗೋಪ ಗುರುವಿನ ಮಡದಿ ಭೃಗು ನಗ ಚಾಪ ಮೊದಲಾದವರು ಮಾಡಿದ ಮಹಾಪರಾಧಗಳೆನಿಸಿದರೆ ಕರುಣಾ ಸಮುದ್ರ ಹರಿ. ಮೊದಲಾದವರು ಇದ್ದಾರೆ, ಇದೆಲ್ಲ ಸೇರ್ಕೊಂಡಿದ್ದಾರೆ. ಮೊದಲಾದ ಎಲ್ಲರೂ ಹೇಳಬೇಕಾಗಿಲ್ಲ, ಮೊದಲಾದವರು ಅಂತ ಹೇಳಿದಾಗ ಇಂಥ ಕಥೆಗಳನ್ನೆಲ್ಲ ದಾಸರು ಸೇರಿಸಿದಾಗಲೇ ಪರಮಾತ್ಮ ಅನುಗ್ರಹ ಮಾಡದ. ಏಕಾದಶಿ ಜಡ ಪದಾರ್ಥ, ಅದರಿಂದ ಅನುಗ್ರಹ ಅಲ್ಲ, ಅದರ ಸ್ವಾಮಿನಾರಾಯಣ ಹರಿಯ ದಿನ, ದೇವರ ಅನುಗ್ರಹ ಮಾಡಿದ ಫಲಿತಾಂಶ. ಇದಕ್ಕೆ ಉತ್ತರ ಸಿಕ್ಕಂತೆ ಆಯಿತು. ಇದು ಏಕಾದಶಿ ಯಾತಕ್ಕೆ ಮಹತ್ವ ಅಂದರೆ ಅದರ ಸ್ವಾಮಿ ಡೈರೆಕ್ಟ್ ನಾರಾಯಣ. ಸೊ ಇಮ್ಮಿಡಿಯೇಟ್ ಫಲ ಕೊಡ್ತಾರೆ, ಫುಲ್ ಫಲ ಕೊಡ್ತಾರೆ. ಇಂಡೈರೆಕ್ಟ್ಲಿ ಹೋಗೋದು ಬೇರೆ, ಡೈರೆಕ್ಟ್ ಹೋಗೋದು ಬೇರೆ. ದೇವರ ಹತ್ರ ಏಕಾದಶಿ ಮಾಡಿ ಡೈರೆಕ್ಟ್ ದೇವ್ರನ್ನ ಕಾಂಟ್ಯಾಕ್ಟ್ ಮಾಡಿದಾಗ ಹುಡುದು ಯಾವ ಗಣೇಶನ ವ್ರತ ಮಾಡಿದ, ಇಂಡೈರೆಕ್ಟಾಗಿ ದೇವ್ರನ್ನ ಕಾಂಟ್ಯಾಕ್ಟ್ ಮಾಡ್ತೀವಿ. ವರವರಕ್ಷೆ ಮಾಡಿದೆ ಸ್ಟಿಲ್ ಇಂಡೈರೆಕ್ಟ್ ಅಂದ್ರೆ ದೇವರು ಮಾಡಿದ ಮಾತ್ರ ಡೈರೆಕ್ಟ್ ಕಾಂಟ್ಯಾಕ್ಟ್ ಆಗುತ್ತಾ ಅದರಿಂದ ಆ ರೀತಿ ಮಾಡೋದು ಹೇಳ್ತಾರೆ. ಫೋನ್ ಮಾಡಿ ಅವ್ರಿಗೆ ಕೊಡಿ ಅಂತ ಹೇಳುದು ಯಾಕೆ ಅವರಿಗೆ ಫೋನ್ ಹೋಗ್ಬೋದು, ಕೆಲವರು ಪರ್ಸನಲ್ ನಂಬರ್ ಕೊಟ್ಟೆ ಅವರಿಗೆ ಹೋಗ್ಬೋದು, ಕೆಲವರದಾದ್ರೆ ಆಫೀಸ್ ಫೋನ್ ಆದ್ರೆ ಅವ್ರಿಗೆ ಹೋಗ್ಬೋದು, ಇಲ್ಲ ಅಂತ ಹೇಳೋ ಬಂದು ಹೇಳ್ಬಿಟ್ಟಿರ್ತಾರೆ ಹಾಗೆ ನನಗೆ ಕೇಳಿದಾಗ ಇಲ್ಲ ಅಂತ ಹೇಳ್ಬಿಡು ಅಂತ ಹೇಳ್ಬಿಟ್ಟಿರ್ತಾರೆ, ರೀಚ್ ಆಗುತ್ತೆ. ಇವತ್ತು ದೇವರು ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡಬೇಕು ಅವ್ರ ಅಂತ ಹರಿದಿನ ಮಾತ್ರ. ಆದ್ರಿಂದ ಯಾವುದೇ ಸಮಸ್ಯೆ ಇದ್ರೆ ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡಿದ್ರೆ ಅದು ಮಾಡೋ ಕೆಪಾಸಿಟಿ ಇದೆ, ಇಮ್ಮಿಡಿಯೇಟ್ ಆಗಿ ಮಾಡ್ತಾರೆ. ಎರಡೆರಡು ಅಡ್ವಾಂಟೇಜ್ ಅದಕ್ಕಾಗಿ ಸಾವಿರ ರಥ ಬಿಟ್ಟುಬಿಡಿ, ಒಂದು ರಥ ಸಾಕು, ಏಕಾಚಿ ಸಾಕು. ಕುರಿಯ ಅನನ್ಯ ನವ ಕುರಿಯ ಮೈತ್ರೋ ಬ್ರಾಹ್ಮಣ ಉಚ್ಚತೆ ಹೇಳ. ಆ ರೀತಿಯಲ್ಲಿ ಯಾವ ರಥ ಮಾಡ್ತಿರೋ ಬಿಡ್ತಿರೋ, ಏಕಾಚಿ ಮಾತ್ರ ಬಿಡಬೇಕು. ಅದನ್ನು ಬಿಟ್ಟರೆ ಯಾವ ರಥ ಮಾಡಿದ್ರೆ ಉಪಯೋಗ ಇಲ್ಲ, ಅದನ್ನು ಮಾಡಿದರೆ ಎಲ್ಲ ವ್ರತ ಮಾಡಿದ್ರೆ ಗುಂಡೆ ಬಂದೇ ಬರುತ್ತೆ. ಹೆಚ್ಚು ಬೇಕಾದ್ರೆ ಪ್ಲಸ್ ಪಾಯಿಂಟ್ ಬೇಕಾದ್ರೆ ಮಾಡ್ಕೊಳ್ಳಿ, ಆದ್ರೆ ಬಿಟ್ಟು ಮಾಡಿದ್ರೆ ಪ್ರಯೋಜನ ಇಲ್ಲ. ಏಕಾಚಿ ಬಿಟ್ಟು ಮಾಡಿದರೆ ಲಿಸ್ಟ್ ನಂಬರೇ ಹಾಕದೆ ಬರೋದ್ರೆ ಹವ ಎಲ್ಲ ಪೇಪರ್ ಕ್ವಶನ್ ಆನ್ಸರ್ ಮಾಡಿಬಿಟ್ಟಿದ್ದಾರೆ, ಲಿಸ್ಟ್ ನಂಬರೇ ಹಾಕಿಲ್ಲ, ಕಸದ ಬುಟ್ಟಿಗೆ ಹಾಕ್ತಾರೆ, ಯಾರಿಗೆ ಅಕೌಂಟ್ ಆಗುತ್ತದೆ. ಏಕಾಚಿ ವ್ರತ ಮಿನಿಮಮ್ ವ್ರತ, ಆದ್ರಿಂದ ಅದನ್ನು ಮಾಡಲೇಬೇಕು. ಇಷ್ಟು ಒಂದು ಘಟ್ಟ ಇದೆ. ನಾಳೆನೆ ಉಪನ್ಯಾಸ ಕೊನೆಯ ದಿವಸ, ನಾಳೆನೆ ಮುಕ್ತಾಯ ಆಗುತ್ತೆ. ಇನ್ನೂ ಆ ಏಳೆಂಟು ಏಕಾಶಿ ಕೂಡ ಆಗಿಲ್ಲ, 26 ಆಗಬೇಕು, ಅದು ಆಗೋದೇ ಇಲ್ಲ ಗ್ಯಾರಂಟಿ. ಆದರೆ ಇನ್ನೂ ಕೆಲವು ಅತಿ ಮುಖ್ಯವಾದಂಥ ಕೆಲವು ಕಥೆಗಳನ್ನು ಹೇಳ್ತಾ ನಾಳೆ ಪ್ರವಚನ ಬಂದು ಬಹಳ ಬಂದು ಸ್ವಾರಸ್ಯಕರವಾದ ಒಂದು ಕಥೆ ಒಂದು ಬರ್ತದೆ. ಇನ್ನೂ ಕೆಲವೆಲ್ಲ ಇದೆ, ಇರೋದೆಲ್ಲ ಅಂಥದ್ದೇನೆ, ಕೆಲವೊಂದು ಮಾತ್ರ ಆರಿಸಿ ಹೇಳೋದು. ನಾಳೆ ಸರಿಯಾಗಿ 6:00 ಶುರು ಮಾಡಿ, ದಿವಸ ಲೇಟ್ ಆಗ್ತಿತ್ತು, 8:00 ಬೇಗ ಶುರು ಮಾಡಿದ್ರೆ ಹೆಚ್ಚು ಹೇಳ್ಬೋದಷ್ಟೇ. 8 ಪ್ರವಚನ ಮಾಡಲಿಕ್ಕೆ ಮಂಗಳವಾಗ್ತದೆ. ಚೈತ್ರ ಮಾಸದ ಏಕಾಶಿ ವ್ರತ ಇದು ಒಂದು ಫಲ ಹೇಳ್ತಿದ್ದಾರೆ. ಅದರೊಂದಿಗೆ ಇವಳು ಏಕಾಶಿ ಇನ್ನೂ ಕೆಲವು ವಿಚಾರಗಳೆಲ್ಲ ಇದೆ, ಕೆಲವು ಪ್ರಶ್ನೆ ಕೇಳಿದ್ರೆ ಕೇಳ್ಬೋದು, ಬರೆದು ಕೊಟ್ಬಿಟ್ರೆ ಏನು ಡೌಟ್ ಇದ್ರೆ ಉತ್ತರ ಕೊಡ್ಬೋದು. ಅದಕ್ಕೆ ನಾಳೆ 6:00 ಪ್ರವಚನ ನಡೆದು 8 ಮಂಗಳವಾಗುತ್ತೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಕೃಷ್ಣಾರ್ಪಣ ಮಾಡಿ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತ ಯದ ಲೋಚನಾ ತೇನ ಪ್ರಿಯತಾ ಸಮಾನ.